ಒಂದು 32,000 ಯೋಜನೆ ಮೇಲೆ ಅಗಲ ಇದೆ, 16,000 ಯೋಜನೆ ಕೆಳಗೆ ಇದೆ, ಭೂಮಿ ಒಳಗೆ 16,000 ಯೋಜನೆ ಇದೆ. ಅದರ ಮೇಲ್ಭಾಗದ ಸುತ್ತ ಸೂರ್ಯ ಸುತ್ತಾನೆ ಅಂತ ಅನೇಕ ವಿಚಾರಗಳನ್ನು ಹೇಳ್ತಾ, ಆ ಮೇರು ಪರ್ವತದ ಸುತ್ತ ಇಂದ್ರ, ಯಮ, ವರುಣ ಮತ್ತು ಕುಬೇರ ಮತ್ತು ಚಂದ್ರ ಇವರ 4 ದಿಕ್ಪಾಲಕರ ಲೋಕಗಳಿವೆ ಅಂತ ಹೇಳಿದ್ದಾರೆ. ಮೇರು ಪರ್ವತದ ಬ್ರಹ್ಮಾಂಡದ ಮಧ್ಯದಲ್ಲಿ ಸೂರ್ಯ ಇದ್ದಾನೆ, ಬ್ರಹ್ಮಾಂಡದ ಮಧ್ಯದಲ್ಲಿ ಸೂರ್ಯ ಇದ್ದಾನೆ. ಬ್ರಹ್ಮಾಂಡ ಅಚೇತನ, ಅಚೇತನವಾದಂತಹ ಬ್ರಹ್ಮಾಂಡದ ಮಧ್ಯ ಸೂರ್ಯ ಇರೋದ್ರಿಂದ ಆತನಿಗೆ ಮಾರ್ತಾಂಡ ಅಂತ ಕರೀತಾರೆ. ಸೂರ್ಯನ ಮಾರ್ತಾಂಡ ಅಂತ ಕರೆದ ಅಭ್ಯಾಸ ಆಗಿದೆ. ಯಾತಕ್ಕೆ ಏನದನ್ನು ಭಾಗವತ ಪುರಾಣ ಹೇಳುತ್ತೆ, ಮೃತ ಅಂಡದ ಮಧ್ಯೆ ಇರುವವನು ಮಾರ್ತಾಂಡ. ಮೃತ ಈ ಜಗತ್ತು ಮೃತ ಹೇಗೆ, ಬ್ರಹ್ಮಾಂಡ ಮೃತ ಹೇಗೆ ಅಂದ್ರೆ ವಿಜಯಧ್ವಜ ಸ್ವಾಮಿಗಳು ಬರೀತಾರೆ, ಇದು ಅಚೇತನ. ಅಚೇತನಕ್ಕೆ ಸ್ವತಃ ಪ್ರವೃತ್ತಿ ಇಲ್ಲ, ಆದ್ದರಿಂದ ಮೃತ ಇದ್ದಂತೆ ಲೆಕ್ಕ. ಈ ಬ್ರಹ್ಮಾಂಡದ ಮಧ್ಯೆ ಇರತಕ್ಕಂಥ ಸೂರ್ಯನಿಗೆ ಅದಕ್ಕೆ ಮಾರ್ತಾಂಡ ಮಾರ್ತಾಂಡ ಅಂತ ಹೆಸರಿದೆ. ಆ ಸೂರ್ಯನಿಗೆ ವಿಶೇಷವಾದ ರಥ, ಒಂದೇ ಗಾಲಿಯ ರಥ, ಸೂರ್ಯನ ರಥಕ್ಕೆ ಒಂದೇ ಚಕ್ರ ಅಂತೆ. ಅದಕ್ಕೆ 12 ಅರಗಳು, 6 ನೇಮಿಗಳು ಮತ್ತು 3 ನಾಭಿಗಳು. ಅದು ಒಂದು ಚಕ್ರ ಅಂತ ಹೇಳಿದ್ರೆ ಅದು ಸೂರ್ಯರಥದ ಪರಿಕಲ್ಪನೆ ವರ್ಣನೆ ಮಾಡುತ್ತಾ, ಅಂತ ಸೂರ್ಯರಥದ ಸಂಚಾರದಿಂದಾಗಿನೇ ಮುಂದೆ ಹಗಲು ರಾತ್ರಿಗಳಿಗೆ ಅವಕಾಶ ಸಿಗುತ್ತೆ ಅಂತ ಹೇಳಿದ್ದಾರೆ. ಉತ್ತರಾಯಣ ದಕ್ಷಿಣಾಯನಗಳು ಸಹ ಸೂರ್ಯನ ಗತಿಯನ್ನೇ ಅವಲಂಬಿಸೇ ಇರತಕ್ಕಂಥದ್ದು, ಹಗಲು ರಾತ್ರಿಗಳು ಸೂರ್ಯನ ಗತಿಯನ್ನೇ ಅವಲಂಬಿಸಿರತಕ್ಕಂಥದ್ದು. ಆ ಸೂರ್ಯನ ಸಾರಥಿಯಾಗಿ ಅರುಣ ಕೂತಿದ್ದಾನೆ. ಅರುಣ ಬೇರೆ, ವರುಣ ಬೇರೆ. ಅರುಣ ಗರುಡನ ಸಹೋದರ, ಆತ ಪಕ್ಷಿ. ಆತ ಸೂರ್ಯನ ಸಾರಥಿಯಾಗಿ ಮುಂದೆ ಕೂತಿದ್ದಾನೆ. ಹೇಗೆ ಕೂತಿದ್ದಾನೆ ಅಂತ ಭಾಗವತ ಪುರಾಣ ಹೇಳುತ್ತೆ. ಎಲ್ಲ ಸಾರಥಿ ಡ್ರೈವರ್ ಹೇಗೆ ಕೂತಿರ್ತಾರೆ, ಮುಂದೆ ನೋಡ್ತಾ ಕೂತಿರ್ತಾರೆ. ಅರುಣ ಹಾಕಿ ಕೂತಿಲ್ವಂತೆ, ಸೂರ್ಯನ ನೋಡ್ತಾ ಕೂತಿದ್ದಾನಂತೆ. ಇದು ವಿಚಿತ್ರವಾದ ರೀತಿ. ಅರುಣ ಸೂರ್ಯನಿಗೆ ಅಭಿಮುಖವಾಗಿ ಕೂತಿದ್ದಾನೆ, ರಥ ಓಡಿಸ್ತಿದ್ದಾನೆ. ಹಿಮ್ಮುಖವಾಗಿ ರಥ ಓಡಿಸ್ತಾನೆ, ಸೂರ್ಯನಿಗೆ ಮುಖ ಮಾಡಿ ಕೂತಿದ್ದಾನೆ. ಯಾಕೆ ಅಂದ್ರೆ ತನ್ನ ಸ್ವಾಮಿಯಾದ ಸೂರ್ಯನಿಗೆ ತನ್ನ ಬೆನ್ನು ತೋರಿಸಬಾರದು ಅಂತ ಹೇಳಿಬಿಟ್ಟು. ನಮಗೀಗ ಅರ್ಥ ಆಗುದು, ಉಡುಪಿ ಕೃಷ್ಣನ ದರ್ಶನಕ್ಕೆ ಹೋದ ಕಾಲಕ್ಕೆ ನಮಗೆ ದರ್ಶನ ಮಾಡ್ಕೊಂಡು ಹೀಗೆ ಹೋಗ್ತಾ ಇರ್ತಾರೆ, ಹೀಗೆ ಬರೋದಿಲ್ಲ, ಮುಂದಕ್ಕೆ ಹಾಗೆ ಹೋಗ್ತಿರ್ಬೇಕು. ತಮ್ಮ ದೇವರನ್ನ ನೋಡ್ಕೊಂಡು ಹಿಂದೆ ತಿರುಗಾಗಿಲ್ಲ, ಮುಂದೆ ಹೋಗ್ಬೇಕು ಹಾಗೆ. ಅಂದ್ರೆ ನಮ್ಮ ಬೆನ್ನು ದೇವರಿಗೆ ಕಾಣಿಸಬಾರದು ಅಂತ, ದೇವರಿಗೆ ಅಭಿಮುಖವಾಗಿ ನಾವಿರಬೇಕೆ ಹೊರತು ದೊಡ್ಡವರಿಗೆ ಬೆನ್ನು ತೋರಿಸಬಾರದು. ರಾಜ ಮಹಾರಾಜಗಳ ಹತ್ರ ಹೋದಾಗ ಹಿಂದಕ್ಕೆ ಹಾಗೆ ಸರ್ಕೊಂಡು ಬರ್ತಾರೆ, ಅಲ್ಲಿಂದ ಟರ್ನ್ ಆಗಿ ಬರೋದಿಲ್ಲ, ಹಿಂದಕ್ಕೆ ಹೋಗಿ ಅಲ್ಲಿ ಟರ್ನ್ ಆಗ್ತಾರೆ, ಹೀಗೆ ಹೋಗಿ ಮತ್ತೆ ಹಾಗೆ ವಾಪಸ್ ಬರ್ತಾರೆ. ಅಂದ್ರೆ ದೊಡ್ಡವರನ್ನು ಗೌರವಿಸತಕ್ಕಂಥ ರೀತಿ ಇದು. ಅರುಣ ಸಾರಥಿಯಾಗಿ ಹಾಗೆ ಕೂತು ಸೂರ್ಯರಥವನ್ನು ಓಡಿಸ್ತಾ ಇದ್ದಾನೆ. ಆ ಹಿಂದೂ ಮುಂದೆ ಕೂತು ಓಡಿಸೋದೇ ಕಷ್ಟ, ಜನಗಳು ಹಿಂದೂ ಮುಂದೆ ಓಡಿಸ್ತಾನಲ್ಲ ಅಂದರೆ ಅರುಣರ ಸಾಮರ್ಥ್ಯ ವಿಶೇಷ ಅಂತ ಹೇಳಿದ್ದಾರೆ. ಕರ್ಣನಿಗಿರ್ತಕ್ಕಂಥ ವಿಶೇಷವಾದಂತಹ ಕಶ್ಯಪರ ವರಬರದಿಂದ ಹುಟ್ಟಿದವನು ಅರುಣ, ಅದರಿಂದಾಗಿ ಸಿದ್ಧಿ ಪಡೆದಿದ್ದಾನೆ. ಅವನು ಕಾಲಿಲ್ಲದವನು. ಅರುಣನ ವೈಶಿಷ್ಟ್ಯ ಅಂದ್ರೆ ಆತನಿಗೆ ಕಾಲೇ ಇಲ್ಲ, ಅರ್ಧ ದೇಹ ಇರೋದಷ್ಟೇ, ಸೊಂಟದ ಕಡೆ ದೇಹ ಇಲ್ಲ ಆತನಿಗೆ. ಅರ್ಧ ಬೆಳೆದಿದ್ದಾಗ ವಿನತ ಅಂಡವನ್ನು ಒಡೆದು ಬಿಡ್ತಾಳೆ, ಇನ್ನೂ ಅರ್ಧ ಬೆಳವಣಿಗೆ ಆಗಿರಲಿಲ್ಲ, ಅರ್ಧ ಮಾತ್ರ ಉಳ್ಕೊಂಡಿತ್ತು. 500 ವರ್ಷಗಳ ಕಾಲ ಆ ಮೊಟ್ಟೆ ಒಡೆದಿರಲಿಲ್ಲ. ಈಕೆ ಯಾತಕ್ಕೆ ಅಂತ ಒಡೆದು ನೋಡಿದ್ಲು. ಆಗ ನೋಡಿದ್ರೆ ಹೀಗಿತ್ತು, ಬಾರಿ ಸಿಟ್ಟು ಬಂದ್ಬಿಡ್ತ ಆತನಿಗೆ, ಅಮ್ಮ ಎಷ್ಟು ಅವಸರ ಮಾಡಿದ್ದೆ ನೀನೀಗ, ಸ್ವಲ್ಪ ನಾನಾಗಿ ಒಡೆ ಬರೋವರೆಗೂ ಕಾದಿದ್ರೆ ಪೂರ್ಣ ದೇಹ ಬರ್ತಿತ್ತು, ಅರ್ಧ ದೇಹ ಆಗಿದೆ ನೋಡು ಅಂತ ಹೇಳಿದ್ರಂತೆ. ಆಗ ವರಬಲದಿಂದ ಮಂತ್ರಬಲದಿಂದ ಧರಿಸಿದ ಗರ್ಭವಾದ್ದರಿಂದ ಅದು ವ್ಯರ್ಥವಾಗಲಿಲ್ಲ, ಕಾಲಿಲ್ಲದೆ ಹೋದ್ರೂ ಪರವಾಗಿಲ್ಲ, ನಿನಗೆ ಸೂರ್ಯರ ರಥದ ಸಾರಥ್ಯವನ್ನು ಕೊಡುತ್ತೇವೆ ಅಂತ ಕೊಡ್ತಾರೆ. ವಿಶೇಷವಾದ ಉದ್ಧಾರವನ್ನು ಕಾಣುತ್ತಾನೆ. ಮುಂದೆ ಗರುಡ 1,000 ವರ್ಷಗಳ ಅವಧಿ ಅನಂತರ ಹುಟ್ಟಿ ಬರುತ್ತಾನೆ, ಪೂರ್ಣ ಪ್ರಮಾಣದಲ್ಲಿ ಗರುಡ ಅವತರಿಸ್ತಾನೆ. ಗರುಡನ ಚಿತ್ರ ಬಹಳ ವಿಚಿತ್ರವಾದದ್ದು. ಸೂರ್ಯನ ಮುಂದೆ ಸಾರಥಿಯಾಗಿ ಕೂತು ಸೂರ್ಯರಥವನ್ನು ಓಡಿಸ್ತಾ ಭಗವಂತನ ಸೇವೆ ಮಾಡಿಸ್ತಾ ಇದ್ದಾನೆ. ಈ ಕಲ್ಪನೆಯಲ್ಲಿ ಬಹಳ ಅರ್ಥ ಇದೆ. ಸೂರ್ಯನ ರಥದ ಮುಂದೆ ಅರುಣ ಕೂಡೋದಕ್ಕೆ ಏನು ಕಾರಣ ಬಂದ್ರೆ ಮಹಾಭಾರತದಲ್ಲಿ ಹೇಳ್ತಾರೆ. ಸೂರ್ಯನ ಬಿಸಿಲು ತುಂಬಾ ಜಾಸ್ತಿ, ಸೂರ್ಯನ ಬಿಸಿಲು ಶಾಖ ತುಂಬಾ ಹೆಚ್ಚು, ಅದನ್ನು ತಡ್ಕೊಳ್ಳಕ್ ಭೂಮಿಗೆ ಆಗಲಿಲ್ಲವಂತ. ಭೂಲೋಕ ಮೊದಲ ಲೋಕಗಳಿಗೆ ಸೂರ್ಯನ ತೇಜಸ್ಸನ್ನು ತಡ್ಕೊಳ್ಳಕ್ ಆಗಲಿಲ್ಲ. ಆಗ ಬ್ರಹ್ಮದೇವನನ್ನು ಪ್ರಾರ್ಥನೆ ಮಾಡಿದರು. ಆಗ ಬ್ರಹ್ಮದೇವರು ಹೇಳುತ್ತಾರೆ, ಆ ಸೂರ್ಯನಿಗೆ ಅಡ್ಡವಾಗಿ ಅರುಣನನ್ನ ಸಾರಥಿಯಾಗಿ ಕೂಡಿಸಬೇಕು ಅಂತ ಹೇಳಿದರೆ. ಅರುಣ ಸಾರಥಿಯಾದಾಗ ಸೂರ್ಯನ ತೇಜಸ್ಸನ್ನ ಕಡಿಮೆ ಮಾಡ್ತಾನೆ. ಅದರಿಂದ ಬರೋದು ಕೈ ಅಡ್ಡ ಹಿಡ್ಕೊಂಡ್ರೆ ಹೇಗೆ ತೇಜಸ್ ಕಡಿಮೆ ಆಗುತ್ತಾ, ಸರಿಯಾಗಿ ಅರ್ಥ ಮಾಡಿಕೊಬೇಕು. ಭಾಗ ಬಹಳ ಅಪೂರ್ವವಾದ ಭಾಗ ಅದು. ಅರುಣ ಮುಂದೆ ಕೂತಿದ್ದರಿಂದ ಸೂರ್ಯನ ದಶಮಿಗಳು ಬಹಳ ಡೈಲ್ಯೂಟ್ ಆಗಿ ಬರಲಿಕ್ಕೆ ಶುರುವಾಯಿತು. ಇದನ್ನು ವಿಜ್ಞಾನ ಒಪ್ಪಿಕೊಂಡಿದೆ. ಬಹಳ ಆಶ್ಚರ್ಯ ಅಂದ್ರೆ ಸೂರ್ಯನ ಮುಂದೆ ಓಜೋನ್ ತೆರೆ ಇದೆ ಅಂತ ಹೇಳ್ತಾರೆ. ಓಜೋನ್ ತೆರೆ ಇದೆ, ಅದರಿಂದ ನಮಗೆ ಸೂರ್ಯನ ಅಲ್ಟ್ರಾವಯೊಲೆಟ್ ರೇಸ್ ಆ ರೀತಿ ಬಡಿಯ ಇವತ್ತಲ್ಲ ಶಿಥಿಲವಾಗ್ತಾ ಇದೆ ಅಂತ ಹೇಳ್ತಾರೆ. ಕೆಟ್ಟ ಕೆಟ್ಟ ರೀತಿಯಲ್ಲಿ ವಾತಾವರಣ ಕೆಡಿಸಿರೋದ್ರಿಂದ ಶಿಥಿಲವಾಗುತ್ತೆ, ಶಾಖ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ತಾರೆ. ಆ ಶಾಖ ಕಡಿಮೆ ಆಗಲೇ ಅರುಣ ಇದ್ದಾನೆ ಅಂತ ಶಾಸ್ತ್ರ ಹೇಳಿತ್ತು. ಓಜೋನ್ ಅಂತ ಸೈನ್ಸ್ ಹೇಳಿತ್ತು. ಅಂದ್ರೆ ಓಜೋನ್ ತೆರೆಯೇ ಅರುಣನ ನಿಯಮ, ಅರುಣನಿಂದ ಇರತಕ್ಕಂಥದ್ದು. ಆಗ ನಮಗೆ ಶಾಸ್ತ್ರದ ಪರಿಕಲ್ಪನೆ ಎಷ್ಟು ಪೂರ್ಣ ಅಂತ ಆಶ್ಚರ್ಯವಾಗುತ್ತೆ. ಈ ಅರುಣ ಹೆಸರು ಹಾಗೆ ಇದೆ, ಅರುಣ ಓಜೋನ್ ಅನ್ನೋ ತೀರ ಹತ್ತಿರದ ಪದಗಳು ಕೂಡ ಹೌದು. ಅದನ್ನ ಭೌತಿಕವಾಗಿ ನೋಡೋದು ಸೈನ್ಸು, ಅದನ್ನ ಆಧ್ಯಾತ್ಮಿಕ ನೋಡತಕ್ಕಂಥದ್ದು ಶಾಸ್ತ್ರ, ಅಷ್ಟೇ ವ್ಯತ್ಯಾಸ. ಅರುಣ ಅಂತಕ್ಕಂತಹ ಕಶ್ಯಪ ಪುತ್ರ ಇದ್ದಾರೆ ಅಂತ ಶಾಸ್ತ್ರ ಹೇಳಿದ್ರೆ, ಅಲ್ಲಿ ಓಜೋನ್ ಅಂತಕ್ಕಂಥ ಯಾವೋ ತ್ರೀ ಯಾಂತ್ರಿಕವಾದಂತಹ ಒಂದು ತೆರೆಯನ್ನು ಕಲ್ಪನೆ ಮಾಡ್ತಾರೆ. ತೆರೆ ಇರೋದು ನಿಜ, ಆ ತೆರೆಗೆ ಒಬ್ಬ ನಿಯಾಮಕ ಬೇಕಲ್ಲ, ಆತನೇ ಅರುಣ. ಅಂದ್ರೆ ಭೌತಿಕದ ಅನ್ವೇಷಣೆಗಷ್ಟೇ ವಿಜ್ಞಾನ ಸೀಮಿತವಾದರೆ ಅದರ ಹಿನ್ನೆಲೆಯ ಅಧ್ಯಾತ್ಮವನ್ನು ತಿಳಿಸೋದು ವಿಜ್ಞಾನದ ವೈಶಿಷ್ಟ್ಯ. ಆದ್ದರಿಂದ ಅಧ್ಯಾತ್ಮ ವಿದ್ಯಾ ವಿದ್ಯಾನಾಮ್, ವಿದ್ಯೆಗಳ ರಾಜ ಅಂದ್ರೆ ಅಧ್ಯಾತ್ಮ. ಕಾಮನ್ ಸೆನ್ಸ್ ಬೇರೆ, ಸೈನ್ಸ್ ಬೇರೆ, ಫಿಲಾಸಫಿ ಬೇರೆ. ಕಾಮನ್ ಸೆನ್ಸ್ ಕಾಣೋದೇ ಒಂದು, ಸೈನ್ಸ್ ಹೇಳೋದೇ ಒಂದು. ಸೂರ್ಯ ಹುಟ್ಟರೆ ಮುಳುಗ್ತಾನೆ ಕಾಮನ್ ಸೆನ್ಸ್ ಕಾಣುತ್ತೆ, ಸೈನ್ಸ್ ಹೇಳುತ್ತೆ ಸೂರ್ಯ ಹುಟ್ಟೋದು ಇಲ್ಲ ಮುಳುಗೋದಿಲ್ಲ ಅಂತ. ಎಷ್ಟು ವಿರುದ್ಧ ಅದು ನಮಗೆ ಗೊತ್ತದು. ಆದ್ರೆ ಸೂರ್ಯ ಹುಟ್ಟುತ್ತಾರೆ ಮುಳುಗುತ್ತೆ ಅಂತ ಹೇಳೋದು ಬಿಡದೇ ಇಲ್ಲ. ಕಾಮನ್ ಸೆನ್ಸ್ ಕಂಡದ್ದೇನು ಹೇಳುತ್ತೇವೆ, ಸೈನ್ಸ್ ಓದ್ದವರು ಅರ್ಥ ಮಾಡ್ಕೊಂಡು ಹೇಳ್ತಾರೆ, ಅಷ್ಟೇ ವ್ಯತ್ಯಾಸ. ಆದರೆ ಸೂರ್ಯ ಮಂಡಲ ತನ್ನಷ್ಟಾನೆ ಹುಟ್ಟಿ ಬರೋದಲ್ಲ, ಅದಕ್ಕೆ ಒಬ್ಬ ದೇವತೆ ಇದ್ದಾನೆ ಸೂರ್ಯ ಅಂತ ಹೇಳಿ ಮತ್ತೆ ಅಧ್ಯಾತ್ಮ ಹೇಳಿತು. ಇನ್ನೂ ಅಧ್ಯಾತ್ಮ ಆಳಕ್ಕೆ ಹೋದಾಗ ಅದು ಬರೀ ಸೂರ್ಯ ಚೇತನ ಅಷ್ಟೇ ಅಲ್ಲ, ಅದರ ನಿಯಾಮಕನಾಗಿ ಭಗವಂತ ಇದ್ದಾನೆ. ಯದಾದಿತ್ಯಗತಂ ತೇಜ ಜಗದ್ಭಾಸಯತೇಖಿಲಂ ಯಚ್ಚಂದ್ರಮಸಿ ಯಚ್ಚಾಗ್ನೌ ತತ್ತೇಜೋ ವಿದ್ಧಿ ಮಾಮಕಂ. ಆಗ ಭಾಗವತ ಪುರಾಣ ಆಯ್ತು, ವರ್ಣನೆ ಮಾಡೋದು ಸೂರ್ಯನ ಗತಿಯನ್ನ. ಆದರೆ ಚಿತ್ರಿತವಾಗಿದ್ದೆಲ್ಲ ಭಗವಂತನ ಮಹಿಮೆ. ಹೀಗೆ ಸೂರ್ಯನ ಹಿರಿಮೆಯನ್ನು ವರ್ಣನೆ ಮಾಡುತ್ತಾ ಆ ಸೂರ್ಯನ ಅವಲಂಬಿಸಿ ಇಡೀ ಜಗತ್ತು ಆತನ ಕಿರಣಗಳನ್ನು ಅವಲಂಬಿಸಿ ಬದುಕಿರುವುದರಿಂದ ಸೂರ್ಯನ ಮೂಲಕ ಭಗವಂತನ ಆರಾಧನೆ ಮಾಡಬೇಕು ಅಂತ ಹೇಳಿತು. ಆಗ ನಮಗೆ ಗಾಯತ್ರಿ ಮಂತ್ರವೇ ಅದಕ್ಕೆ ಸೂರ್ಯನಿಗೆ ಸಂಬಂಧಪಟ್ಟಿದ್ದು ಅಂತ ಗೊತ್ತಾಗುತ್ತೆ. ಧೇಯ ಸದಾ ಸವಿತೃಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟ ಕೇಯೂರವಾನ್ ಮಕರ ಕುಂಡಲವಾನ್ ಕಿರೀಟಿ ಹಾರಿ ಹಿರಣ್ಣಯ ವಪು ಧೃತಶಂಖ ಚಕ್ರ. ನಾವು ಸೂರ್ಯನನ್ನು 24 ತಾಸು ಆರಾಧನೆ ಮಾಡಕ್ ಬರೋದಿಲ್ಲ, ಅದಕ್ಕೆ 3 ಸಂಧ್ಯಾಕಾಲಗಳಲ್ಲಾದರೂ ಮಾಡಿ ಅಂತ ಹೇಳಿ ಇನ್ನು ಮುಂದುವರಿಸಿ ಆ ಸೂರ್ಯನ ಮಹಿಮೆಗೆ ಸಂಬಂಧಪಟ್ಟಿದ ಉಳಿದ ಗ್ರಹಗಳ ಇರುವಿಕೆಯನ್ನ ಗ್ರಹಗಳ ಕಾರ್ಯಗಳನ್ನೆಲ್ಲ ವರ್ಣನೆ ಮಾಡ್ತಾ ಹೋಗ್ತಾರೆ. ನವಗ್ರಹಗಳ ಪರಿಚಯವನ್ನು ಮಾಡಿಕೊಡ್ತಾರೆ. ಅನಂತರ ಶಿಂಶುಮಾರ ಚಕ್ರ ಅನ್ನೋ ಕಲ್ಪನೆಯನ್ನು ಮುಂದಿಡ್ತಾರೆ. ಶಿಂಶುಮಾರ ಚಕ್ರ ಅದು ಚೇಳಿನ ಆಕಾರ ಅಥವಾ ಕೆಡೆಗೆ ಹೆಡೆಯಿದ್ದು ಬಾಳ ಮೇಲೆತ್ತಿರತಕ್ಕಂಥ ಹಾವಿನ ಆಕಾರ, ಎರಡು ರೀತಿಯಲ್ಲಿ ಶಿಂಶುಮಾರ ರೂಪದ ವರ್ಣನೆ ಮಾಡುತ್ತಾರೆ. ಅದು ಕೆಳಗೆ ಚೇಡು ಹೀಗಿದೆ, ಅದರ ಕೊಂಡಿ ಮೇಲಿದೆ, ಆ ರೀತಿಯಾದ ಆಕೃತಿ ಒಂದು ಕಡೆಗೆ, ಇನ್ನೊಂದು ಕಡೆಗೆ ಹಾವು ಹೆಡೆಯುತ್ತಿದೆ, ಹೆಡೆ ಕೆಳಗಿದೆ, ಬಾಲ ಮೇಲೆ ಹೋಗಿದೆ. ಆ ಚಿತ್ರದಲ್ಲಿ ಶಿಂಶುಮಾರ ರೂಪದ ಭಗವಂತನ ಆಕೃತಿ ಇದೆ ಅಂತ ಹೇಳುತ್ತಾರೆ. ಭಗವಂತನ ರೂಪ ಅದು ಮತ್ಸ್ಯಕೂರ್ಮಾದಿ ರೂಪಗಳ ಹೇಗೋ ಶಿಂಶುಮಾರ ರೂಪ ಹಾಗೆ, ಆ ಶಿಂಶುಮಾರ ರೂಪದ ಬಾಲದ ತುದಿಯಲ್ಲಿ ಧ್ರುವ ಮಂಡಲ ಇದೆ ಅಂತ ಹೇಳುತ್ತಾರೆ. ಬಾಲದ ತುದಿಯಲ್ಲಿ ಧ್ರುವನಕ್ಷತ್ರ ಇದೆ, ಅದರಲ್ಲಿ ಭಗವಂತ ವಿಶೇಷ ಸನ್ನಿಧಾನ ಇಟ್ಟಿದ್ದಾನೆ. ಅನಂತರ ನಿಧಾನವಾಗಿ ಎಡಭಾಗ ಬಲಭಾಗದಲ್ಲಿ ಬಂದರೆ ಉತ್ತರಾಯಣ ನಕ್ಷತ್ರಾದಿಗಳೆಲ್ಲ ಬಲಭಾಗದಲ್ಲಿದೆ, ದಕ್ಷಿಣಾಯನ ನಕ್ಷತ್ರಾದಿಗಳು ಎಡಭಾಗದಲ್ಲಿದೆ, ಮತ್ತು ಎಲ್ಲ ದೇವತೆಗಳು ಭಗವಂತನನ್ನು ಆಶ್ರಯಿಸಿದ್ದಾರೆ. ಆತನ ಉಪಸ್ಥವನ್ನು ಆಶ್ರಯಿಸಿ ಶನೈಶ್ಚರ ಇದ್ದಾನೆ ಅಂತ ಹೇಳಿದ್ದಾರೆ. ಎಲ್ಲ ಗ್ರಹಗಳು ಎಲ್ಲ ದೇವತೆಗಳು ಭಗವಂತನ ಶಿಂಶುಮಾರ ರೂಪವನ್ನು ಆಶ್ರಯಿಸಿದ್ದಾರೆ. ಮತ್ತೊಂದು ರೀತಿಯಲ್ಲಿ ವಿರಾಟ್ ರೂಪ ಇದ್ದಾಗೆ ದ್ವಿತೀಯ ಸ್ಕಂದದ ಆರಂಭದಲ್ಲಿ ಹೇಗೆ ಇಡೀ ಜಗತ್ತೆಲ್ಲ ಪಾತಾಳ ಬೇತಸ್ಸಿಗೆ ಪಾದ ಮೂಲಂ ಅಂತ ವರ್ಣನೆ ಮಾಡಿ 14 ಲೋಕಗಳು ಭಗವಂತನ ಆಶ್ರಯಿಸಿದೆ, ಬ್ರಹ್ಮರುದ್ರಾದಿ ದೇವತೆಗಳೆಲ್ಲ ಭಗವಂತನ ಆಶ್ರಯಿಸಿದ್ದಾರೆ ಅಂತ ವರ್ಣನೆ ಮಾಡಿದ ದಿನ ಇಲ್ಲಿ ಶಿಂಶುಮಾರ ರೂಪಕ್ಕೆ ಅನ್ವೇಷಿ ಹೇಳ್ತಾ ಇದ್ದಾರೆ. ಈಗ ಭಗವಂತನ ಶಿಂಶುಮಾರ ರೂಪ ವಿಶ್ವಧಾರಕವಾದ ರೂಪ, ಜ್ಯೋತಿಷ್ಚಕ್ರ ಧಾರಕವಾದ ರೂಪ. ಅದನ್ನು ಪ್ರತಿನಿತ್ಯದಲ್ಲೂ ಕೂಡ 3 ಕಾಲದಲ್ಲಿ ನಮಸ್ಕರಿಸಬೇಕು ಅಂತ ಹೇಳ್ತಾರೆ. ತ್ರಿಕಾಲದಲ್ಲಿ ನಮಸ್ಕಾರ ಮಾಡಿದರೆ ತ್ರಿಕಾಲದ ದೋಷ ಪರಿಹಾರವಾಗುತ್ತೆ ಅಂತ ಹೇಳ್ತಾರೆ. ತ್ರಿಕಾಲದಲ್ಲಿ ವಿಜಯದೇವ ಸ್ವಾಮಿಗಳು ಬರೀತಾರೆ. ತ್ರಿಕಾಲ ಯಾವುದು ಅಂದ್ರೆ 3 ಸಂಧ್ಯಾಕಾಲಗಳಲ್ಲಿ ನಮಸ್ಕಾರ ಮಾಡಬೇಕು ಅಂತ ಹೇಳ್ತಾರೆ. 3 ಸಂಧ್ಯಾಕಾಲಗಳಲ್ಲಿ ಶಿಂಶುಮಾರ ಮೂರ್ತಿಯ ನಮಸ್ಕಾರವನ್ನು ಯಾರು ಮಾಡ್ತಾರೋ ಅವರಿಗೆ 3 ಕಾಲಗಳ ಪಾಪವೂ ಪರಿಹಾರವಾಗುತ್ತೆ. ಆಶ್ಚರ್ಯ ಅಂದ್ರೆ ಸಂಪ್ರದಾಯದಲ್ಲಿ ಬಂದೇ ಇಲ್ಲ ಭಾಗವತ ಪುರಾಣದ ಮಾತು. ವಿಜಯದೇವ ಸ್ವಾಮಿ ಅಷ್ಟು ಬರೀತಾರೆ. ಮತ್ತೆ 3 ಸಂಧ್ಯಾಕಾಲಗಳಲ್ಲೂ ಕೂಡ ಶಿಂಶುಮಾರ ಮೂರ್ತಿಯನ್ನ ಒಂದು ಮಂತ್ರದಿಂದ ಆರಾಧನೆ ಮಾಡಬೇಕು ಅಂತ ಭಾಗವತ ಪುರಾಣ ಹೇಳಿದ ಮಾತನ್ನ ಸ್ವಾಮಿಗಳು ಬರೆದಿದ್ದಾರೆ. ಆದರೆ ಅನುಷ್ಠಾನದಲ್ಲಿ ಬಂದೇ ಇಲ್ಲ ಎಂಬುದು ಬಹಳ ಆಶ್ಚರ್ಯ. ನಿಜವಾಗಲೂ ಯಾತಕ್ಕೆ ಬಿಟ್ಟು ಹೋಯ್ತು ಎಂಬುದು ದೊಡ್ಡ ಒಗಟದು ಅಂತ. ಎಷ್ಟು ಫಲಶ್ರುತಿ ಹೇಳ್ತಾರೆ, ಮತ್ತೆ ಎಷ್ಟು ಫಲಶ್ರುತಿ ಹೇಳ್ತಾರೆ. ಅದು ಬಿಟ್ಟಿದೆ ಎಂಬುದು ಪರಮಾಶ್ಚರ್ಯ. ಅದು ಆದರೆ ಬಿಟ್ಟಿದೆ ಅಂತ ಬಿಡಬೇಕಾದ ಕಾರಣ ಇಲ್ಲ. ಭಾಗವತ ಪುರಾಣ ಹೇಳಿ ವಿಜಯದೇವ ಅವಳ ಅರ್ಥ ಬರದಾದ ಮೇಲೆ ಅನುಷ್ಠಾನಕ್ಕೆ ತಂದ್ರೆ ಬಹಳ ಪುಣ್ಯಕರವಾದಂತಹ ಚಿಂತನೆ. ಭಾಗವತ ಪುರಾಣದ ಫಲಶ್ರುತಿಯಾಗಿ ಶಿಂಶುಮಾರ ಮಂತ್ರವನ್ನು ಹೇಳಬೇಕು ಅಂತ ಹೇಳಿದ್ರು. ತ್ರಿಕಾಲದಲ್ಲಿ ಹೇಳಬೇಕು. ಅದರಿಂದ ನಮಗೆ ಹೊಸ ವಿಚಾರ ಗೊತ್ತಾಯಿತು. ಸಂಧ್ಯಾಕಾಲ 3, ಸಂಧ್ಯಾ ವಂದನೆ 3 ಸರ್ತಿ ಅಂತ ಗೊತ್ತಾಯಿತು. ಕೆಲವರು ವಾದ ಮಾಡೋದುಂಟು 2 ಸಂಧ್ಯಾ ವಂದನೆ ಸಾಕು ಅಂತೇಳಿ. ಅವ್ರು 2 ಸಂಧ್ಯಾ ಸಾಕು ಅಂತ ಹೇಳಿದ್ರೆ 1 ಬೇಡ ಅಂತ ಬಿಟ್ಟಾಗಿದೆ ಜನಗಳು. 2 ಸಾಕು ಅಂತ ಅವ್ರು ಹೇಳಿದ್ರೆ 1 ಬೇಡ ಅಂತ ಕೆಲವರು. ಆದರೆ ಭಾಗವತ ಪುರಾಣ ಹೇಳುತ್ತೆ ಮೂರು ಕಾಲದಲ್ಲಿ ಸಂಧ್ಯಾ ವಂದನೆ ಮಾಡಬೇಕು. ವಿಜಯಧ್ವಜ ಸ್ವಾಮಿಗಳ ಮಾತು ಆಚಾರ್ಯರು ಬೃಹತ್ ಭಾಷ್ಯದಲ್ಲಿ ಹೇಳುತ್ತಾರೆ. ಗಾಯತ್ರಿ ಅಂತ ಹೆಸರೇನು ಗೊತ್ತಾ? ತ್ರಿಕಾಲೇ ಗೀಯತೆ ಇತಿ ಗಾಯತ್ರಿ. ಆಚಾರ್ಯ ಕೊಟ್ಟ ವ್ಯುತ್ಪತ್ತಿ ಅದನ್ನು ಮಾತಾಡಾಗೇ ಇಲ್ಲ. ಮೂರು ಸಂಧ್ಯಾ ವಂದನೆ ಮಾಡಬೇಕು ಆಚಾರ್ಯ ವ್ಯುತ್ಪತ್ತಿನೇ ಆಗಿರೋದು ಗಾಯತ್ರಿ ಅಂತ. ಇದನ್ನೆಲ್ಲ ನೋಡಿದ ಜನ ಮೊದಲೇ ಸಂಧ್ಯಾ ವಂದನೆ ಬಿಟ್ಟವರು ಇನ್ನೂ ಬಿಡ ಮಾಡಿಬಿಡ್ತಾರೆ, ಅದು ಪದ್ಧತಿ ಆಗುತ್ತೆ. ಹಾಗೆ ಮಾಡಬಾರದು. ಗಾಯತ್ರಿ ಬಂತದ ಅರ್ಥ ಅದರಿಂದ ಎರಡು ಸಂಧ್ಯಾನೆ ಮಾಡ್ತೇನೆ ಅಂದ್ರೆ ಗಾಯತ್ರಿ ಅಲ್ಲ, ಉಪವತ್ ಮಾಡ್ತೇವೆ ಅಂದ್ರೆ ಗಾಯತ್ರಿ ಅಲ್ಲ, ಮೂರೊತ್ತು ಹೇಳಿದ್ರೆ ಮಾತ್ರ ಗಾಯತ್ರಿ ಆಗೋದು. ಗಾಯತ್ರಿ ಶಬ್ದದ ಅರ್ಥವೇ ಇದು. ಅನೇಕ ಅರ್ಥಗಳಲ್ಲಿ ಒಂದರ್ಥವನ್ನು ಆಚಾರ್ಯ ಹೇಳಿದ್ದಾರೆ. ಭಾಗವತ ಪುರಾಣ ಅದನ್ನ ಎಂಡಾರ್ಸ್ ಮಾಡ್ತಾ ಇದೆ. ಆ ಮೂರು ಕಾಲದಲ್ಲಿ ಸಂಧ್ಯಾ ವಂದನೆಯ ಜೊತೆಗೆ ಶಿಂಶುಭಾರ ರೂಪಿ ಭಗವಂತನ ಆರಾಧನೆಯನ್ನು ಮಾಡಬೇಕು. ಅದು ಸೂರ್ಯನ ಆರಾಧನೆ, ಸೂರ್ಯಾಂತರ್ಗತ ಭಗವಂತನ ಆರಾಧನೆ ಮಾಡಿದ ಮೇಲೆ ಆ ಸೂರ್ಯಾದಿ ಎಲ್ಲ ಗ್ರಹಗಳು ಆಶ್ರಯಿಸಿರುವುದು ಶಿಂಶುಭಾರ ಮೂರ್ತಿಯನ್ನಾದ್ರಿಂದ ಅದರ ಆರಾಧನೆ ತೀರ ಸಂಗತವೂ ಹೌದು. ಅದರ ಫಲಶ್ರುತಿಯನ್ನು ಅಷ್ಟು ಹೇಳಿ ಮುಂದೆ ಪರೀಕ್ಷಿತ ರಾಜ ಪ್ರಶ್ನೆ ಮಾಡುತ್ತಾನೆ. ಈ ಒಂದು ಇಷ್ಟೆಲ್ಲ ಲೋಕಗಳನ್ನು ಹೇಳಿದರೆ ನಾವು ಇನ್ನೊಂದು ಬಗ್ಗೆ ನಾನು ಕೇಳಬೇಕಾಗಿದೆ. ಈ ನರಕಗಳು ನರಕಗಳು ಅಂತ ಹೇಳುತ್ತಾರೆ, ಅವು ಯಾವುವು? ಅವು ಬರೀ ಅವಸ್ಥಾ ವಿಶೇಷನೋ ಅಥವಾ ಪ್ರದೇಶನೇ ಹಾಗುಂಟು ಅಂತ ಕೇಳುತ್ತಾರೆ. ನರಕ ಅಂದ್ರೆ ಬರೀ ದುಃಖಾನುಭವದ ಒಂದು ಪರಿಸ್ಥಿತಿನೋ ಅಥವಾ ಪ್ರದೇಶನೇ ಉಂಟು? ಪ್ರದೇಶವಾಗಿದ್ದರೆ ಅದು ಎಲ್ಲಿದೆ? ಭೂಮಿಯ ಈ ಅಂತರಾಳದಲ್ಲಿದೆಯೋ ಅಥವಾ ಹೊರಗಿದೆಯೋ ಒಳಗಿದೆಯೋ? ಈ ಪ್ರಶ್ನೆಯನ್ನು ಮುಂದಿಡ್ತಾರೆ. ಮತ್ತೆ ಯಾತಕ್ಕೆ ಭಿನ್ನ ಭಿನ್ನ ನರಕಗಳು, ಭಿನ್ನ ಭಿನ್ನ ಜನ ಅಲ್ಲಿ ಹೋಗ್ತಾರೆ? ಎಲ್ಲ ಪ್ರಶ್ನೆಗಳನ್ನು ಪರಿಷತ್ ರಾಜ ಕೇಳುತ್ತಾರೆ. ಅದಕ್ಕೆ ಉತ್ತರವಾಗಿ ಪರಿಷತ್ ಅವರು ಹೇಳ್ತಾರೆ, ಹೌದು, ಸರ್ವಾ ಕರ್ಮಗತಯ ತಾರತಮ್ಯೇನ ಭವಂತಿ. ಬಹಳ ಭಾಗವತದ ವಾಕ್ಯ ತಾರತಮ್ಯೇನ ಭವಂತಿ. ತಾರತಮ್ಯದ ಮಾತನ್ನ ಭಾಗವತ ಪುರಾಣ ಉಪಯೋಗಿಸುತ್ತೆ. ಎಲ್ಲ ಗತಿಗಳು ತಾರತಮ್ಯಕ್ಕೆ ಅನುಗುಣವಾಗಿ ಬರುತ್ತೆ ಹೊರತು ಬೇರೆಯಲ್ಲ. ಆ ತಾರತಮ್ಯದ ವಿವರಣೆ ಕೊಡಬೇಕಾದ ವಿಜಯದೇವ ಸ್ವಾಮಿಗಳು ಭಾಗವದ್ಗೀತೆ ಶೋಕ ಉಲ್ಲೇಖ ಮಾಡುತ್ತಾರೆ. ತ್ರಿವಿಧ ಭವತಿ ಶ್ರದ್ಧಾ, ದೇಹಿನಾಂಸ ಸ್ವಭಾವಜ, ಸಾತ್ವಿಕಿ ರಾಜಸಿ ಚೈವ, ತಾಮಸಿ ಚೇತಿ ತಾಂಶೃಡು. ಪ್ರತಿಯೊಬ್ಬ ಒಟ್ಟಾಗಿ ಜೀವಕುಲ ಮೂರು ಭಾಗದಲ್ಲಿದೆ. ಅದು ಜೀವತ್ರೈವಿಧ್ಯ ಭಾಗವತಾದಿ ಪುರಾಣ ಸಮ್ಮತವಾದದ್ದು, ವೇದೋಕ್ತವಾದದ್ದು. ಆ ಮಾತನ್ನು ಹೇಳ್ತಾರೆ, ಅನಾನುಭೂತಿರ್ ಅನಧೂನ್ಮಾನ. ವೇದಮಂತನ ಆಚಾರ ಉಲ್ಲೇಖ ಮಾಡ್ತಾರೆ, ಅನ್ಯಮನ್ಯಮತಿ ನೇನೀಯಮಾನ. ಸಾತ್ವಿಕರನ್ನು ಭಗವಂತ ಮೇಲಕ್ಕೆತ್ತಾನೆ. ಅನಾನುಭೂತಿರ್ ಅವಧೂನ್ವಾನ, ತನ್ನ ತಿಳಿದವರನ್ನು ಭಗವಂತ ತುಳಿದು ಹಾಕ್ತಾನೆ. ಮಧ್ಯದವರು ಹಾಗೆ ಇರ್ತಾರೆ. ಹೀಗೆ ಮೂರು ವಿಧವಾದ ಚೇತನರಿದ್ದಾರೆ. ಆ ಚೇತನರ ಸ್ವಭಾವ ಹೇಗೆ ಗೊತ್ತಾಗುತ್ತೆ ಅಂದ್ರೆ ಅವರ ಶ್ರದ್ಧೆ ಅವರ ಸ್ವರೂಪಕ್ಕೆ ಕನ್ನಡಿ ಅಂತ ಹೇಳ್ತಾರೆ. ಸ್ವರೂಪವನ್ನು ಹೇಳಬೇಕಾದ್ರೆ ಅವರ ಶ್ರದ್ಧೆ ಇದೆಯಲ್ಲ, ಶ್ರದ್ಧೆ ಅಂದ್ರೇನು? ಆಸ್ತಿಕ್ಯ ಬುದ್ಧಿ, ಶ್ರನ್ನಾಮ ಆಸ್ತಿಕ್ಯ ಬುದ್ಧಿ ಶಾ. ಹೀಗಿದೆ ಅವರ ಪರಿಕಲ್ಪನೆ ಹಾಗೆ. ಅದು ಅವರ ದೇಹಿನಾಮ್ ಸಾ ಸ್ವಭಾವಜ, ಅವರ ಸ್ವರೂಪಕ್ಕೆ ತಕ್ಕಂತೆ ಶ್ರದ್ಧೆ ಇರುತ್ತೆ ಅಂತ ಹೇಳಿದ್ದಾರೆ. ಸಾತ್ವಿಕ ಶ್ರದ್ಧೆ ಕೆಲವರು, ಅವರಿಗೆ ಸತ್ಯ ಹೇಳುವಂತೆ ಯಾರು ಹೇಳ್ಕೊಡ್ಬೇಕಾಗಿಲ್ಲ, ಸುಳ್ಳು ಯಾತಕ್ಕೆ ಹೇಳಬೇಕು ಅಂತಾನೆ ಕೇಳ್ತಾರೆ ಅವರು. ಅಂತ ಸ್ವಾಭಾವಿಕವಾಗಿ ಸತ್ಯದಲ್ಲಿ ಒಲವಿದೆ ಅವರಿಗೆ. ಇನ್ನು ಕೆಲವರು ಸತ್ಯ ಯಾತಕ್ಕೆ ಹೇಳಬೇಕು ಅಂತ ಕೇಳ್ತಾರೆ, ಅವರು ಒಲವು ಹಾಗಿದೆ. ಸುಳ್ಳು ಹೇಳಿದ್ರೆ ಕೆಲಸ ಸುಲಭ ಆಗಬೇಕು, ಸತ್ಯ ಯಾಕೆ ಹೇಳಬೇಕು? ಅವನ ಸ್ವಭಾವ ಇರೋದೇ ಹಾಗೆ. ಇನ್ನು ಕೆಲವರು ಸಮಯಕ್ಕೆ ಬಂದ ಸುಳ್ಳು ಆಯಿತು ಸತ್ಯನೂ ಆಯಿತು ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತಾರೆ. ಅವರ ಸ್ವಭಾವ ಅದು. ಯಜಂತೆ ಸಾತ್ವಿಕಾ ದೇವಾನ್ ಯಕ್ಷ ರಕ್ಷಾಂಸಿ ರಾಜಸಾಹ ಭೂತಾನ್ ಪ್ರೇತಗಣಾಂಶ್ಚಾನ್ಯೇ ಏಚಾನ್ಯೇ ತಾಮಸಾ ಜನಾ. ಎಷ್ಟು ಸುಲಭ ಭಗವದ್ಗೀತೆಯ ಮಾತುಗಳೆಲ್ಲ ಮನುಷ್ಯರನ್ನ ಅಧ್ಯಯನ ಹೇಗೆ ಮಾಡಬೇಕು ಅಂತ ಹೇಳಿಕೊಡ್ತಾರೆ. ಏನೂ ನಂಬೋದಿಲ್ಲ ಕೆಲವರು, ದೆವ್ವಗಳನ್ನೇ ನಂಬುತ್ತೇನೆ ಕೆಲವರು, ದೇವತೆಗಳನ್ನ ನಂಬುತ್ತೇನೆ ಕೆಲವರು. ಯಾರು ಹೇಳ್ಕೊಟ್ಟಿಲ್ಲ, ಅವ್ರ ಸ್ವಭಾವ ಇರೋದೇ ಹಾಕಿ. ಇವತ್ತು ನೋಡಿ, ದೇವರಿಲ್ಲ ಅಂತ ಎಷ್ಟು ಜನ ಗಂಟಾಘೋಷ ಸಾರ್ತಾರೆ, ದೆವ್ವಗಳ ಮುಂದೆ ಕ್ಯೂ ನಿಂತಿರ್ತಾರೆ. ಇದು ಆಶ್ಚರ್ಯನೇ ಆಶ್ಚರ್ಯ. ಇವತ್ತೇನು ಬಿಟ್ಟಿಲ್ಲ, ಯಜ್ಞ ಯಾಕೆ ಮಾಡ್ತೀನಿ ಅಂತ ಕೇಳ್ತಾರೆ, ಕೋಣದ ಬೆಲೆ ಕೊಟ್ಟ ಓಡಾಡ್ತಿರ್ತಾರೆ. ಯಜ್ಞಯಾಗಗಳು ಭಾರಿ ಹಿಂಸೆ ಮಾಡುತ್ತೆ ಅಂತ ಕೂಗಾಟ ಮಾಡೋದು. ಆ ಯಜ್ಞಯಾಗದ ಹಿಂಸೆ ಎಲ್ಲೋ ಒಂದು 10-20 ವರ್ಷಕ್ಕೆ ಒಂದು ಹೇಳಿದ್ರೆ ಇವರು ದಿನನಿತ್ಯ ಕೊಂದು ಹಾಕ್ತಿರ್ತಾರೆ ಜನಗಳು. ಅಂದ್ರೆ ಮನುಷ್ಯನ ಜೀವನದ ರೀತಿಯೇ ಅವನ ಸ್ವಭಾವಕ್ಕೆ ಕನ್ನಡಿಯಾಗಿದೆ. ಆದ್ರಿಂದನೇ ಅವರ ಗತಿಗಳು ಬೇರೆ ಬೇರೆಯಾಗುತ್ತೆ. ಸ್ವರ್ಗಕ್ಕೆ ಹೋಗೋ ಜನಗಳೇ ಬೇರೆ, ನರಕಕ್ಕೆ ಹೋಗೋ ಜನಗಳೇ ಬೇರೆ, ಅಂತರಾಳದ ಜನಗಳೇ ಬೇರೆ ಅಂತ ಹೇಳಿ ಶುಕಮುನಿಗಳು ಹೇಳ್ತಾ ಇದ್ದಾರೆ. ಅಲ್ಲಿರೋ ತಾರತಮ್ಯ ಅನ್ನೋ ಪದದ ಪರಿಕಲ್ಪನೆ ಇದ್ದವರಿಗೆ ಅನೇಕರು ತಾರತಮ್ಯ ಅಂದ್ರೆ ಕೆಟ್ಟರ್ಥ ತಿಳ್ಕೊಂಡ್ಬಿಟ್ಟಿರ್ತಾರೆ. ಶ್ರೀಮಧ್ವ ಮತದಲ್ಲಿ ತಾರತಮ್ಯಕ್ಕೆ ವಿಶಿಷ್ಟವಾದ ಸ್ಥಾನ ಇದೆ. ಜೀವಗಣ ನೀಚೋಚ್ಚ ಭಾವಂಗತಾಹ, ಅದರ ಬಗ್ಗೆ ಜನ ಅಪಾರ್ಥ ಮಾಡಿಕೊಂಡು ತಾರತಮ್ಯ ಅಂದ್ರೆ ಪಕ್ಷಪಾತ ಅಂತ ತಿಳ್ಕೊಂಡ್ಬಿಟ್ರು. ತಾರತಮ್ಯ ಮಾಡೋದ್ರೆ ಪಕ್ಷಪಾತ, ತಾರತಮ್ಯ ಮಾಡಿ ಅಂತ ಹೇಳಲಿಲ್ಲ, ತಾರತಮ್ಯ ತಿಳಿರಿ ಅಂತ ಹೇಳಿದ್ರು. ತಾರತಮ್ಯ ತಿಳಿಯೋದು ಬೇರೆ, ತಾರತಮ್ಯ ಮಾಡೋದು ಬೇರೆ. ಮಾಡೋದು ಎಂಬುದು ಮೆಂಟಲ್ ಸಬ್ಜೆಕ್ಟಿವ್, ಅದು ತಿಳಿಯೋದು ಆಬ್ಜೆಕ್ಟಿವ್. ಅದು ಇಲ್ಲಿ ಜನ ಕೂತಿದ್ದಾರೆ, ಅದು ಸೈನ್ಸ್. ಅದು ಒಂದ್ ಕಣ್ಣಿಗೆ ಇಬ್ಬಿಬ್ರು ಕಾಣ್ತಾರೆ, ಅದು ರೋಗ. ಅದು ಒಬ್ಬರೇ ಕೂತಾಗ ಇಬ್ಬರು ಕಂಡ್ರೆ ರೋಗ, ಇಬ್ಬರು ಇಬ್ಬರು ಕಂಡ್ರೆ ಅದು ಸೈನ್ಸ್. ಅದು ಏನು ವ್ಯತ್ಯಾಸ ಅಲ್ಲ. ಆಚಾರ್ಯ ಹೇಳಿದ ತಾರತಮ್ಯ ಅನ್ನೋದು ಅಭೂತಪೂರ್ವವಾದ ತತ್ವ, ಅದು ನಿತ್ಯ ಬದುಕ್ತಿರೋದೇ ತಾರತಮ್ಯದ ಮೇಲೆ. ಇವತ್ತು ಮೇಲೆ ಕೆಳಗೆ ಅವನು ಇವನು ದೊಡ್ಡವರು ಚಿಕ್ಕವರು ಎಲ್ಲ ಮಾತುಗಳು ಏನವೋ ತಾರತಮ್ಯದ ಮತ್ತೊಂದು ರೂಪ ಅಷ್ಟೇ ಇದೆ. ಅದು ದಿನನಿತ್ಯದ ಜೀವನಾಡಿಯಂತೆ ಬಂದಿರುವುದು. ಭಾಗವತ ಪುರಾಣ ಅದನ್ನು ಒತ್ತಿ ಹೇಳುತ್ತಾ ತಾರತಮ್ಯ ಇದೆ. ಸಾತ್ವಿಕರು ರಾಜಸರು ತಾಮಸರು ಅಂತಿದ್ದಾರೆ, ಅದರಲ್ಲೂ ಮತ್ತೆ ತಾರತಮ್ಯ ಇದೆ. ತಾಮಸರಲ್ಲೂ ತಾರತಮ್ಯ, ಸಾತ್ವಿಕರಲ್ಲೂ ತಾರತಮ್ಯ. ಆದ್ರಿಂದಾಗಿ ನರಕಗಳು ಬೇರೆ ಬೇರೆ ಆಗುತ್ತೆ. ನರಕಗಳು ಎಲ್ಲೋ ಇಲ್ಲ, ನರಕಗಳು ಅವು ನಮ್ಮ ಭೂಗೋಳಕ್ಕೆ ಸಂಬಂಧಪಟ್ಟಂತೇನೆ ಇದೆ. ಅಂತರಾಳದಲ್ಲಿವೆ, ದಕ್ಷಿಣ ದಿಕ್ಕಿನಲ್ಲಿವೆ ಅಂತ ಹೇಳಿದ್ದಾರೆ. ದಕ್ಷಿಣ ದಿಕ್ಕು ನರಕದ ದಿಕ್ಕು, ಯಮದೇವರ ದಿಕ್ಕದು ಪ್ರೀತಾಧಿಪ, ಯಮದೇವರ ದಿಕ್ಕು ದಕ್ಷಿಣ ದಿಕ್ಕು. ಆದ್ರಿಂದ ದಕ್ಷಿಣ ದಿಕ್ಕಿಗೆ ಪಿತೃಕಾರ್ಯ ಒಂದೇ ಅದು ಮಾಡೋದಲ್ಲಿ, ಪಿತೃಪತಿ ಯಮ. ಆದ್ರಿಂದ ದಕ್ಷಿಣ ದಿಕ್ಕಿಗೆ ಮನುಷ್ಯ ತಿರುಗಬೇಕಾದದ್ದು ತರ್ಪಣ ಸಾಧ್ಯಾದಿಗಳಿಗೆ ಮಾತ್ರ, ಬೇರೆ ಯಾವುದಕ್ಕೂ ಅಲ್ಲ. ಅನೇಕರು ದಿಕ್ಕಿನ ಪರಿಜ್ಞಾನ ಇಲ್ಲ, ದಿಕ್ಕು ತಪ್ಪಿದ ಜನಕ್ಕೆ ಏನ್ ಹೇಳ್ತಾರೆ ಅವರಿಗೆ? ದಿಕ್ಕಿನ ಪರಿಜ್ಞಾನ ಹೋಗಿದ್ದೇ ದಿಕ್ಕು ಅದಲ್ಲ. ಪ್ರತಿನಿತ್ಯ ನಾವು ಪೂರ್ವ ಉತ್ತರ ಈಶಾನ್ಯ ಈ ಮೂರು ದಿಕ್ಕುಗಳು ಬಹಳ ಶ್ರೇಷ್ಠವಾದ ದಿಕ್ಕುಗಳು. ಮೂರು ದಿಕ್ಕುಗಳು ಆಚಮನ ಎಲ್ಲದಕ್ಕೂ ಭಾರಿ ಶ್ರೇಷ್ಠ. ಆದರೆ ಪಶ್ಚಿಮಕ್ಕೆ ಸಾಯಂಕಾಲ ಅರ್ಘ್ಯ ಕೊಡಬೇಕು, ಇದನ್ನು ಯಾವುದಕ್ಕೂ ಶ್ರೇಷ್ಠ ಅಲ್ಲ. ಅಕಸ್ಮಾತ್ ಪಶ್ಚಿಮ ದಿಕ್ಕಿಗೆ ತಿರುಗಿ ಆಚಮನವನ್ನು ಮಾಡಿದರೆ ಪುನರ್ ಆಚಮನೇನ ಶುದ್ಧತಿ, ಇನ್ನೊಮ್ಮೆ ಆಚಮನ ಮಾಡಿಕೊಂಡು ಪ್ಯೂರ್ ಆಗಬೇಕಂತ. ದಕ್ಷಿಣ ದಿಕ್ಕಿಗೆ ಏನಾದ್ರು ಆಚಮನ ಮಾಡಿಬಿಟ್ರೆ ಪುನಃ ಸ್ನಾನೇನ ಶುದ್ಧತಿ, ಮತ್ತೆ ಸ್ನಾನ ಮಾಡಬೇಕಂತ. ಒಂದು ಸ್ನಾನ ಮಾಡೋದೇ ಕಷ್ಟ, ಪ್ರತಿ ಸಲ ತಪ್ಪು ಆಚಮನ ಮಾಡಿ ಸ್ನಾನ ಮಾಡ್ತಾ ಕೂತ್ರೆ ಅದೇ ಮಾಡ್ತಾ ಇರಬೇಕಾಗತ್ತೆ. ಅಂದ್ರೆ ಆಚಮನಕ್ಕೂ ದಿಕ್ಕು ಹೇಳಿದ್ದಾರೆ, ಬಹಳ ಆಶ್ಚರ್ಯ ಇದು. ಆಚಮನ ಯಾವ ದಿಕ್ಕಿ ತಿರುಗಿ ಮಾಡಬೇಕು ಅಂದ್ರೆ ಎಷ್ಟು ಸೈನ್ಸ್ ಎಷ್ಟು ಗಮನ ಕೊಟ್ಟಿಲ್ಲ. ಮತ್ತೆ ಯಾವ ದಿಕ್ಕಿ ತಿಂದ್ರೇನು, ಯಾವ ದಿಕ್ಕಿ ಊಟ ಮಾಡಿದ್ರೆ ಏನು ಎಂಬುದು ವಿಜ್ಞಾನದ ಕಲ್ಪನೆ. ಆದರೆ ಪ್ರತಿಯೊಂದನ್ನು ಕೂಡ ಇವತ್ತು ಮನೆಯ ವಾಸ್ತವವನ್ನು ಮನುಷ್ಯ ನೋಡ್ತಾನೆ, ನಮ್ಮ ದಿನನಿತ್ಯದ ಜೀವನದ ವಾಸ್ತವನ್ನೇ ಜನ ಗಮನಿಸಿರೋದಿಲ್ಲ. ಅದನ್ನು ಭಾಗವತಾದಿ ಶಾಸ್ತ್ರಗಳು ಹೇಳುತ್ತೆ, ದಕ್ಷಿಣ ದಿಕ್ಕು ಯಮನ ದಿಕ್ಕು. ಆದ್ರಿಂದನೇ ಆ ಯಮನ ದಿಕ್ಕಿಗೆ ತಿರುಗಿ ಯಮನಿಗೆ ಸಂಬಂಧಪಟ್ಟ ಕೆಲಸಗಳನ್ನು ಮಾತ್ರ ಮಾಡಬೇಕು. ನಮಗೊಂದು ಸಂಶಯ ಬರುತ್ತೆ, ಅಲ್ಲ ಯಮದೇವರು ನರಕಕ್ಕೆ ಹೋದವ್ರ ಪರಿಸ್ಥಿತಿ ಕೇಳೇ ಗಾಬರಿ ಆಗುತ್ತೆ ನಮಗೆ. ಯಮದೇವರು ಅಲ್ಲೇ ಇರ್ತಾರಲ್ಲ, ಪಾಪ ಅವ್ರ ಗತಿ ಏನು ಅಂತ ನಮಗೆ ಅನಿಸಿಬಿಡುತ್ತೆ. ಅವ್ರ ಗತಿ ಏನಾದ್ರು ಒಂದು ಜೈಲರ್ ಕೆಲಸ ಜೈಲೊಳಗಿರ್ತಾನಲ್ಲ, ದಿವಸ ನೋಡಿ ನೋಡಿ ಎಷ್ಟು ಗಾಬರಿ ಆಗುತ್ತಲ್ಲ. ಭಾಗವತ ತಷ್ಟ ಉತ್ತರ ಕೊಡುತ್ತೆ, ಯಮದೇವರು ಅಲ್ಲಿರೋದಿಲ್ಲ. ಸ್ವರ್ಗಲೋಕದಲ್ಲಿ ಯಮದೇವರ ಕ್ವಾರ್ಟರ್ಸ್ ಬೇರೆ ಇದೆ, ಆಫೀಸ್ ಅಷ್ಟೇ ಬರ್ತದೆ. ಹಾಗಾಗಿ ಬಂದು ಹೋಗ್ತಾರೆ ಅಷ್ಟೇ, ಹೊರತು ಅಲ್ಲಿರ್ತಾರೆ ಅಂತ ಹೇಳಿಬಿಡ್ತಾರೆ. ಸೊ ಯಮದೇವರ ಬಗ್ಗೆ ನಮ್ಮ ಮನಸ್ಸಿಗೆ ಖೇದ ಹೊರಟೋಗ್ಬಿಡುತ್ತ. ಯಮದೇವರ ಆಫೀಸ್ ಇದೆ ಅಷ್ಟೇ, ಯಮದೇವರ ವಾಸಸ್ಥಾನ ಬೇರೆ ಕಡೆಗಿದೆ. ಇಲ್ಲೋರು ಅವರು ಇನ್ನೊಂದು ನರಕ ಇದ್ದಾಗ ಅವ್ರಿಗೂ ನರಕ ಆದಾಗ ಆಯ್ತು ಅಷ್ಟೇ. ಈ ಮಧ್ಯೆ ನರಕ ನಾರಕಿಗಳ ಮಧ್ಯೆ ಇದ್ದಾಗ ಅವ್ರಿಗೆ ನರಕವೇ ಆಗುತ್ತಲ್ಲ ಅಂತ ಹೇಳಿ ಯಮದೇವರ ಆಫೀಸ್ನಲ್ಲಿರ್ತಾರೆ. ಅವರು ವಿಶೇಷ ಸಾಂಶರವರು, ದೇವತೆಗಳು ಸಾಂಶರಾದ್ರಿಂದಾಗಿನೇ ಅನೇಕ ಅಂಶಗಳನ್ನು ತಗೊಂಡಿರ್ತಾರೆ. ಅಲ್ಲಿಗೆ ಅಪರಾಧಿಗಳನ್ನ ಯಮದೂತರು ಕರ್ಕೊಂಡು ಬರುತ್ತಾರೆ, ಅಪರಾಧಿಗಳನ್ನ ಯಮದೂತರು ಕರ್ಕೊಂಡು ಬರುತ್ತಾರೆ. ಆಗ ಯಮದೇವರು ಭಗವಂತನ ನಿಬಂಧನೆಗೆ ತಕ್ಕಂತೆ ದಂಡವನ್ನು ಕೊಡ್ತಾರೆ. ಆಸ್ ಫಾರ್ ರೂಲ್ಸ್ ಎಂಬ ಮಾತನ್ನು ಉಪಯೋಗಿಸ್ತಾರೆ, ಭಗವಂತನ ಕಾನೂನಿಗೆ ಅನುಗುಣವಾಗಿ ಶಿಕ್ಷೆಯನ್ನು ಕೊಡುತ್ತಾರೆ. ಅದು ಯಮದೇವರ ಕೆಲಸ. ಆ ಶಿಕ್ಷೆ ಕೊಡತಕ್ಕಂತಹ ಸ್ಥಾನಗಳಿಗೆ ನರಕಗಳು ಅಂತ ಕರೆದಿದ್ದಾರೆ. ನಮ್ಮಲ್ಲಿ ಜೈಲ್ ಕಾನ್ಸೆಪ್ಟ್ ಹೇಗೋ ನರಕದ ಕಾನ್ಸೆಪ್ಟ್ ಹೇಗೆ, ನರಕಗಳಿಗೆ ಯಾರ್ಯಾರು ಹೋಗ್ತಾರೆ, ಯಾವ ನರಕಗಳು ಎಲ್ಲೆಲ್ಲಿ ಹೋಗ್ತಾರೆ ಎಂಬುದನ್ನು ಹೇಳ್ತಾರೆ. ಎಲ್ಲ ಪುರಾಣದಲ್ಲಿ ನರಕದ ವರ್ಣನೆ ಬರುತ್ತೆ, ಭಾಗವತ ಪುರಾಣದಲ್ಲಿ ವಿಸ್ತಾರವಾಗಿ ಬರುತ್ತೆ ಎಂಬುದು ವಿಶೇಷ. ಗರುಡ ಪುರಾಣದಲ್ಲಂತೂ ಹೇಳ್ತಾರೆ 84 ಲಕ್ಷ ನರಕ ಇದೆಯಂತೆ. 84 ಲಕ್ಷ ಯೋನಿಯಲ್ಲಿ ಜೀವ ಬರ್ತಾನೆ, 84 ಲಕ್ಷ ನರಕಕ್ಕೆ ಹೋಗ್ತಾನೆ ಅಂತ ಕೇಳಿದ್ರೆ ಸರಾಸರಿ ಒಂದು ಜನ್ಮಕ್ಕೊಂದು ನರಕ ಆದಾಗೈತೆ. ಆವರೇಜ್ ನರಕಗಳು ಅಷ್ಟು ಭಯಂಕರವಾದ ನರಕಗಳಿದೆ. ಅಂಥ 84 ಲಕ್ಷ ನರಕಗಳಲ್ಲೂ ಕೂಡ 1000 ನರಕಗಳು ಭಾರಿ ಭಾರಿ ಪ್ರಧಾನ, ಅದರಲ್ಲೂ 100 ಭಾರಿ ಪ್ರಧಾನ, ಅದರಲ್ಲಿ 28 ಅತಿ ಪ್ರಧಾನ, ಅದರಲ್ಲಿ 21 ಇನ್ನೂ ಪ್ರಧಾನ, ಅದರಲ್ಲಿ 2 ಮಹಾಪ್ರಧಾನ. ಅಂತೂ ನಮಗೆ ಎರಡೇ ಭಾರಿ ಪ್ರಧಾನ, ಸ್ವಲ್ಪ ರಿಲ್ಯಾಕ್ಸ್ ಆದಾಗ ಆಗ್ತದೆ, ಅವನು ಕೇಳಿದಾಗ ಗಾಬರಿ ಆಗುತ್ತೆ ಅಷ್ಟೇ. ಆ 2 ನರಕಗಳು ತಾಮಿಶ್ರ ಅಂಧತಾಮಿಶ್ರ ಅಂತ ಹೆಸರು. ಅದರ ವೈಶಿಷ್ಟ್ಯ ಏನು ಅಂದ್ರೆ ಅವು ನಿತ್ಯ ನರಕಗಳು. ಹೇಳ್ತಾರೆ ಮುಕ್ತಿರ್ನಿತ್ಯ ತಮಶ್ಚೈವ, ಮೋಕ್ಷಕ್ಕೆ ಹೋದವರು ಹೇಗೆ ಅನಾವೃತ್ತಿ ಶಬ್ದ ತಾನಾವೃತ್ತಿ ಶಬ್ದ ಮತ್ತೊಮ್ಮೆ ವಾಪಸ್ ಬರೋದಿಲ್ವೋ, ತಮಸ್ಗೆ ಹೋದವರು ಮತ್ತೆ ವಾಪಸ್ ಬರೋದಿಲ್ಲ. ನಿತ್ಯ ನರಕಗಳವು. ನಿತ್ಯ ನರಕದ ಕಲ್ಪನೆಯನ್ನ ಮಧ್ವಾಚಾರ್ಯರ ಕಲ್ಪನೆ ಜನ ಆರೋಪ ಮಾಡೋದುಂಟು. ಭಾಗವತ ಪುರಾಣನೇ ಓದಿಲ್ಲ ಅವರು. ಈ ಅಂಧಂತಮಸ್ಸಿನ ಪರಿಕಲ್ಪನೆ ವೈದಿಕವಾದದ್ದು. ಈಶಾವಾಸ್ಯ ಉಪನಿಷತ್ ಹೇಳುತ್ತೆ ಅಂಧಂತಮ ಪ್ರವೇಶಂತಿ ಈ ಅವಿದ್ಯಾಭುಪಾಸತೆ. ತಾಮಿಶ್ರ ಅಂಧತಾಮಿಶ್ರ, ತಮಸ್ಸು ಅಂಧಂತಮಸ್ಸು, ಎರಡು ಒಂದೇ. ತಾಮಿಶ್ರ ಅಂದ್ರೆ ಕತ್ತಲು ಅಂತ ಅರ್ಥ. ವಿಜಯದ ಸ್ವಾಮಿಗಳು ಬರೀತಾರೆ ತಾಮಿಶ್ರ ಅಂದ್ರೆ ಏನು, ಬಹುಶಃ ತಮಃಪ್ರಾಯ, ಹೆಚ್ಚು ಕತ್ತಲೆ ಇರುತ್ತೆ. ಅಂಧಂತಮಸ್ಸು ಅಂದ್ರೆ ಬರೀ ಕತ್ತಲೆ ಇರುತ್ತೆ ಅಷ್ಟೇ ವ್ಯತ್ಯಾಸ. ಡಾರ್ಕ್ ಹೇಳ್ತೀವಲ್ಲ ನಾವು, ಡೀಪ್ ಡಾರ್ಕ್ನೆಸ್, ಇದು ಲೈಟ್ ಡಾರ್ಕ್ನೆಸ್ ಅಷ್ಟೇನೆ. ತಮಃಪ್ರಾಯ ಗಾಢಾಂಧಕಾರ. ಆ ತಮಸ್ಸಿಗೆ ಯಾರು ಹೋಗ್ತಾರೆ, ಮುಂದಿನ ಪ್ರಶ್ನೆ. ಆ ತಮಸ್ಸಿಗೆ ಯಾರು ಹೋಗ್ತಾರೆ ಅಂತ ಕೇಳಿದರೆ, ಯಾರು ಪರದ್ರವ್ಯ ಪರಸ್ತ್ರೀ ಪರ ಅಪತ್ಯ ಅವರನ್ನು ಅಪಹರಣ ಮಾಡಿಬಿಟ್ಟು ಹಿಂಸೆ ಕೊಟ್ಟು ತಾವು ಅಂತ ಕೂಡ ಅನುಭವಿಸ್ತಾರೆ, ಅವರು ಹೋಗ್ತಕ್ಕಂಥ ನರಕ ತಾಮಿಶ್ರ ಅಂಧತಾಮಿಶ್ರ. ತಾಮಿಸ್ತ್ರಕ್ಕೆ ಹೋಗ್ತಕ್ಕಂಥವ್ರು ಮುಖ್ಯ ಎಂತು, ಪರಭಸ್ತು, ಪರಸ್ತ್ರೀ, ಪರಪುತ್ರರು, ಪರ ಸಂತಾನಿ. ನಮಗೆ ಪರಸಂತತಿ ಜಾತಿ ಕೇಳಿದ್ರು ಅಂತ ಕೇಳಿದ್ರೆ ಕಿಡ್ನಾಪ್ ಟ್ಯಾಕ್ಟಿಸ್ ಗೊತ್ತಾಗ್ತದೆ. ಯಾರೋ ಮಕ್ಕಳು ಹಿಡ್ಕೊಂಡ್ಬಿಡೋದು, ದುಡ್ಡು ಕೊಡ್ತಿರೋಲ್ಲ ಅಂತ ಕೇಳೋದು, ಒಂದು ಹಾಕ್ಬಿಡು, ಬರ್ತಾನೆ ಇರುತ್ತೆ. ಆಗ್ಲಲ್ಲ ಇಲ್ಲ, ಅಂಧಂತಮಸಿ ತಮಸ್ಸಿ ಹೋಗ್ತಕ್ಕಂಥ ಮಹಾಪಾಪಿಗಳು ಇವರೆಲ್ಲ ಕೂಡ ಎಂಥ ಕೊಂದಾಕಿದ್ರು ನೋಡ್ತಾನೆ ಇರ್ತೀವಲ್ಲ, ಏನು ಆಶ್ಚರ್ಯ ಇದು. ನಿಜವಾದ ಅರ್ಥದಲ್ಲಿ ಪರವಸ್ತುವನ್ನ, ಪರಸ್ತ್ರೀಯನ್ನ, ರಾವಣ ದೊಡ್ಡ ದೃಷ್ಟಾಂತ, ದುರ್ಯೋಧನ ದೃಷ್ಟಾಂತ, ಪರಸ್ತ್ರೀಯನ್ನ ಕೆಣಕಿದವರು. ಪರವಸ್ತು ಪರಸ್ತ್ರೀ ಇದು. ಮತ್ತೆ ಇನ್ನು ಆಚಾರ್ಯರು ಸಂಬಂಧಪಟ್ಟಂತೆ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಕೌಂಠರ್ವ್ಯ ಸ್ತುತಿ ಉಲ್ಲೇಖ ಮಾಡ್ತಾರೆ. ಯಾರು ಪರದ್ರೋಹಿಗಳು, ಹರಿದ್ರೋಹಿಗಳು, ಗುರುದ್ರೋಹಿಗಳು ಅವರಲ್ಲಿ ಹೋಗ್ತಾರೆ. ಹರಿದ್ರೋಹಿಗಳು, ಗುರುದ್ರೋಹಿಗಳು, ಮುಕ್ತಿ ಸಿಗೋದು ಅವರಲ್ಲಿ ಭಕ್ತಿ ಮಾಡಿದಾಗ, ತಮಸ್ ಸಿಗೋದು ಅವರಲ್ಲಿ ದ್ವೇಷ ಮಾಡಿದಾಗ, ಸಹಜವಾದದ್ದು. ಆದ್ದರಿಂದಲೇ ಯಥಾದೇವೇ ಯಸ್ಯ ದೇವೇ ಪರಾಭಕ್ತಿ, ಯಥಾದೇವೇ ತಥಾ ಗುರೌ, ತಶ್ಚೈತೆ ಕಥಿತಾಹ್ಯರ್ಥಾ ಪ್ರಕಾಶಂತೆ ಮಹಾತ್ಮನಃ. ಆದ್ದರಿಂದ ತಮಸ್ಸಿಗೆ ಹೋಗ್ತಕ್ಕಂಥ ಜನ ಪರವಸ್ತುಗಳನ್ನು ಅಪಹರಣ ಮಾಡತಕ್ಕಂಥವರು. ನಮಗೆ ಸ್ವಲ್ಪ ಸಂಶಯ ಬರುತ್ತೆ, ಈ ಪರವಸ್ತುಗಳಿಗೆ ಇಷ್ಟು ಯಾವುದೋ ಸಣ್ಣ ಪುಟ್ಟ ವಸ್ತುವನ್ನು ಕದ್ದುಬಿಟ್ಟು ತಮಸ್ಸಾಗುತ್ತಾ ಅಂತ ಕೇಳಿದರೆ, ಪರ ಅಂತ ಹೇಳಿದರೆ ಹರಿರೇವ ಪರಃ ಹರಿರೇವ ಗುರುಹು, ಸರ್ವೋತ್ತಮನಾದ ಭಗವಂತನನ್ನು ದ್ರೋಹ ಮಾಡಿದವರು ಅಂತ ಅರ್ಥ. ಆಗ ಅದು ಆಧ್ಯಾತ್ಮಿಕವಾಗ್ತದೆ. ಇಲ್ಲ ಸಣ್ಣ ಪುಟ್ಟ ಪೆನ್ ಕದ್ರೆ ಇದಕ್ಕಂದ್ರೆ ಅದು ಕದಿಬಹುದು ಅಂತ ಅರ್ಥ ಅಲ್ಲ, ತಮಸ್ಸಾಗೋದಿಲ್ಲ ಅಷ್ಟೇ. ಅದಕ್ಕೆ ತಮಸ್ಸಾಗೋ ತಪ್ಪಲ್ಲದು, ಆದರೆ ಅಪರಾಧವೇ. ಪರ ಅಂದ್ರೆ ಸೋತ್ತಮ ಅಂತ ಅರ್ಥ. ಪರ ಅಂದ್ರೆ ಸೋತ್ತಮ, ಪರ ಶಬ್ದ ಹರಿಯನ್ನು ಮುಖ್ಯವಾಗಿ ಹೇಳ್ತಕ್ಕಂಥ ಪದ. ಪರಹ ಸ್ವಹ ಹರಿಹಿ ಉದ್ದಾಮ ಇತಿ ನಾಮಚತುಷ್ಟಯಂ ವಿಷ್ಣೋರ್ ಗುಹ್ಯಂತು ವೇದ ಮುಚ್ಚತೆ ಸರ್ವಪಾತ ಕೈಹಿ. ಪರ ಅಂದ್ರೆ ಭಗವಂತನ ರಹಸ್ಯವಾದ ನಾಮ ಅಂತ ಕರೆದಿದ್ದ. ಅಂದ್ರೆ ಹರಿವಸ್ತುವನ್ನ, ಹರಿದ್ರೋಹವನ್ನ, ಹರಿಪತ್ನಿಯನ್ನ ಎಲ್ಲರೂ ಕೂಡ ಯಾರು ಅಪಹರಣ ಮಾಡಲಿಕ್ಕೆ ಹೋಗ್ತಾರೆ ಅವರೆಲ್ಲ ತಮಸ್ಸಿಗೆ ಹೋಗ್ತಾರೆ. ನಮಗನ್ಸುತ್ತೆ ಈ ಇದಕ್ಕೆ ಮುಖ್ಯವಾಗಿ ಹೋಗ್ತಕ್ಕಂಥವ್ರು ಯಾರು ಅಂತ ಕೇಳಿದಾಗ, ಹರಿವಸ್ತುವನ್ನ ಅಪಹರಣ ಮಾಡೋರು. ಹರಿವಸ್ತು ಅಂದ್ರೆ ಯಾವುದು? ದೇವಸ್ಥಾನದಲ್ಲಿದ್ದ ಹರಿವಸ್ತು ಅಂತ ತಿಳ್ಕೊಂಡ್ಬಿಡ್ತೇವೆ ಅಷ್ಟೇ ನಾವು. ಅದು ಗರ್ಭಗುಡಿಯಲ್ಲಿದ್ದರೆ ಮಾತ್ರ, ಹೊರಗಿಂದಾರು ಪರವಾಗಿಲ್ಲ ಅಂತ ತಿಳ್ಕೊಂಡು ಜನ ಇರ್ತಾರೆ. ಈಶಾವಾಸ್ಯ ವಿಧಂ ಸರ್ವಂ, ಇಡೀ ಜಗತ್ತೇ ಭಗವಂತನೇ ಸೇರಿದ್ದಾದ್ರಿಂದ ಭಗವಂತ ಜಗತ್ತಿನ ಯಾವುದೇ ವಸ್ತುವನ್ನು ನನ್ನದು ಅಂತ ತಿಳ್ಕೊಂಡ್ರೆ ಅವನು ತಮಸ್ಸಿಗೆ ಹೋಗ್ತಾನೆ. ಇದೇ ತಪ್ಪನ್ನ ಪರವಸ್ತು ಪರದ್ರವ್ಯಾದಿಗಳನ್ನ ಅನುಭವಿಸಿದರೆ ತಮಸ್ಸಿಗೆ ಹೋಗ್ತಾನೆ. ಪರರನ್ನ ಕೊಂದು ಅವರ ವಸ್ತುವನ್ನು ತಗೊಂಡು ಅನ್ನ ತಮಸ್ಸಿಗೆ ಹೋಗ್ತಾನೆ, ಇಷ್ಟೇ ವ್ಯತ್ಯಾಸ. ತಾನಾಗಿ ತಗೊಳ್ಳೋದು, ಅವರನ್ನು ಕೊಂದು ತಗೊಳ್ಳೋದು, ಡಿಫರೆನ್ಸ್ ಇದು. ಆ ತಮಸ್ಸಿನಲ್ಲಿ ಏನಿರುತ್ತೆ ಅಂತ ಪ್ರಶ್ನೆ, ಏನೇನಿರುತ್ತೆ ಸೌಲಭ್ಯ ಅಂತ ಕೇಳಿದರೆ, ಸೌಲಭ್ಯ ಇದ್ರೆ ತಮಸ್ಸೆ ಯಾಕಾಗುತ್ತದೆ? ಸೌಲಭ್ಯದ ಹೆಸರೇ ಇಲ್ಲ. ಅಲ್ಲಿರ್ತಕ್ಕ ನಿರಂತರವಾದಂತಹ ದುಃಖ. ಮೊದಲನೇದು ಗಾಢಾಂಧಕಾರ. ಸ್ವಲ್ಪ ಲೈಟ್ ಹೋದ್ರೆ ಮನುಷ್ಯ ಹಾಹಾಕಾರ ಮಾಡಿಬಿಡ್ತಾನೆ. ಅದು ಟಿವಿ ನೋಡ್ಬೇಕಾದ್ರಂತೂ ಕತೆ ಮುದೋಯ್ತವರು. ಎಷ್ಟು ಸಂಕಟ ಪಡ್ತಾರೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಬೆಳಕಿನ ಹೆಸರೇ ಇಲ್ಲ. ಒನ್ಸ್ ಫಾರ್ ಆಲ್ ಗಾನ್, ಅವ ಬರುತ್ತೆ ಇವ ಬರುತ್ತೆ ಇಲ್ಲ. ಶಾಶ್ವತವಾದ ಅಂಧಕಾರ, ಜೊತೆಗೆ ತಲೆ ಮೇಲೆ ಕಲ್ಲುಗಳು ದಬ 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 ಬೀಳ್ತಾ ಇರುತ್ತಂತೆ. ಕಂಟಿನ್ಯೂಸ್ ಕಲ್ಲುಗಳು ಬೀಳ್ತಾ ಇರುತ್ತೆ, ಸಣ್ಣ ಪುಟ್ಟ ಕಲ್ಲುಗಳಲ್ಲ, ದೊಡ್ಡ ಕಲ್ಲುಗಳು ಬೀಳ್ತಾ ಇರುತ್ತಂತೆ. ಆ ಚಿತ್ರ ಕೊಡ್ಲಿಕ್ಕೇನೆ ಉತ್ತಪ್ತಾತ್ಯುತ್ಕಟ ಟ್ವಿಟ್ ಪ್ರಕಟ ಕಟಗಟ ಧ್ವಾನ ಸಂಘಟ್ಟ ಅನೋದ್ಯ ದ್ವಿದ್ವಿದ್ಯೂಢ ಸ್ಫುಲಿಂಗ ಪ್ರಖರ ವಿಕಿರಣೋತ್ ಕ್ವಾಥಿತೇ ಬಾಧಿತಾಂಗಾನ್ ಉದ್ಗಾಢಂ ಪಾತ್ಯಮಾನ ತಮಸಿ ತತ ಇತ ಹಿಂಕರೈ ಪಂಕಿಲೇತೇ ಪಂಕ್ತಿರು ಗ್ರಾವಣಾಂ ಗರಿಮ್ಣಾ ಗ್ಲಪಯತಿ ಹಿ ಭವದ್ವೇಷಿಣೋ ವಿದ್ವದಾದ್ಯ. ಇಲ್ಲಿ ಕಲ್ಲು ಬೀಳುತ್ತೆ ಎಂಬುದನ್ನು ವಾಯುಸ್ತುತಿ ಎಕ್ಸ್ಪ್ಲೇನ್ ಮಾಡಿದೆ, ಅದು ಬಹಳ ಆಶ್ಚರ್ಯ. ಕಲ್ಲು ಬೀಳುತ್ತೆ ಎನ್ನುವ ಭಾಗವತದ ಮೂಲವನ್ನ ವಿಸ್ತಾರ ಮಾಡಿದ್ದ. ವಾಯುದೇವರ ಭಗವಂತನ ಕಿಂಕರರುಗಳು ಸತತವಾಗಿ ಕಲ್ಲುಗಳನ್ನು ಸುರಿಸ್ತಾ ಇರ್ತಾರಂತೆ, ಒಂದು ಸಂಕಟ. ಜೊತೆಗೆ ಸೂರ್ಯನ ತಾಪ ಭಯಂಕ 45 ಇಲ್ಲ ಇಡೀ ಎಲ್ಲ ಅಲ್ಲಿ ಅಲ್ಲಿ ಎಲ್ಲ 100 degrees ಮೇಲೇನೆ ಅಂತ ಟೆಂಪರೇಚರ್ ಮಧ್ಯೆ ಬೇಯ್ತಾ ಇರ್ತಾನಂತೆ ಜೀವ. ಮತ್ತೆ ಹಸುವಿಗೆ ಆಹಾರವೇ ಇಲ್ಲ, ಒನ್ಸ್ ಫಾರ್ ಆಲ್ ಗಾನ್, ಆಹಾರದ ಹೆಸರಿಲ್ಲ. ಒಂದು ಏಕಾಚಿ ಮಾಡಲು ಗೋಳಾಡ್ತಾನಲ್ಲ, ನಿತ್ಯ ಏಕಾಚಿ, ಅವನಿಗೆ ಬೇರೆ ಯೋಚನೆ ಇಲ್ಲ. ಅದು ಪರದ್ರೋಹ ಆಯ್ತಲ್ಲ, ಅದು ಒಂದು ಹರಿದಿನದ ಆಚರಣೆ ಮಾಡದೆ ಹೋದಾಗ ಅದು ಭಗವಂತನಿಗೆ ದ್ರೋಹವೇ ಆಯ್ತು. ಅದು ಒಂದು ಈ ಅರ್ಥ ಮಾಡ್ಕೋಬೇಕು. ಒಂದು ದಿವಸದ ಉಪವಾಸ ನಮ್ಮನ್ನ ಎಂತ ದೊಡ್ಡ ಆಪತ್ತಿನಿಂದ ಪಾರ್ ಮಾಡುತ್ತೆ. ಲೆಕ್ಕ ಹಾಕಿ ನಾವು ಮಾಡ್ತಕ್ಕಂತಹ ಹರಿದಿನಕ್ಕೆ ಮರುದಿನ ಸರಿಯಲ್ಲವೆಂತೆಂದು ಹರಿವ ಹಾವನು ಹಿಡಿಯುವಲೋ ಅಂತ ವಾದಿರಾಜ ಸ್ವಾಮಿ ಹೇಳುತ್ತಾರೆ. ದೊಡ್ಡ ನಮ್ಮ ಪಾಪ ನಾಶಕವಾದ ವ್ರತ ಅದು. ಅದನ್ನು ಮಾಡದೆ ಹೋದಾಗ ಶಾಶ್ವತವಾದಂತಹ ಉಪವಾಸವನ್ನು ಮಾಡಬೇಕಾಗುತ್ತೆ. ಅಲ್ಲಿಯೂ ತಿನ್ನಬೇಕು ಆಹಾರನ, ರಕ್ತ ಕೀವು ಮಾಂಸಗಳೇ ಹೊರತು ಬೇರೊಂದು ಆಹಾರ ಇಲ್ಲ ಅಂತ ಭಯಾನಕವಾದ ಸ್ಥಳಕ್ಕೆ ಹೋಗ್ತಾನೆ. ಇದು ತಮಸ್ಸಿನ ವರ್ಣನೆ. ಆಚಾರ್ಯರು ಇದನ್ನೆಲ್ಲ ವಿಷಯವನ್ನು ಬ್ರಹ್ಮಸೂತ್ರದಲ್ಲಿ ಬರುತ್ತಿದೆ. ಇಷ್ಟು ಕೂಡ ಸ್ವಲ್ಪ ಸುಖ ಇರುತ್ತಾ ಅಂತ ಪ್ರಶ್ನೆ. ಎಂಥ ಕಷ್ಟದಲ್ಲೂ ಸ್ವಲ್ಪ ಸುಖ ಕಾಣುತ್ತಾನೆ ಮನುಷ್ಯ. ಎಂಥ ಕಷ್ಟ, ಯಾರು ಸತ್ತು ಆಕ್ಸಿಡೆಂಟ್ ಸತ್ತೋಗ್ಬಿಟ್ಟಿರ್ತಾರೆ, ಭಾರಿ ದುಃಖ ಆಗಿರುತ್ತೆ. ಪೋಸ್ಟ್ ಮಾರ್ಟಮ್ ಲೇಟು, ಹೆಣ ಕೊಡೋದು ಲೇಟು, ಒದ್ದಾಡ್ತಿರ್ತಾರೆ, ಬೇಗ ಕೊಡ್ತಾರೆ. ಸ್ವಲ್ಪ ರಿಲೀಫ್ ಇದ್ದಿದ್ರಲ್ಲಿ ಅದೊಂದು ಸುಖ. ಅದು ತಮಾಷೆ ಅಂತ ಕೇಳಿದ್ರೆ ಬೇಗ ಬಾಡಿ ಸಿಗ್ತೀರ, ನಿಮ್ಗೆ ಸಿಗ್ಲಿಲ್ವಾ ಅಂತ ಕೇಳ್ತಾರೆ, ಇದೇ ಒಂದು ಸುಖ. ಎಂಥ ಸುಖ ಲೆಕ್ಕ ಹಾಕಿ, ಅದೊಂಥರ ಸುಖನೇ. ಬೇಗ ಕ್ಲಿಯರ್ ಆದ್ರೆ ಸುಖ ಪಡ್ತಾರಲ್ಲ ಅಂತ ಸುಖ ಉಂಟು, ತಮಸ್ಸಿನಲ್ಲಿ ಅದು ಕೂಡ ಇಲ್ಲ ಅಂತ ಹೇಳಿ. ತಿರ್ಯಕ್ಷು ನರಕೇ ಚೈವ ಸುಖ ಲೇಷೋ ವಿಧೀಯತೆ ನಾಂಧೇ ತಮಸೆ ಮಗ್ನಾನ ಸುಖ ಲೇಷೋ ಹಿ ಕಶ್ಚನ. ಈ ಮಾತನ್ನ ಭವಿಷ್ಯತ್ ಪರದ ವಾಕ್ಯ ಕೊಟ್ಟ ಆಚಾರ ಹೇಳ್ತಾರೆ. ಅಂದ ತಿರ್ಯಕ್ಷು ಅಂದ್ರೆ ಈ ಪಶುಪಕ್ಷಿಗಳಾಗಿ ಹುಟ್ಟಿದಾಗ ಒಂದು ರೀತಿಯಾದ ಸ್ವಲ್ಪ ಸುಖ ಸಿಗುತ್ತಂತೆ, ಆದರೆ ನರಕದಲ್ಲೂ ಸ್ವಲ್ಪ ಸುಖ ಸಿಗುತ್ತಂತೆ. ಒಂಥರ ಟ್ರಾನ್ಸಿಟ್ ಪೀರಿಯಡ್ ಅಂತ ಇಲ್ಲಿಂದ ಹೋಗೋ ಪೂರ್ತಿಯಾಗಿ ಸಿಗುತ್ತಂತೆ. ಆದರೆ ಈ ಅಂಧನ್ ತಮಸ್ಸರಲ್ಲಿ ಮಾತ್ರ ಸುಖದ ಹೆಸರೂ ಇಲ್ಲ. ಇದು ಬಹಳ ಮುಖ್ಯವಾದ ಪರಿಕಲ್ಪನೆ ಇದು. ಅಂದರೆ ಅಂಧನ್ ತಮಸ್ಸಿನಲ್ಲಿ ಸುಖದ ಹೆಸರೂ ಇಲ್ಲ. ಆದ್ದರಿಂದ ಯಾರು ಹೋಗೋದಲ್ಲಿಗೆ? ದುಃಖ ಸ್ವರೂಪಿಗಳು ಹೋಗ್ತಾರಾದ್ದರಿಂದಾಗಿನೇ ಮೋಕ್ಷದಲ್ಲಿ ಹೇಗೆ ದುಃಖ ಲೇಷವೂ ಇಲ್ಲವೋ, ತಮಸ್ಸಿನಲ್ಲಿ ಹಾಗೆ ಸುಖ ಲೇಷವೂ ಇಲ್ಲ. ಕಾಂಟ್ರಾಸ್ಟ್ ಅದು. ಒಂದು ಸ್ವಲ್ಪ ಸುಖ ಲೇಷ ಇದ್ರೂ ಕೂಡ ಅದು ತಮಸ್ಸಾಗೋದಿಲ್ಲ, ಅದು ನರಕ ತಿರ್ಯಜ್ಞಾನಿ ಆಗುತ್ತಷ್ಟೇ. ಅದೇ ರೀತಿಯಲ್ಲಿ ಸ್ವಲ್ಪ ದುಃಖ ಇದ್ರೂ ಕೂಡ ಮೋಕ್ಷ ಅಲ್ಲ ಅದು, ಅದು ಸ್ವರ್ಗಾದಿ ಲೋಕ ಆಗಬೇಕಷ್ಟೇ. ಆ ಹಿನ್ನೆಲೆಯಲ್ಲಿ ತುಂಬಾ ದೊಡ್ಡ ಜಿಜ್ಞಾಸೆ ಇದು. ಎಷ್ಟೋ ಸತ್ ವಾಕ್ಯಾರ್ಥ ಜಿಜ್ಞಾಸೆ ಬಂದ್ಬಿಡುತ್ತೆ, ತಮಸ್ಸು ಸ್ವಲ್ಪ ಸುಖ ಇರುತ್ತೋ ಅಲ್ಲೋ ಅಂತ ಹೇಳ್ಬಿಡು. ಆಚಾರ್ಯರ ಮಾತಿದು, ಸುಖ ಲೇಷೋ ವಿಧೀಯತೆ ನಾಂಧೇ ತಮಸೆ ಮಗ್ನಾನ ಸುಖ ಲೇಷೋಪಿ ಕಶ್ಚನ ಇತಿ ಭವಿಷ್ಯತ್ ಪರ್ವಣಿ. ಅದಕ್ಕೆ ಹೇಳ್ತಾರೆ, ನ ತೃತೀಯೇ ತಥೋಪಲಬ್ಧೇಹೇ ಬ್ರಹ್ಮಸೂತ್ರ. ಅದು ತೃತೀಯ ಅಂತ ಹೇಳಿದ್ರೆ ತಮಸ್ಸು, ತಿರ್ಯಕ್ಷು ನರಕೇ ಚೈವ ತಮಸ್ಸು. ಮೂರು ತಮಸ್ಸಿನೊಳಗೆ ಸುಖದ ಹೆಸರೂ ಇಲ್ಲ. ಇದೆಲ್ಲ ಯೋಚನೆ ಮಾಡಿದ ನಮಗೆ ಆಗ ಕೇಳುತ್ತಿರುವುದು ತಮಸ್ಸಿನ ವರ್ಣನೆ. ನಮ್ಮ ಮನೋಭಾವ ಏನಾಗುತ್ತೆ ಯೋಚನೆ ಮಾಡಬೇಕು. ಇಂಥ ತಮಸ್ಸಿಗೆ ಎಂದೆಂದೂ ಹೋಗಬಾರದು ಅಂತಕ್ಕಂಥ ಸಂಕಲ್ಪ ಬರುತ್ತಲ್ಲ, ಅದು ಭಾಗವತದ ಫಲಶ್ರುತಿ. ಅದು ಅಂಧನ್ ತಮಸ್ಸು ಇನ್ನೂ ತೀವ್ರವಾದದ್ದು, ಭಯಾನಕವಾದದ್ದು ಅಂತ. ಅಂಧನ್ ತಮಸ್ಸಿಗೆ ಹೋಗ್ತಕ್ಕಂತಹ ಜನಗಳ ಸಾಧನೆ ಎಷ್ಟೋ ಕಲ್ಪಗಳ ಸಾಧನೆಯಾಗಿರುತ್ತೆ, ಅದರ ಫಲಶ್ರುತಿಯಾಗಿ ಹಾಗೆ ದುಃಖ ಅನುಭವಿಸ್ತಾರೆ. ಅವಾಗ ಅದು ಡಿಸರ್ವಿಂಗ್. ಅದು ಈ ನರಕದ ವರ್ಣನೆ ಕೇಳುತ್ತಾ ಹೋದ ಒಂದು ಸಮಸ್ಯೆ ಬರುತ್ತೆ. ಅಲ್ಲಿ ದೇವರಿದ್ದಾನೋ ಇಲ್ಲೋ ಮತ್ತೊಂದು ಸೂಕ್ಷ್ಮ ಪ್ರಶ್ನೆ. ಭಾಗವತ ಪುರಾಣ ಹೇಳುತ್ತೆ, ಬ್ರಹ್ಮಸೂತ್ರ ಹೇಳುತ್ತೆ ದೇವರಲ್ಲಿದ್ದಾನೆ ಅಂತ ಹೇಳಿಬಿಡ್ತಾರೆ. ತತ್ರಾಪಿ ತದ್ ವ್ಯಾಪಾರದ ವಿರೋಧ ಬ್ರಹ್ಮಸೂತ್ರ. ಮತ್ತೆ ಅಲ್ಲೂ ಭಗವಂತ ಇದ್ದಾನೆ. ಅಯ್ಯೋ ಭಗವಂತನ ಗತಿ ಏನಾಗಬೇಕು ನೋಡ್ತಾ ಕೂತ್ರೆ ಅಂತ ಕೇಳಿದ್ರೆ, ಭಗವಂತ ಇದ್ದಾನೆ, ಅವನಿಗೆ ದುಃಖದ ಅನುಭವದ ಹೆಸರೇ ಇಲ್ಲ. ಆಕಾಶ ವಿಷ್ಣುಪಾದ ಅದಕ್ಕೆ ಏನದು ಪಾಂಬಾಕಿರಾಗುತ್ತ ಅದಕ್ಕೆ ಏನೂ ಆಗೋದಿಲ್ಲ. ಭಗವಂತನಿಗೆ ದುಃಖದ ಅನುಭವ ಎಂದೂ ಇಲ್ಲ. ಅದರಿಂದಾಗಿನೆ ಭಗವಂತ ಇಲ್ಲದ ಜಾಗ ಇಲ್ಲ. ಹೆಚ್ಚಕಿಂಚಿತ್ ಜಗತ್ಸರ್ವಂ ದೃಶ್ಯತೆ ಶ್ರೂಯತೆ ಪಿವ ಅಂತರ್ಬಹಿಷ್ಯ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ. ಅಂದ್ಮೇಲೆ ನರಕದಲ್ಲಿದ್ದೇ ಇದ್ದಾನೆ, ಆದರೆ ಭಗವಂತನಿಗೆ ದುಃಖದ ಅನುಭವದ ಹೆಸರೇ ಇಲ್ಲ. ಅವರ ಆನಂದ ಘನ ಆನಂದಪೂರ್ಣ. ನರಕ ಯಾರ ಅಧೀನ? ಮತ್ತೆ ಭಗವಂತನ ಅಧೀನವೇ. ಅಂತಹ ತಮಸ್ಸಿನಲ್ಲಿ ತಮಸ್ಸು ಅಧೀನ, ನರಕವೂ ಅಧೀನ, ಭಗವಂತ ಎಂದೂ ತೊಂದರೆ ಇಲ್ಲ. ನಮ್ಮ ಜನರ ಪ್ರಶ್ನೆ, ಇಷ್ಟು ದುಃಖ ಪಡ್ತಾರೆ ಅಂತ ಹೇಳ್ತಾರಲ್ಲ, ಭಗವಂತ ಅಲ್ಲಿರ್ತಾರೆ ಅಂತ ಬೇರೆ ಹೇಳ್ತೀರಿ, ಬಿಡಿಸಬಾರದೆ ಅವನನ್ನ, ಉದ್ದಾರ ಮಾಡಬಾರ್ದು, ಏನು ಕರುಣಾನಿಧಿ ಅಂತ ಹೇಳ್ತೀರಲ್ಲ, ಬಿಡಿಸಿ ಕರುಣೆ ತೋರಿಸಬಹುದಲ್ಲ. ನಮ್ಮ ಜನರ ಆಕ್ಷೇಪ ಇದು. ಭಗವಂತ ಇದ್ದಿದ್ರೆ ಅವನು ಹೇಗಾದ್ರೂ ದುಃಖ ಕೊಡಬಾರದು, ನಮ್ಮ ವಾದ ಇದು. ಅದಕ್ಕೆ ಉತ್ತರ ಕೊಡ್ತಾರೆ, ಭಗವಂತ ಬಹಳ ಕರುಣಾಳು, ಅಂಥವನೇ ದುಃಖ ಕೊಡಬೇಕಾದ್ರೆ ಎಷ್ಟು ಪಾಪಿ ಇರಬೇಕು ಆ ಥರ ಯೋಚನೆ ಮಾಡಿ ಅಂತ ಹೇಳ್ತಾರೆ. ಭಗವಂತ ಕರುಣಾಳು, ದುಃಖ ಕೊಡ್ತಾರೆ ಯಾಕೆ ಅಲ್ಲ, ಅಂತ ಕರುಣಾಳವೇ ದುಃಖ ಕೊಡಬೇಕಾದ್ರೆ ಎಷ್ಟು ಪಾಪ ಮಾಡಿರಬೇಕು ಆ ಯೋಚನೆ ಮಾಡಿದ್ರೆ ಅವಾಗ ಗೊತ್ತಾಗುತ್ತೆ. ಇವತ್ತು ಎಲ್ಲರನ್ನು ಕ್ಷಮಿಸಿ ಅಂತ ಹೇಳೋದು ಇವತ್ತಿನ ವಾದಕ್ಕೂ ಯಾರೋ ಒಪ್ಪೋದಿಲ್ಲ. ಆ ಕೇಸ್ ಇದೆ ನೋಡಿ, ರಾಷ್ಟ್ರಪತಿ ಬಂದು ಕೂತಿದೆ, ಈಗ ಅವನು ಕ್ಷಮಾದಾನ ಮಾಡಬೇಕು ಅಂತ ಕೂತಿದೆ. ಜನದ ಗಲಾಟೆ ಮಾಡ್ತಿದ್ದಾರೆ, ಅವನು ಕ್ಷಮಿಸಬಾರದು ಅಂತ ಗಲಾಟೆ ಮಾಡ್ತಿದ್ದಾರೆ. ಅರ್ಥ ಆಯ್ತಾ? ಈಗ ಕೆಲವನ್ನ ಕ್ಷಮಿಸಿದ್ರೆ ಓಕೆ ಅಂತ ಹೇಳಿದೆ. ಅವನು ಕ್ಷಮಿಸಕ್ಕೆ ಇಷ್ಟಪಡೋದಿಲ್ಲ ಜನಗಳು. ದೇಶದ್ರೋಹಿ ಅವರು, ದೇಶದ್ರೋಹಿನ ಕ್ಷಮಿಸಿದ್ರೆ ತಪ್ಪಾಗುತ್ತೆ ಅಂತ ದೊಡ್ಡ ಗಲಾಟೆ ನಡೀತಿದೆ ಈಗ. ಆಗ ಅರ್ಥ ಆಗುತ್ತೆ, ರಾಷ್ಟ್ರಪತಿ ಅದನ್ನು ಕ್ಷಮಿಸಬಾರದು ಅಂತ ಹಾಗೆ ಹೇಳ್ತಾರೋ, ಜಗತ್ಪತಿ ಅವರನ್ನು ಕ್ಷಮಿಸೋದಿಲ್ಲ ಅಂತ. ಜಗತ್ಪತಿಯಾದ ಭಗವಂತ ಅವರು ದುರ್ಯೋಧನ ಅದನ್ನು ಕ್ಷಮಿಸೋದಾದರೆ ಅಪರಾಧ ಶಿಕ್ಷೆ ಯಾರು ಕೊಡಬೇಕಾಗಿದ್ರೆ? ಅಂತ ಪರಮಪಾಪಿಯನ್ನು ಕ್ಷಮಿಸೋದಾದ್ರೆ ಅದಕ್ಕೆ ಕ್ಷಮೆಗೆ ಅರ್ಥನೇ ಇಲ್ಲ. ಭಗವಂತ ಕ್ಷಮಿಸೋದಿಲ್ಲ, ಅವನು ಶಿಕ್ಷಿಸೇ ಶಿಕ್ಷಿಸ್ತಾನೆ. ಆ ಮೂಲಕವಾಗಿ ತಾನು ಸಮ ಅಂತ ತೋರಿಸ್ತಾನೆ, ನಿಷ್ಪಕ್ಷಪಾತಿ ಭಗವಂತ. ರವರವ ನರಕ ಅಂತ ಒಂದು ನರಕ. ಆ ನರಕಕ್ಕೆ ಯಾರು ಹೋಗ್ತಾರೆ ಅಂದ್ರೆ, ಯಾರು ಅಹಂಚೇತಿ ಮಮೇತಿ ಚ, ನಾನು ನನ್ನದು ಅಷ್ಟೇನೆ ಮಾಡಿ ಭೂತದ್ರೋಹೇಣ, ಪ್ರಾಣಿಗಳಿಗೆ ದ್ರೋಹವನ್ನು ಮಾಡ್ತಾರೆ. ಸ್ವಕುಟುಂಬ ಪೋಷ, ಕೇವಲ ಸ್ವಕುಟುಂಬ ಭರ ಅವರು, ತನ್ನ ಸಂಸಾರ ಸುಖವಾಗಿದ್ರೆ ಸಾಕು, ತಾನು ತನ್ನ ಹೆಂಡತಿ ಮಕ್ಕಳು ಮುಗಿದೋದ ಸಮಸ್ಯೆ ಇಷ್ಟೇನೆ. ಇಷ್ಟೇ ತಿಳ್ಕೊಂಡು ಯಾರು ಬದುಕ್ತಾರಲ್ಲ ಅವ್ರು ಹೋಗ್ತಾ, ಅದು ಭೂತದ್ರೋಹ ಮಾಡಿ ಜಗತ್ತಿನ ದ್ರೋಹವನ್ನು ಮಾಡಿ ಬದುಕ್ತಾರಲ್ಲ ಅವ್ರು ಹೋಗ್ತಕ್ಕಂತ ನರಕ ರೌರವ ಅಂತ ನರಕ. ಇಲ್ಲಿ ಯಾವ ಪ್ರಾಣಿಗಳಿಗೆ ದ್ರೋಹ ಮಾಡಿರ್ತಾನೋ ಆ ಪ್ರಾಣಿಗಳು ರುರು ಅಂತಕ್ಕಂಥ ಉಗ್ರ ಪ್ರಾಣಿಗಳಾಗಿ ಬಂದು ಅವನ ಕಚ್ಚುತ್ತಂತಲ್ಲಿ. ರುರುಗಳು ಅಂದ್ರೆ ಮಹಾಭಯಂಕರವಾದ ಸರ್ಪಗಳಿಗಿಂತ ತೀಕ್ಷ್ಣವಾದ ಪ್ರಾಣಿಗಳು. ಅದು ಇಲ್ಲಿ ಹುಡುಕಕ್ಕೆ ಹೋಗಬಾರ್ದು, ಅಲ್ಲೇ ಇರೋ ಪ್ರಾಣಿಗಳು, ಇಲ್ಲಿ ಸಿಗೋದೇ ಇಲ್ಲವು, ಅಲ್ಲೇ ಸಿಗುತ್ತಾ ಹೋದಾ ನೋಡಬಹುದು ಅಷ್ಟೇ, ಯಾರಾದ್ರೂ ಇಲ್ಲಿ ಸಿಗಲಿಕ್ಕೆ ಸಾಧ್ಯತೆ ಇರೋದಿಲ್ಲ. ರುರು ಅಂತಕ್ಕಂಥ ಪ್ರಾಣಿಗಳು ಅಲ್ಲಿರೋ ರೌರವ ಅಂತ ಅದಕ್ಕೆ ಹೆಸರು. ಈ ಪ್ರಾಣಿಗಳು ರುರುಗಳಾಗಿ ಬಂದು ಕಚ್ಚುತ್ತಂತೆ. ಇದು ಸ್ವಾರ್ಥಿಗಳಿಗೆ ಸಿಗ್ತಕ್ಕಂತ ನರಕ ಇದು. ಇನ್ನು ಕೆಲವರು ಇರ್ತಾನೆ, ಎಷ್ಟು ಕೇವಲ ಉದರಂಭರ ಅವನು, ಹೆಂಡತಿ ಮಕ್ಕಳು ಸತ್ರು ಪರವಾಗಿಲ್ಲ, ತಾನೊಬ್ಬನೇ ಸುಖವಾಗಿರ್ಬೋದು, ಬದುಕ್ತಾನಲ್ಲ, ಕುಡು ಚರಂಡಿ ಪಕ್ಕ ಬಿದ್ದಿರ್ತಾನಲ್ಲ, ಜಗತ್ತಿಗೆ ಯಾವುದು ಕಲ್ಪನೆ ಇಲ್ಲ, ತಾನೊಬ್ಬನೇ ಅವನಿಗೆ. ಅಂಥವನು ಹೋಗತಕ್ಕಂಥ ನರಕಕ್ಕೆ ಮಹಾರೌರವ ಅಂತ ಕರೀತಾರೆ. ಆ ಮಹಾರೌರವದಲ್ಲಿ ಅದೇ ರುರು ಅಂತಕ್ಕಂಥ ಪ್ರಾಣಿಗಳು ಬರೀ ಕಚ್ಚೋದಿಲ್ಲ, ಅದು ಮಾಂಸವನ್ನು ಕಿತ್ತು ತಿನ್ನುತ್ತಂತೆ. ಕಚ್ಚಿದ್ರೆ ನೋವು, ಕಿತ್ತಿಂದ್ರೆ ಎಷ್ಟು ನೋವಾಗಬಹುದು. ಸೊಳ್ಳೆ ಕಚ್ಚಿದ್ರೆ ಮನುಷ್ಯ ಒದ್ದಾಡ್ತಿರ್ತಾನೆ, ಅಲ್ಲಿ ಆಲ್ ಔಟ್ ಕಿಲೋಟು ಎಲ್ಲಕ್ಕೆ ಬರೋದಿಲ್ಲ, ಅಲ್ಲಿಗೆಲ್ಲ ಕೂಡ ಯಾವ ಕಾವಿಲೋ ಇದ್ರ ಕೆಲಸಕ್ಕೆ ಬರೋದಿಲ್ಲ. ಹರಿನಾಮ ಒಂದೇ ಅಲ್ಲಿ ಬರ್ತೇ, ಅಲ್ಲಿ ಉಪಯೋಗ ಇಲ್ಲ, ಅದರಿಂದಾಗಿನೆ ಕಚ್ಚವೇ ತಿಂತಾನೆ ಇರ್ತದೆ. ಅದು 24 ತಾಸು, ಮತ್ತೆ ಯಾವುದಕ್ಕೂ ಸಣ್ಣ ಪುಟ್ಟ ಶಿಕ್ಷೆ ಇಲ್ಲ ಅದಕ್ಕೆ. ರಾತ್ರಿ ಸೊಳ್ಳೆ ರಾತ್ರಿ ಕಡಿಯುತ್ತೆ ಅಂತ ಹೇಳಾಗಿಲ್ಲ, 24 ತಾಸು ರೂಪಾಯಿ ಕಚ್ಚತಾ ಇರುತ್ತೆ. ಅದರ ಸ್ವಾರ್ಥಕ್ಕೆ ಕೊಡತಕ್ಕಂಥ ಶಿಕ್ಷೆ ಇದು. ಇವತ್ತಿನ ಜನಕ್ಕೆ ಅರ್ಥ ಮಾಡಿಕೊಂಡ್ರೆ ಈ ಸೆಲ್ಫಿಶ್ ನೇಚರ್ ಜನಗಳು ಎಷ್ಟು ಎಚ್ಚರಿಕೆ ಕೊಡ್ತಕ್ಕಂಥ ಶಾಸ್ತ್ರ ಭಾಗವತ ಪುರಾಣ. ಮತ್ತೊಂದು ಪುರಾಣದ ಬ್ರಹ್ಮ ಪುರಾಣದ ವಾಕ್ಯವನ್ನು ತಿರುಕುರುಳ ಪಂಡಿತಾಚಾರ್ಯರು ಕೋಟ್ ಮಾಡ್ತಾರೆ ತತ್ವಪ್ರದೀಪದಲ್ಲಿ. ಆಚಾರ ತಾತ್ವರ್ಣ್ಯದಲ್ಲಿ ಹೇಳ್ತಾರೆ, ನರಕಕ್ಕೆ ಹೋಗುವ ಇನ್ನೊಂದು ಗುಂಪಿದೆ ಅಂತ ಹೇಳ್ತಾರೆ. ತ್ರಿಭಾಷಾಂ ಯೋ ನ ಜಾನಾತಿ ರೀತೀನಾಂ ಶತಮೇವ ಚ ಪುರಾಣಾರ್ಥಂ ಅದನ್ಯಾತಿ ರೌರವಂ ನಾತ್ರ ಸಂಶಯ. ರೌರವ ನರಕಕ್ಕೆ ಹೋಗುವ ಇನ್ನೊಂದು ಕೇಸ್ ಇದೆ ಅಂತೆ. ಯಾರು ಭಾಗವತಾದಿ ಪುರಾಣಗಳನ್ನು ತಪ್ಪಾಗಿ ಹೇಳ್ತಾರೆ ಅವರು ನರಕಕ್ಕೆ ಹೋಗ್ತಾರೆ. ಭಾರಿ ಎಚ್ಚರಿಕೆಯಿಂದ ಕೇಳಬೇಕಾದ ಮಾತಿದು. ಭಾಗವತಾದಿ ಪುರಾಣಗಳನ್ನು ಯಾರು ತಪ್ಪಾಗಿ ಹೇಳ್ತಾರೆ ಅವರು ನರಕಕ್ಕೆ ಹೋಗ್ತಾರೆ, ರೌರವ ನರಕಕ್ಕೆ ಹೋಗ್ತಾರೆ. ಒಂದು ಪ್ರವಚನಕಾರನು ಬಿಟ್ಟಿಲ್ಲ, ನರಕದ ಎಚ್ಚರಿಕೆಯನ್ನ ಅವರಿಗೂ ಕೊಟ್ಟಿದ್ದಾರೆ. ಕೇಳೋರಿಗೆ ಖುಷಿ ಅಂತ ಹೇಳೋರು ಹೋಗ್ತಾರೆ, ನಮಗೆ ನಾ ಫ್ರೀ ಅಂತ ತಿಳ್ಕೊಂಡ್ಬಿಡ್ತಾರೆ. ತಪ್ಪಾಗಿ ಕೇಳಿದ್ರೆ ನೀವು ಹೋಗ್ತಿ, ಕೇಳಿದವರು ಹೋಗ್ತಾರೆ ಅಂತ ಹೇಳ್ತಾರೆ. ಹೇಳಿದವರು ಹೋಗ್ತಾರೆ, ಬಸ್ ಡ್ರೈವರ್ ಆಕ್ಸಿಡೆಂಟ್ ಮಾಡಿದ್ರೆ ಕೂತವರು ಸಾಯ್ತಾರಲ್ಲ, ಹಾಗೆ ಡ್ರೈವರ್ ತೂಕಿಸಿದ್ರೆ ಕೂತವರು ಸಾಯ್ಬೇಕಲ್ಲ. ಆ ತರ ಹೇಳೋನ್ ತಪ್ಪು ಹೇಳದೆ ಕೇಳಿದ್ರೆ ಹಡೆ ಬರ ಇಂಪ್ಯಾಕ್ಟ್ ಇದ್ದೇ ಇರುತ್ತೆ, ಅವರು ಸಾಯ್ತಾರೆ. ಆಗ ಪುರಾಣ ಪ್ರಪಂಚದ ಪಾವಿತ್ರ್ಯವನ್ನ ರಕ್ಷಣೆ ಮಾಡ್ತಾ ಇದ್ದಾರೆ. ಇವತ್ತು ಪ್ರವಚನಾದಿಗಳು ಅಂತ ಹೇಳಿದ್ರೆ ಯಾವುದೋ ಪ್ರವಚನ ಪ್ರವಚನವಲ್ಲ. ಯಥಾಭಕ್ತಿರ್ ಭಗವತಿ ಯಥಾಹರೋ ಭಗವತಿ ನೃಣಾಂ ಭಕ್ತಿರ್ ಭವಿಷ್ಯತಿ ಸರ್ವಾತ್ಮನ್ಯಖಿಲಾಧಾರೆ ಇತಿ ಸಂಕಲ್ಪ ವರ್ಣಯ. ದ್ವಿತೀಯ ಸ್ಕಂದದ ಮಾತಿ. ಪಾಠ ಪ್ರವಚನಗಳ ಗುರಿ ಭಗವದ್ಭಕ್ತಿ ವರ್ಧಕವಾಗಬೇಕೇ ಹೊರತು ದೇವರಲ್ಲಿ ನಂಬಿಕೆ ಕಳ್ಕೊಳ್ಳ. ಪ್ರವಚನ ಕೇಳಿದ ದೇವರಿಲ್ಲ ಅಂತ ಹೊರಟುಬಿಟ್ಟ ಗತಿ ಏನಾಗಬೇಕು? ಈ ಮಧ್ಯೆ ಪ್ರವಚನದ ಕ್ವಾಲಿಟಿ ಹೇಗಿರಬೇಕು ಲೆಕ್ಕ ಹಾಕಿ. ಊಟ ಆದ್ಮೇಲೆ ಭುಕ್ತಿ, ಊಟದ ಪ್ರಯೋಜನ ಹೇಗೋ ಭಕ್ತಿ ಶಾಸ್ತ್ರದ ಪ್ರಯೋಜನ. ಅದು ಬರದೇ ಹೋದರೆ ಶ್ರಮಯೇವ ಹಿ ಕೇವಲಂ. ಬಹಳ ಎಚ್ಚರಿಕೆಯಿಂದ ಯೋಚನೆ ಮಾಡಬೇಕು. ಯಾರು ಭಾಷಾತ್ರಯದ ಪರಿಜ್ಞಾನ ಇಲ್ಲ, ಉಪಕ್ರಮ ಉಪಸಂಹಾರಾದಿ ತಾತ್ಪರ್ಯ ನಿರ್ಣಾಯಕ ಪರಿಜ್ಞಾನ ಹೊಂದಿಲ್ಲ, ತಸ್ಮಾತ್ ಸೂತ್ರಾರ್ಥಮಾಗೃಹ್ಯ ಕರ್ತವ್ಯ ಸರ್ವ ನಿರ್ಣಯ ಬ್ರಹ್ಮಸೂತ್ರಾದಿಗಳ ಪರಿಜ್ಞಾನ ಹೊಂದಿಲ್ಲ ಅಂಥವ್ರು ಮಾಡತಕ್ಕಂಥ ಪಾಠ ಪ್ರವಚನಗಳು ರೌರವ ನರಕದ ಹಾದಿಯ ಹೊರತು ಬೇರೆಯಲ್ಲ. ನಮಗೆಷ್ಟೋ ದಿನಕ್ಕೆ ಇದು ತಮಾಷೆ ಅನಿಸುತ್ತೆ, ಏನು ಭಾರಿ ಸೀರಿಯಸ್ ಆಗಿ ಹೇಳ್ತಾರೆ, ಅಷ್ಟು ಲೈಫ್ ಸ್ವಲ್ಪ ಬೇಟ ತಗೋಬಹುದಲ್ಲ ಅಂತ ಕೇಳಿದರೆ ಸಾಧ್ಯ ಇಲ್ಲ. ಇವತ್ತು ಜ್ಞಾನದ ಪ್ರಪಂಚದಲ್ಲಿ ಆಗ್ತಕ್ಕಂಥ ದ್ರೋಹ ಯಾವುದೇ ಬೇರೆ ರೀತಿ ಆಗ್ತಕ್ಕಂಥ ದ್ರೋಹಕ್ಕಿಂತ ಭಾರಿ ದೊಡ್ಡದು ಅಂತ ಹೇಳ್ತಾರೆ. ಕಥೆ ಹೇಳೋದುಂಟು, ಒಬ್ಬ ಕಳ್ಳನ್ನು ನರಕಕ್ಕೆ ಹಾಕಿದ್ರಂತೆ, ಕೊಳಗಡಗರು ನರಕಕ್ಕೆ ಹಾಕಿದ್ರಂತೆ, ಒಬ್ಬ ಕವಿನೂ ನರಕಕ್ಕೆ ಹಾಕಿದ್ರಂತೆ. ಸಾಹಿತ್ಯನ ಮೂರು ಜನ ನರಕಕ್ಕೆ ಬಿದ್ದರು. ಕಳ್ಳನ್ನು ಕೇಳಿದ ಯಾಕೆ ನರಕ ಅಂತ ಕೇಳಿದ, ಕದ್ದಿದ್ದಕ್ಕೆ ಅಂತ ಹೇಳಿದ. ಇವನು ಕೊಳೆಗಡಕನ್ ಕೇಳಿದ್ರೆ ಯಾತಕ್ಕೆ ಅಂತ ಕೇಳಿದ್ರೆ, ಕೊಲೆ ಮಾಡಿದ್ದಕ್ಕೆ ಅಂತ ಹೇಳಿದ. ಸರಿ ಹೋಯ್ತು, ಸಾಹಿತ್ಯನ ಕೇಳಿದ್ರು ನನಗೆ ಯಾತಕ್ಕೆ ಅಂತ ಕೇಳಿದ. ನಿನ್ ಕೆಟ್ಟ ಪುಸ್ತಕ ಬರೆದ ಜನ ಓದಿ ಹಾಳಾಗ್ತಿದ್ದಾರಲ್ಲ ಅದಕ್ಕೆ ಅಂತ ಹೇಳಿ. ಕೆಟ್ಟ ಪುಸ್ತಕ ಬರೆದಿದ್ದಕ್ಕೆ ನೀನ್ ಕಳತನ ಮಾಡಿಲ್ಲ, ನೀನ್ ಕೊಲೆ ಮಾಡಿಲ್ಲ, ನೀ ಪುಸ್ತಕ ಓದೋರು ಮಾಡ್ತಿದ್ದಾರೆ, ಏನ್ ಮಾಡ್ಬೇಕೀಗ ಅಂದ್ರೆ ದುರ್ಮತ ಪ್ರಸಾರದಿಂದ ಏನಾಗುತ್ತೆ ಲೆಕ್ಕ ಹಾಕ್ತಾರೆ. ಅದಕ್ಕೆ ನರಕ ಆಗಿದೆ ಅಂತ ಹೇಳಿದರೆ ಆಯ್ತು, ಸುಮ್ನೆ ಕೂತ್ಕೊಂಡ ಸ್ವಲ್ಪ ದಿವಸ ಆಯ್ತು, ಕಳ್ಳನ್ನು ಬಿಟ್ಟುಬಿಟ್ರು. ಆಮೇಲೆ ಕೊಲೆಗಡಕನ್ನು ಬಿಟ್ಟುಬಿಟ್ರು ನರಕದಿಂದ. ಇವನ್ ಕೇಳಿದ್ರು, ನನ್ಗತಿ ಏನು ಅಂತ ಕೇಳಿದ. ಅಲ್ಲ, ಯಾವ ಕಳ್ಳನ್ನ ಬಿಟ್ಟಿದ್ದೀರಿ, ಸುಳ್ಳು ಕೊಳೆಗಡನ್ನು ಬಿಟ್ಟು ನನ್ನ ಯಾಕೆ ಬಿಡೋದಿಲ್ಲ ಅಂತ ಕೇಳಿದರೆ, ನಿನ್ನ ಪುಸ್ತಕ ಓದ್ದವ್ರು ಇನ್ನೂ ಕೊಲೆ ಮಾಡ್ತಾನೆ ಇದ್ದಾರೆ, ಕಳತನ ಮಾಡ್ತಾನೆ ಇದ್ದಾರೆ, ಅದಕ್ಕೆ ನಾವು ಬಿಟ್ಟಿಲ್ಲ ಅಂತ ಹೇಳಿದ್ರೆ. ಇವ್ರ ಪುಸ್ತಕ ಬರದಾಗಿದೆ, ಅದ್ ಇಂಪ್ಯಾಕ್ಟ್ ಇನ್ನ ಹಾಗೆ ಉಳ್ಕೊಂಡಿದೆ, ಅದಕ್ಕೆ ಬಿಟ್ಟಿಲ್ಲ ಅಂತ ಹೇಳಿದ್ರೆ. ಕೊನೆ ಒಂದ್ ದಿವಸ ಹೇಳಿದ್ರು, ನಾಳೆ ಬಿಡ್ತೀವಿ ಅಂತ ಹೇಳಿಬಿಟ್ರು. ಸದ್ಯ ಬದುಕಿದೆ ಅಂತ ಖುಷಿ ಆಯ್ತು ಅವನಿಗೆ. ತಯಾರಾಗಿ ಕೂತ್ಕೊಂಡ ಹೋಗ್ಬೇಕು ಅಂತ 10 ಗಂಟೆ ಕೂತ್ಕೊಂಡ್ರೆ ಬಂದ್ರು, ಬಿಡೋದಿಲ್ಲ ಅಂತ ಹೇಳಿದ್ರು. ಮತ್ತೆ ಕಂಟಿನ್ಯೂ ಮಾಡಿದೀವಿ ಅಂತ ಹೇಳಿದ್ರು. ಯಾತಕ್ಕೆ ಅಂತ ಕೇಳಿದರೆ, ನಿನ್ ಪುಸ್ತಕ ರೀಪ್ರಿಂಟ್ ಆಯ್ತು ಅಂತ ಹೇಳಿದ್ರು. ಮುಗಿದೋಯ್ತಾನೆ. ಈ ಕಥೆ ಅರ್ಥ ಮಾಡಿಕೊಂಡ್ರೆ ಎಷ್ಟು ಅಪಾಯಕರವಾದಿದ್ದೆ. ಒಬ್ಬ ಕೊಲೆಗಡರಿಗಿಂತ ಸುಳ್ಳರಿಗಿಂತ ಕೆಟ್ಟ ಪುಸ್ತಕ ಬರೆಯೋದು ಬಹಳ ಅಪಾಯಕರ, ಕೆಟ್ಟ ಮಾತು ಬಹಳ ಅಪಾಯಕರ. ಆಗ ನಮಗೆ ಅರ್ಥ ಆಗುತ್ತೆ ದುರ್ಮತಗಳ ಇಂಪ್ಯಾಕ್ಟ್ ಏನು ಅಂತ ಗೊತ್ತಾಗುತ್ತೆ. ಸಚ್ಛಾಸ್ತ್ರಂ ಅಭ್ಯಾಸ ಏನ್ ನಿತ್ಯಂ ದುಶ್ಶಾಸ್ತ್ರಂತೂ ಪರಿತ್ಯಜಿ. ಎಲ್ಲೋ ಮಾತು ಎಲ್ಲೆಲ್ಲೋ ಹೋಗಿಬಿಡುತ್ತದೆ. ಬಹಳ ಎಚ್ಚರಿಕೆಯಿಂದ ಇರಬೇಕು. 1000 ತಪ್ಪು ಮಾಡೋನಿಗಿಂತ ತಪ್ಪು ಮಾಡಿಸೋನೇ ಶಿಕ್ಷೆ ಜಾಸ್ತಿ ಯಾವಾಗಲೂ ಕೂಡ. ಕೊಂದವನಿಗಿಂತ ಕೊಲೆ ಮಾಡಿಸೋನೇ ಶಿಕ್ಷೆ ಜಾಸ್ತಿ. ಕೆಟ್ಟ ಮತ್ತೆ ಹೇಳ್ತಾರೆ, ಪೆನ್ನಿಸ್ ಮೈಟೇರಿದೆ ಅಂದ್ರೆ ಸೋಲ್ಡ್ ಅಂತ ಹೇಳ್ತಾರಲ್ಲ, ಅರ್ಥ ಇದೆ. ಒಳ್ಳೇದಕ್ಕೂ ಮೈಟೇರು, ಕೆಟ್ಟದಕ್ಕೂ ಮೈಟೇರಿ. ಅದು ಒಳ್ಳೆ ಕೆಲಸ ಮಾಡಿಸಕ್ ಬರುತ್ತೆ, ಕೆಟ್ಟ ಕೆಲಸ ಮಾಡಿಸಕ್ಕೂ ಬರುತ್ತೆ. ಜ್ಞಾನ ಪ್ರಪಂಚದ ಮೂಲಕವಾಗಿ ಮಾಡತಕ್ಕಂಥ ಸಾಧನೆಯನ್ನ ಬೇರೆ ಯಾವುದರಿಂದನೂ ಮಾಡಲಿಕ್ಕಾಗೋದಿಲ್ಲ. ನಹಿ ಜ್ಞಾನೇನ ಸದೃಶಂ ಪವಿತ್ರಮೇ ವಿದ್ಯತೆ. ಅದೇ ರೀತಿಯೇ ಮಿಥ್ಯಾಜ್ಞಾನದಿಂದ ಮಾಡತಕ್ಕಂಥ ದುಸ್ಸಾಧನೆ ಬೇರೆ ಯಾವುದಂದ್ರೂ ಮಾಡಕ್ ಬರೋದಿಲ್ಲ. ಮಿಥ್ಯಾಜ್ಞಾನೇನ ಚ ತಮಃ ಜ್ಞಾನೇನೈವ ಪರಂಪದಂ, ಮಿಥ್ಯಾಜ್ಞಾನೇನ ಚ ತಮಃ, ಅದಕ್ಕೆ ಅರ್ಥ ಬಂದ್ಬಿಟ್ಟಿದೆ ಇಲ್ಲಿ. ಮಿಥ್ಯಾಜ್ಞಾನ ಪ್ರಸಾರದಿಂದನೂ ತಮಃ ನಿಮಿತ್ತ, ಮಿಥ್ಯಾಜ್ಞಾನ ಪ್ರಸಾರದಿಂದನೂ ತಮಸ್ಸು. ಜ್ಞಾನೇನೈವ ಪರಂಪದಂ, ತತ್ವಜ್ಞಾನ ಪ್ರಸಾರೇಣೈವ ಪರಮಂ ಪದಂ, ಆ ಅರ್ಥದಲ್ಲಿ ಅಪೂರ್ವವಾದಂತಹ ಎಚ್ಚರಿಕೆಯನ್ನು ಕೊಡತಕ್ಕಂಥ ಭಾಗ ಇದು. ಅಂದರೆ ಯಾವುದೇ ಒಂದು ಜ್ಞಾನ ಕಾರ್ಯದಲ್ಲಿ ಒಂದು ಪಾವಿತ್ರ್ಯ ಇರಬೇಕು. ಆ ಪಾವಿತ್ರ್ಯದ ಮುಖ್ಯವಾದ ಉದ್ದೇಶ ಹರಿರೇವ ಪರಃ ಹರಿರೇವ ಗುರುಹು ಹರಿರೇವ ಜಗತ್ ಪಿತೃ ಮಾತೃಗತಿ, ಭಗವಂತನಲ್ಲಿ ಭಕ್ತಿ ಬರಬೇಕು, ನಮ್ಮ ಜೀವನಕ್ಕೆ ಹೊಸ ತಿರುವು ಸಿಗಬೇಕು, ಪರಿಶುದ್ಧಿ ಇರಬೇಕು, ಸಮಾಜಕ್ಕೆ ಕಲ್ಯಾಣವಾಗಬೇಕು ಎಂದು ಸ್ವಾರ್ಥಕ್ಕೆ ಅವಕಾಶ ಸಿಗಬಾರದು. ಅಂತ ಒಂದು ಎಚ್ಚರಿಕೆ ಬಂದರೆ ಅದು ಯಾವುದೇ ಜ್ಞಾನ ಕಾರ್ಯದ ಫಲಶ್ರುತಿ, ಅದು ಬರದೇ ಹೋದರೆ ಯಾವ ದೃಷ್ಟಿಯಿಂದ ಒಂದು ಪ್ರಯೋಜನಕ್ಕೆ ಬರೋದಿಲ್ಲ. ಇನ್ನು ಕುಂಭೀಪಾಕ ಅಂತ ನರಕವನ್ನು ಹಿಡಿತಾರೆ. ಯಾರು ಪ್ರಾಣಿಗಳನ್ನ ಚಿತ್ರಹಿಂಸೆ ಮಾಡ್ತಾರೆ, ಬಹುಶಃ ಮಾಂಸಾಹಾರಿಗಳಿಗೆ ಎಚ್ಚರಿಕೆ ಕೊಡ್ತಕ್ಕಂಥ ಭಾಗ ಅದು. ಪ್ರಾಣಿಗಳನ್ನು ಸಂಹಾರ ಮಾಡ್ತಾರೆ, ಪ್ರಾಣಿಗಳನ್ನು ತಿಂತಾರೆ, ಅವರಿಗೆ ಆಗ್ತಕ್ಕಂಥ ನರಕಕ್ಕೆ ಕುಂಭೀಪಾಕ ಅಂತ ಕರೀತಾರೆ. ಅಲ್ಲಿ ಆ ಕುಂಭೀಪಾಕ ನರಕದಲ್ಲಿ ಇವನನ್ನ ಎಣ್ಣೆಯಲ್ಲಿ ಕರೀತಾರಂತೆ, ಒಡೆ ಕರೆದ ಕರೀತಾರಂತೆ. ಇಮ್ಯಾಜಿನ್ ಮಾಡಿ ಎಷ್ಟು ದುಃಖ ಆಗಬಹುದು. ಅವನು ಎಮ್ಮೆ ಎಣ್ಣೆ ಕಡದ ಎಣ್ಣೆಯಲ್ಲಿ ಒಡೆ ಕಡದ ಕಡದ ಹಾಕ್ತಾರೆ. ಈ ಮಾತು ಕೇಳಿದಾಗ ಯಾರಿಗೂ ಕೂಡ ಮತ್ತೊಮ್ಮೆ ಮಾಂಸದ ಬಗ್ಗೆ ಮನಸ್ಸೇ ಹೋಗಬಾರದು, ಅಷ್ಟು ಎಚ್ಚರಿಕೆ ಕೊಡ್ತಕ್ಕಂಥ ಮಾತು. ಎಷ್ಟು ದಿವಸಗಳ ಕರೀತಾರೆ, ಕಾಲೆಣ್ಣೆ ಮೈ ಸಿಡಿದ್ರೆ ಒದ್ದಾಡ ಹೋಗ್ತಾನೆ ಮನುಷ್ಯ, ಅದರಲ್ಲೇ ಕರಿಬೇಕಾದ್ರೆ ಎಷ್ಟು ದುಃಖ ಆಗಬೇಕು ಅವನಿಗೆ. ಎಷ್ಟು ದಿವಸ ಕರೀತಾರೆ ಅದೊಂದು ಪ್ರಶ್ನೆ, ನಮ್ಗೆ ಬಿಡೋದಿಲ್ಲ, ಅದನ್ನು ಅನುಭವಿಸಿಬಿಡೋದು. ಡಿಬಾರ್ ಮಾಡಿದ್ರೆ ಎಷ್ಟು ದಿವಸ ಡಿಬಾರ್ ಮಾಡ್ತಾರೆ ಮಾಡಲಿ ಅಂತಾರಲ್ಲ, ಅದಕ್ಕೂ ತಯಾರಿರ್ತಾನೆ ಮನುಷ್ಯ. ಎಷ್ಟು ದಿವಸ ಮಾಡ್ತಾರೆ ಅಂದ್ರೆ, ಎಷ್ಟು ಒಳ್ಳೆ ಮಾತನ್ನು ಹೇಳುತ್ತೆ ಭಾಗವತ ಪುರಾಣ. ಇವರು ಪಶುವನ್ನು ಕೊಂದಿರ್ತಾನಲ್ಲ, ಯಾವಂತಿ ಪಶುರೋಮಾಣಿ, ಆ ಕೊಂದ ಪಶುವಿನಲ್ಲಿ ದೇಹಕ್ಕೆ ಎಷ್ಟು ಕೂದಲಿರುತ್ತಲ್ಲ, ಅಷ್ಟು ವರ್ಷಗಳ ಕಾಲ ಶಿಕ್ಷೆ ಕೊಡ್ತಾರೆ. ಅದು ಯೂನಿಟ್ ಅದು, ನಮ್ಮ ಜನ ಭಾರಿ ಬಂದು ಕೂದಲು ತೆಗೆದು ಕೊಂದು ಬಿಟ್ರೆ ಎಂಬ ಪೈಕಿ ಜನಗಳು. ಆ ಅರ್ಥ ಅಲ್ಲದಕ್ಕೆ ಕೂದಲಿರೋ ಜಾಗ ಅಂತ ಇದ್ದೇ ಇರುತ್ತಾರೆ. ಅದರ ರೋಮ ಸಂಖ್ಯಾಕವಾದಷ್ಟು ಸಿಂಹ ಕೊಡ್ತಾರಂತೆ. ಅದು ಭಾಗವತ ಪುರಾಣ ಬಹಳ ಎಚ್ಚರಿಕೆಯಿಂದ ಹೇಳುತ್ತೆ. ಅದನ್ನ ಹೇಳೋದಾದ್ರೆ ಈ ಪೀನಲ್ ಕೋಡ್ ಇದೆ ನಮ್ಮ ಸರ್ಕಾರದಲ್ಲಿ, ದಂಡ ಸಂಹಿತೆ ಇದೆ. ಭಾಗವತ ಪುರಾಣ ಸ್ಪಿರಿಚುಯಲ್ ಪೀನಲ್ ಕೋಡ್, ಆಧ್ಯಾತ್ಮಿಕ ದಂಡ ಸಂಹಿತೆ. ಇದನ್ನ ಯಾತಕ್ಕೆ ಹೇಳಬೇಕು ಅಂದ್ರೆ ಬ್ರಹ್ಮಸೂತ್ರ ಭಾಷ್ಯ ಓದಬೇಕಾಗ. ಸಾಧನಾಧ್ಯಾಯದ ಮೊದಲ ಪಾದವೇ ವೈರಾಗ್ಯ ಪಾದ, ಅದರಲ್ಲಿ ನರಕದ ವರ್ಣನೆ ಬರುತ್ತೆ. ಸಾಧನಾಧ್ಯಾಯದ ಮೊದಲ ಪಾದದಲ್ಲಿ ವೈರಾಗ್ಯ ಪಾದ ಅಂತ ಹೇಳಿದ್ದಾರೆ. ಸಾಧನೆಗೆ ಮೂಲಭೂತವಾದದ್ದು ವೈರಾಗ್ಯ, ಊಟಕ್ಕೆ ಮೂಲಭೂತವಾದದ್ದು ಹಸಿವು, ಸಾಧನೆಗೆ ಮೂಲಭೂತ ಆದದ್ದು ವೈರಾಗ್ಯ. ಇದನ್ನ ಅರ್ಥ ಮಾಡಿಕೊಂಡ್ರೆ ನನಗೇನು ಬೇಡ ಊಟನೇ ಬೇಕು ಅಂತ ಕೂತ್ರೆ ಅನ್ನ ಸೇರುತ್ತೆ, ನನಗೇನು ಬೇಡ ಜ್ಞಾನನೇ ಬೇಕು ಅಂತ ಕೂತ್ರೆ ಆಗ ಜ್ಞಾನ ಬರುತ್ತೆ. ಜ್ಞಾನದ ಹಸಿವನ್ನೇ ವೈರಾಗ್ಯ ಅಂತ ಕರೆಯೋದು. ಅಂತ ಹಸಿವು ಇಲ್ಲದವನಿಗೆ ಎಂದೂ ಸಾಧನೆ ಮಾಡಕ್ ಬರೋದಿಲ್ಲ. ಜ್ಞಾನದ ಬಗ್ಗೆ ಹಸಿವು ಯಾವಾಗ ಬರುತ್ತೆ ಅಂದ್ರೆ ನರಕ ವರ್ಣನೆ ಮಾಡ್ತಾರೆ. ಅಲ್ಲಿ ಹೇಳ್ತಾರೆ ನರಕದ ವರ್ಣನೆ ಪೂರ್ತಿ ಸರಿಯಾಗಿ ಮಾಡಿಬಿಟ್ರೆ ಕೇಳಿದವರು ಮುಚ್ಚಿತರಾಗಿ ಬಿಡ್ತಾರಂತೆ. ಅಲ್ಲಿ ಹೋದವರಲ್ಲ, ಕೇಳಿದವರೇ ಮುಚ್ಚಿತರಾಗಿ ಬಿಡ್ತಾರೆ. ಅಷ್ಟು ಭಯಾನಕವಾದದ್ದು ನರಕ. ಅಲ್ಲಿ ಅಪಿ ಸಪ್ತ ಅಂತ ಒಂದು ಸೂತ್ರ, ಅದ್ರ ಏಳು ನರಕಗಳ ಬಗ್ಗೆ ಹೇಳ್ತಾರೆ. ಅಲ್ಲಿ ಕುಂಭಿಪಾಕ ಇವೆಲ್ಲ ಸಮ ಒನ್ನಿ ಅಂತ ಎಕ್ಸ್ಟ್ರಾ ಹೇಳ್ತಾರೆ. ತಾಮಿಶ್ರ ಅಂಧ ತಾಮಿಶ್ರ ಪ್ಲಸ್ ರೌರವ ಮಹಾರೌರವ ಕುಂಭಿಪಾಕ, ಅದರ ಜೊತೆಗೆ ಒನ್ನಿ ಅಂತ ಹೇಳ್ತಾರೆ ವೈತರಣಿ. ಅದರಲ್ಲಿ ಏಳು ಮಹಾನರಕಗಳು ಅಂತ ಕರೆದಿದ್ದಾರೆ. ಆ ಹಿನ್ನೆಲೆಯಲ್ಲಿ ನರಕದ ವಿಭಾಗ ಬ್ರಹ್ಮಸೂತ್ರಗಳಿಗೆ ಸಂಬಂಧಪಟ್ಟಂತ ವೈರಾಗ್ಯ ಪಾದಕ್ಕೆ ಸೇರಬೇಕದು. ಅದಕ್ಕೇನೆ ಅರ್ಥೋಯಂ ಬ್ರಹ್ಮಸೂತ್ರಾಣಾಂ, ನರಕದ ವರ್ಣನೆ ಬ್ರಹ್ಮಸೂತ್ರ ಭಾಷ್ಯ ಅಂತ ಅರ್ಥ. ನರಕದ ವರ್ಣನೆ ಕೇಳಿದವರಿಗೆ ವೈರಾಗ್ಯ ಬರೋದರಿಂದ, ಆ ವೈರಾಗ್ಯ ಶಾಶ್ವತವಾದ ಜ್ಞಾನಕ್ಕೆ ಸಾಧನವಾಗುವುದರಿಂದ ನರಕದ ವರ್ಣನೆಯನ್ನ ಯಾತಕ್ಕೆ ಹೇಳುತ್ತಾರೆ ಅಂತ ಕೇಳಾಗಿಲ್ಲ. ನಮಗೆ ಎಚ್ಚರಿಕೆ ಕೊಡತಕ್ಕಂಥದ್ದು. ರಾಜಮಹಾರಾಜರ ಕಳ್ಳನನ್ನ ಕೊಲೆಗಡಕರ ಮೆರವಣಿಗೆ ಕರ್ಕೊಂಡು ಹೋಗ್ತಾರೆ ದಾರಿಯಲ್ಲಿ, ಯಾತಕ್ಕೆ ಗೊತ್ತಾ? ನೋಡಿದವರು ನಾವು ಕಳ್ಳತನ ಮಾಡಬಾರದ ಭಾವನೆ ಬರಬೇಕು, ಬಹಿರಂಗ ಶಿಕ್ಷೆ ಕೊಡೋದಕ್ಕೆ ಕಾರಣ ಆ ಎಚ್ಚರ ನಮಗೆ ಕೊಡೋದಕ್ಕೋಸ್ಕರ. ನರಕದ ವರ್ಣನೆಗಳೆಲ್ಲ ಎಚ್ಚರಿಕೆಯ ಗಂಟೆ ಅಂತ ತಿಳ್ಕೊಂಡ್ರೆ ಸರಿ. ಆ ಕುಂಭಿಪಾಕದ ಅನಂತರದ ನರಕ ಒಂದು ಕಾಲಸೂತ್ರ ಅಂತ ಒಂದು ನರಕ. ಕಾಲಸೂತ್ರ ಅಂದ್ರೆ ತಾಮ್ರದ 10,000 ಯೋಜನ ದೂರದ ಹೆಂಚಂತದ್ದು, 10,000 ಯೋಜನ ಡಯಾಮೀಟರ್ ಅದಕ್ಕೆ, 10,000 ಯೋಜನ. ಯೋಚನೆ ಮಾಡಿ ಅದು ಹೇಗೆ ಕಾಯಿಸಿರ್ತಾರೆ ಅಂದ್ರೆ ಕೆಳಗಡೆಗೆ ಬೆಂಕಿ, ಮೇಲುಗಡೆಗೆ ಸೂರ್ಯನ ತಾಪ, ರೆಡ್ ಹಾಟ್ ಐರನ್ ಇದ್ದಾಗಿರ್ತದೆ. ಅದರೊಳಗೆ ಫ್ರೈ ಮಾಡ್ತಾರಂತ ಅವನನ್ನ ಹಾಕಿಬಿಟ್ಟು, ಗಾಬರಿ ಆಗಿಬಿಡುತ್ತೆ, ಎಂತ ದುಃಖ ಆಗಬಹುದು ಅವನಿಗೆ. ಅದು ಹುರಿಯೋದು ಇದು ಕರಿಯೋದು ಅಷ್ಟೇ ವ್ಯತ್ಯಾಸ. ಹುರಿದ್ರೆ ಕುಂಭಿಪಾಕ, ಕರೆದರೆ ಕಾಲಸೂತ್ರ. ಆ ಕಾಲಸೂತ್ರಕ್ಕೆ ಯಾರು ಹೋಗ್ತಾರೆ ಅಂತ ನೋಡಿದ ತಕ್ಷಣ ಯಾರು ಹೋಗ್ತಾರೆ ಅಂತ ಡೌಟ್ ಬಂದ್ಬಿಡುತ್ತೆ ನಮಗಾಗ್ಲೇನೆ. ಯಾರು ಹೋಗ್ತಾರೆ ಗೊತ್ತಾ? ಮಾತೃ ಭ್ರಾತೃ ಪಿತೃ ದ್ರೋಹಿಗಳು ಹೋಗ್ತಾರೆ ಅಂತ ಹೇಳಿದ್ದಾರೆ. ಇವತ್ತಿಗಂತೂ ಬಹಳ ಒತ್ತೇಳಬೇಕಾದ ಮಾತದು. ಮಾತೃದೇವೋಭವ ಪಿತೃದೇವೋಭವ ಅಂತ ಯಾರು ತಿಳಿದಿಲ್ಲ, ಅಂತವರೆಲ್ಲ ಹೋಗ್ತಕ್ಕ ನರಕಕ್ಕೆ ಈ ಒಂದು ಕಾಲಸೂತ್ರ ಅಂತ ಕರೆದಿದ್ದಾರೆ. ಬಹಳ ಎಚ್ಚರ ವಹಿಸಬೇಕು. ತಂದೆ ತಾಯಿಗಳು ಹೊರಗಾಕ ಕಾಲ ಇದು ಒಂದು. ಮಾತೃದೇವೋಭವ ಇಲ್ಲ, ಪಿತೃದೇವೋಭವನೂ ಇಲ್ಲ ಅಂತ ಅವ್ರನ್ನ ಬರ್ಣನ್ ಇದ್ದಾಗ ಲೆಕ್ಕ, ಕಮಿಟ್ಮೆಂಟ್ ಇದ್ದಾಗ ಲೆಕ್ಕ. ಎಷ್ಟು ಆಶ್ಚರ್ಯ. ಅವ್ರು ಬೇಗ ಹೋಗಿಬಿಟ್ರೆ ಸಾಕು, ಹಿಂದಕ್ಕಾದ್ರೂ ಹೋಗೋದಿಲ್ಲ ಅಂತ ತೀರ್ಮಾನ ವೃದ್ಧಾಶ್ರಮಕ್ಕೆ ಮೊದಲೇ ಸೇರಿಸ್ಬಿಡ್ತಾರೆ ಇವರೇನು. ಅಲ್ಲಿ ಹೋದ ಸುದ್ದಿ ಆಮೇಲೆ ತಿಳಿಸಿ ಅರ್ಜೆಂಟ್ ತಿಳಿಸ್ಬೇಡ್ರಿ, ಪ್ರೋಗ್ರಾಮ್ ಅಪ್ಸೆಟ್ ಆದ್ರೆ ಕಷ್ಟ ಅಂತ ಹೇಳೋ ಪೈಕಿ ಅಂತ ಜನ ಸಿಗ್ತಾರೆ. ಅಂದ್ರೆ ಇಲ್ಲೇನೋ ತಪ್ಪಿಸಿಕೊಂಡ್ರು ಮುಂದೆ ಏನು ಯೋಚನೆ ಮಾಡಿ ಏನಾಗುತ್ತೆ ಅಂತ ಹೇಳಿದ್ದಾರೆ. ಇವತ್ತು ಕಾಲಸೂತ್ರ ಅನ್ನೋ ನರಕಕ್ಕೆ ಹೋಗ್ತಕ್ಕಂಥವರು ಇಂಥ ಮಹಾಪಾಪಿಗಳು, ತಂದೆ ದ್ರೋಹ ತಾಯಿ ದ್ರೋಹ ಮೊದಲಾದವುಗಳನ್ನು ಮಾಡಿದರೆ ಎಂದೂ ಮನುಷ್ಯ ಉದ್ದಾರವಾಗ್ಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ಕೊಡಲಿಕ್ಕೆ ಯಾವ ಯೂನಿವರ್ಸಿಟಿಯಲ್ಲೂ ವ್ಯವಸ್ಥೆ ಇಲ್ಲ. ಮಾತೃ ದೇವೋಭವ, ಪಿತೃ ದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ ಅಂತ ಯಾವ ವಿಶ್ವವಿದ್ಯಾನಿಲಯದಲ್ಲಿ ಯಾರೂ ಪಾಠ ಮಾಡೋದಿಲ್ಲ. ಅದು ಬೇಕು ಅಂತಿದ್ರೆ ಭಾಗವತಕ್ಕಷ್ಟೇ ಬರಬೇಕೆ ಹೊರತು ಬೇರೆ ಕಡೆ ವ್ಯವಸ್ಥೆಯೇ ಇಲ್ಲ. ಇವತ್ತು ಯಾವುದು ಮೂಲಭೂತ ಧರ್ಮ, ಇವತ್ತು ಮೌಲಿಕ ಧರ್ಮಗಳಿಗೆ ತಿಲಾಂಜಲಿ ಕೊಟ್ಟಾಗಿದೆ. ಹಿಂದಿನ ಕಾಲಕ್ಕೆ ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ ತರ ಇರ್ತಿದ್ವು, ಅಲ್ಲೂ ಇಲ್ಲ. ಈಗ ಎಜುಕೇಶನ್ ಯಾವ ಹಂತದಲ್ಲೂ ಕೂಡ ನೈತಿಕ ಮೌಲ್ಯಕ್ಕೆ ಅವಕಾಶ ಇಲ್ಲ. ದೇವರ ಬಗ್ಗೆ ಅಂತೂ ಹೆಸರೆತ್ತಾಗಿಲ್ಲ. ಕೆಲವು ಎಷ್ಟೋ ಮೆಷ್ಟು ಪಾಠ ಮಾಡ್ತಿರ್ತಾರಂತೆ, ತಮಾಷೆ. ನಮ್ಮ ಹುಡುಗರು ಹೇಳ್ತಾ ಇರ್ತಾರೆ ದೇವರು ತಮಾಷೆ ಮಾಡ್ಕೊಂಡು ಪಾಠ ಮಾಡ್ತಾರೆ, ದೇವರಿದ್ದಾರಂತೆ ಮೂರ್ಖರು ಅಂತ ಹೇಳಿ. ಎಂತ ಟೀಚರ್ಸ್ ಲೆಕ್ಚರ್ಸ್ ಲೆಕ್ಕ ಹಾಕಿ ನೋಡೋಣ. ನಾಸ್ತಿಕನಾದವನ ಅಧ್ಯಾಪಕರಾದರೆ ಹುಡುಗರು ಕ್ವಾಲಿಟಿ ಹೇಗಿರಬಹುದು ಲೆಕ್ಕ ಹಾಕಿ. ಅವ್ರು ದೇವ್ರ ಬಗ್ಗೆ ಪಾಠ ಮಾಡಬೇಕಾಗಿಲ್ಲ, ಟೆಕ್ಸ್ಟ್ ಬುಕ್ಕೇ ಇಲ್ಲ ನಾಸ್ತಿಕ್ಕೆ ಅಂತ ಯಾಕೆ ಹೇಳಬೇಕು ಅವನಿ ಮಧ್ಯೆ? ಹೇಳೋರೇ ಇಲ್ಲ, ಅದನ್ನು ವ್ಯವಸ್ಥೆ ಮಾಡೋರೇ ಇಲ್ಲ. ಮಕ್ಕಳನ್ನು ಶಾಲೆಗೆ ಕಳಿಸಿ ತಂದೆ ತಾಯಿಗಳು ಅಲ್ಲಿ ಏನ್ ಹೇಳ್ತಾರೆ ಅಂತ ಕೇಳೋ ವ್ಯವಸ್ಥೆನೆ ಮಾಡ್ಕೊಂಡಿಲ್ಲ. ಫಲಿತಾಂಶ ತಮ್ಮನೇ ಹೊರಗ, ಇವನು ಸ್ಕೂಲಿಗೆ ಸೇರಿಸ್ತಾನೆ ಅವನು ಮನೆಯಿಂದ ಹೊರಗಾಗ್ತಾನೆ. ಮಗ ಎಷ್ಟೇ ವ್ಯತ್ಯಾಸ, ಮನೆಯಿಂದ ಸ್ಕೂಲ್ ಇವರು ಸೇರಿಸಿದ್ರೆ ಮನೆಯಿಂದ ಹೊರಗೆ ಹಾಕ್ತಕ್ಕಂಥ ಮಕ್ಕಳಾದರೆ ಎಷ್ಟು ಅಪಾಯ. ಅದು ಎಚ್ಚರ ಕೊಡ್ತಾ ಕಾಲಸೂತ್ರ ಅನ್ನೋ ನರಕದ ಬಗ್ಗೆ ಕೇಳಿದವರಿಗೆ ಭಯ ಆಗುತ್ತ. ಇನ್ನೊಂದು ನರಕ ಇದೆ, ಸಾಮಾನ್ಯವಾದದ್ದಲ್ಲ, ಅಸಿಪತ್ರವನ ಅಂತ ಕರೀತಾರೆ. ಅಸಿಪತ್ರವನ, ಅಸಿಪತ್ರವನ. ಆ ನರಕಕ್ಕೆ ಹೋಗ್ತಕ್ಕಂಥವ್ರು ಯಾರು ಅಂದ್ರೆ, ಯಾರು ಯಾವುದೇ ದೇಹಾರೋಗ್ಯ ಸರಿ ಇದೆ, ಆಪತ್ಕಾಲ ಯಾವುದೂ ಇಲ್ಲ, ಏನೂ ಇಲ್ಲ, ಅಂತವ್ರು ಧರ್ಮಭ್ರಷ್ಟರಾಗಿ ಪಾಖಂಡಿಗಳಾಗ್ತಾರೆ, ಅಸಿಪತ್ರವನಕ್ಕೆ ಹೋಗ್ತಾರೆ. ಸಚ್ಚುತ ಪ್ರೇಕ್ಷರ್ ಮೊದಲಾದವರು ಆಪತ್ಕಾಲದಲ್ಲಿ ಮಾಯಾವಾದ ಹಿಡಿದಿದ್ರು ಅವರು ಆಪತ್ಕಾಲದಲ್ಲಿ. ಅದಕ್ಕೆ ಅನಾಪತಿ ಅಂತ ಹೇಳ್ತಾರೆ. ಆಪತ್ತೇನ ಹೆಸರಿಲ್ಲ, ಸನ್ನಿವೇಶ ಎಲ್ಲ ಸರಿಯಾಗಿದೆ. ಇವರು ಪಾಖಂಡ ಮತ ಅನುಸರಣೆ ಮಾಡ್ತಾರೆ, ದೇವರಿಲ್ಲ, ಧರ್ಮ ಇಲ್ಲ, ವೇದಾದಿಗಳನ್ನು ದ್ವೇಷ ಮಾಡ್ತಾನೆ. ಅಂತವನು ಹೋಗ್ತಕ್ಕಂಥ ನರಕವಿ ಅಸಿಪತ್ರವನ. ಇವತ್ತು ಎಷ್ಟು ಜನ ಸಿಗ್ತಾರೋ ಮನೆಯಲ್ಲೇ ಸಿಗ್ತಾರೆ ಮಕ್ಕಳುಗಳಂತ ಕಾಲ ಆಯ್ತು. ದೇವರನ್ನ ಐ ಡೋಂಟ್ ಬಿಲೀವ್ ಇನ್ ಗಾಡ್ ಅಂತ ಜೋರ ಹೇಳ್ಕೊಂಡು ಓಡಾಡ್ತಿರ್ತಾರೆ. ನಾನೇ ಗಾಡು ಇಲ್ಲ ಗಾಡೇ ಇಲ್ಲ, ಇಂಥ ಜನ ಸಿಗ್ತಾರೆ. ಎಂತ ವಿಚಿತ್ರವಾದ ಪರಿಕಲ್ಪನೆ. ಈ ಜನಕ್ಕೆ ಓದೋದು ಅಂದ್ರೆ ದೇವ್ರನ್ನ ಬೈಯೋದು ಅಂತ ಆಗ್ಬಿಟ್ಟಿದೆ ಬರ್ತಾ ಬರ್ತಾ. ಇವತ್ತು ದೇವರಿಲ್ಲ ಅಂದ್ರೆ ಭಾರಿ ಎಜುಕೇಟೆಡ್ ಅಂತ ಕಾಲ ಆಯ್ತು. ಅದೆಲ್ಲ ಹೋಗಬೇಕು ಅಂತಿದ್ರೆ ಹಸಿಪತ್ರ ಬರದ ವಿಚಾರ ಕೇಳಬೇಕು. ಇವತ್ತು ಸಂಧ್ಯಾವನೆ ತಡವಾಗಿ ಮಾಡ್ತಾನೆ, ಆಪತ್ತಿಲ್ಲ, ದೋಷನೇ ಅದು. ಒಂದು ಪೂಜೆಗೆ ಸಕಾಲಕ್ಕೆ ಮಾಡಬೇಕು, ಪೂಜೆ ಮಾಡಲಿಲ್ಲ, ದೋಷನೇ ಅದು. ಯಾಕೆ ಅನಾಪದಿ, ಸಂಧ್ಯಾವನೆ ಲೇಟಾಗಿ ಮಾಡಿ ತಪ್ಪಲ್ಲ. ಆಪತ್ಕಾಲ ಬಸ್ ಬಂದಿದ್ದೆ 7 ಗಂಟೆಗೆ, ಸಂಧ್ಯಾವನೆ ಮಾಡದ ಲೇಟ್ ತಪ್ಪಲ್ಲ. ಮನೆಗೆ ಟಿವಿ ನೋಡ್ತಾ ಕೂತ್ಕೊಂಡು ನೋಡಿದ್ರೆ ತಪ್ಪೇ ಅದು. ಒಂದು ಹಸಿಪತ್ರವನಕ್ಕೆ ದಾರಿನೇ ಅದು. ಒಂದು ಇವತ್ತು ನೂರಾರು ಜನ ಕರ್ಮಭ್ರಷ್ಟರು, ಅದರಲ್ಲಿ ಕರ್ಮ ಮಾಡತಕ್ಕಂಥವ್ರು ಸಕಾಲಕ್ಕೆ ಮಾಡೋ ಅಭ್ಯಾಸ ಇಟ್ಟಿಲ್ಲ. ಅದು ಎಚ್ಚರ ಕೊಡ್ತಾರೆ. ಆಪತ್ಕಾಲದ ಹೊರತು ಧರ್ಮಾಚರಣೆ ಮಾಡಬೇಕು ಅಷ್ಟೇ ಅಲ್ಲ, ಸಕಾಲಕ್ಕೇನೆ ಮಾಡಬೇಕು, ಇಲ್ಲದೆ ಹೋದರೆ ಬಹಳ ತಪ್ಪಾಗುತ್ತೆ ಅನ್ನೋ ಎಚ್ಚರಿಕೆಯನ್ನು ಕೊಡ್ತಾರೆ. ಅಸಿಪತ್ರವನ ಅಲ್ಲೇನಿದೆ, ಅಸಿಪತ್ರವನ. ಅಸಿ ಅಂದ್ರೆ ಖಡ್ಗದ, ಪತ್ರ ಅಂದ್ರೆ ಎಲೆ, ವನ ಅಂದ್ರೆ ಹಸಿಯಂತೆ ಇರತಕ್ಕಂಥ ಪತ್ರಗಳ ವನ. ಜೋರ ಹೊಡಿತಾರಂತವರನ್ನ, ಹೊಡೆದ ಓಡ್ತಾನಂತವನು. ಓಡಿದಾಗ ಏನಾಗುತ್ತೆ ಗೊತ್ತಾ, ನೆಲದವರೆಗೂ ಎಲೆ ಇರತಕ್ಕಂಥ ಮರಗಳಿರುತ್ತೆ, ತೋಟ ಇರುತ್ತಂತೆ. ಓಡಿದ್ರೆ ಅದು ಬೋತ್ ಸೈಡ್ ಹೆಜ್ಜೆಡ್ಡೆ, ಅದು ಎರಡು ಕಡೆಗೆ ಹೆಜ್ಜೆ ಇರುತ್ತೆ. ದರ್ಬೆ ನೋಡಿದ್ರೆ ಗೊತ್ತಾಗುತ್ತೆ ಶಾರ್ಪ್ ಇರುತ್ತೆ ಇಲ್ಲಿ. ಆ ರೀತಿ ಹೇಳಿದ್ರೆ ತುಂಡು ತುಂಡಾಗುತ್ತಂತೆ ದೇಹ. ಎಲ್ಲಿ ಹೋದ್ರೂ ತುತ್ತಿ ಮೈಲಿ ಹೊಡಿತಾನೆ ಇರಬೇಕು, ತುಂಡಾಗ್ತಾನೆ ಇರಬೇಕು ಅವರು. ಇಂಥ ಭಯಂಕರ ನರಕಕ್ಕೆ ಹೋಗ್ತಾನೆ, ಪಾಖಂಡಿಗಳಾಗಬಾರದು ಅಂತ ಅರ್ಥ. ಇನ್ನು ಯಾವನು ನಿಷ್ಕಾರಣವಾಗಿ ನಿರಪರಾಧಿಗಳಿಗೆ ಶಿಕ್ಷೆ ಕೊಡ್ತಾನೆ ಅಂಥವ್ರು ಹೋಗ್ತಕ್ಕಂಥ ನರಕಕ್ಕೆ ವಿಚಿತ್ರ ನರಕ ಅದು. ಸೂಕರ ಮುಖ ಅಂತ ಕರೆದಿದ್ದಾರೆ ಅವನು. ಒಂದು ವಿಚಿತ್ರ ನರಕಕ್ಕೆ ಹೋಗ್ತಾನಂತೆ. ಅಲ್ಲಿ ಹೇಗೆ ಈ ಕಬ್ಬನ್ನ ಗಾಣದಲ್ಲಿ ತಿರುತ್ತಿರುತ್ತಾರಲ್ಲ, ಹಾಗೆ ತಿರುತ್ತಾರಂತ ಅವನನ್ನು. ಗಾಣದಲ್ಲಿ ತಿರುಗಿದ ಹಾಗೆ ದೇಹ ತಿರುಗಿದ ಎಷ್ಟು ಹಿಂಸೆ ಆಗ್ಬೋದು ಯೋಚನೆ ಮಾಡಿ. ಸ್ವಲ್ಪ ಬಾಗಿಲಿ ಕೈ ಸಿಕ್ಕೊಂಡು ಬೆಳೆ ಸಿಕ್ಕೊಂಡ್ರೆ ಬಾಬೆ ಹೊಡ್ಕೊಂಡ್ಬಿಡ್ತಾನೆ, ಇಡೀ ದೇಹ ತಿರುತ್ತಾರಂತ. ಈಗ ನ್ಯಾಯ ಜಡ್ಜಸ್ ಓದ್ಬೇಕು ಈ ಭಾಗನ. ತಪ್ಪು ಶಿಕ್ಷಾರ್ಹ ಅಲ್ಲದವನಿಗೆ ಶಿಕ್ಷೆ ಕೊಟ್ಟುಬಿಟ್ರೆ ಏನಾಗುತ್ತೆ ಅಂತ ಹೇಳ್ತಾರೆ. ಎಷ್ಟೋ ಜನ ದುಡ್ಡು ತಿಂದು ಮೋಸ ಮಾಡೋ ಜನ ಸಿಗ್ತಾರೆ, ಎಲ್ಲರೂ ಹಾಗಿಲ್ಲ ನಮ್ಮ ಪುಣ್ಯ. ಆದರೆ ಇವತ್ತು ಹಣಕ್ಕೋಸ್ಕರ ಏನನ್ನೂ ಮಾಡೋ ಜನ ಸಿಗ್ತಾರೆ. ನಿರಪರಾಧಿಗೆ ದಂಡನೆ ಅವನು ಕೊಡ್ತಾನೋ ಅವನಿಗೆ ಸಿಗ್ತಕ್ಕಂಥ ದಂಡನೆ ನರಕದಲ್ಲಿದೆ. ಅಂದ್ರೆ ಭಾಗವತ ಪುರಾಣ ಎಲ್ಲ ಕಡೆ ಸೆಟ್ರೈಟ್ ಮಾಡುತ್ತೆ. ನಿತ್ಯ ಜೀವನದಿಂದ ಹಿಡಿದು ಆಧ್ಯಾತ್ಮಿಕ ಚಿಂತನೆಯವರೆಗೆ ಎಲ್ಲೂ ಕೂಡ ದ್ರೋಹ ಆಗಬಾರದು, ಮೋಸ ಆಗಬಾರದು. ಪಾವಿತ್ರ್ಯವನ್ನು ಮೇಂಟೈನ್ ಮಾಡಬೇಕು. ರಾಜರ ಕೆಲಸ, ನ್ಯಾಯಾಧೀಶರ ಕೆಲಸ ಅಪರಾಧಿಗಳಿಗೆ ಶಿಕ್ಷೆ ಕೊಡೋದೇ ಹೊರತು ಅಪರಾಧಿಗಳನ್ನು ಬಿಡೋದೂ ಅಲ್ಲ, ನಿರಪರಾಧಿಗಳನ್ನು ಶಿಕ್ಷಿಸೋದೂ ಅಲ್ಲ. ಈ ಮಾತು ನಮಗೂ ಅಪ್ಲೈ ಆಗುತ್ತೆ. ಮನೆ ಮನೆಗಳಲ್ಲಿ ಯಾವನ ತಪ್ಪು ಮಾಡದೇ ಇದ್ದವನು ಬೈದರೆ ಅದು ಪಾಪದ ಸಂಕೇತ. ತಪ್ಪು ಮಾಡದವನ್ನು ಬೈಬೇಕಾದ ಎಷ್ಟು ಮುಖ್ಯನೋ ನಿರಪರಾಧಿಯನ್ನು ಬೈದೇ ಇರಬೇಕಾದ್ರೂ ಅಷ್ಟೇ ಮುಖ್ಯ. ಆ ಎಚ್ಚರವನ್ನು ಕೊಡತಕ್ಕಂಥ ಭಾಗ ಇದು. ಅಲ್ಲಿ ಸೂಕರ ಮುಖಕ್ಕೆ ಅಲ್ಲಿ ಹೋಗ್ತಾನೆ.
ಇನ್ನೂ ಬಹಳವಾದ ನರಕಗಳುಂಟು. ದಂದಶೋಕ ಅಂತ ಒಂದು ನರಕ, ಆ ನರಕ ಅಂಧಕೋಪ ಅಂತ ಒಂದು ನರಕ ಇದೆ. ಅಂಧಕೋಪ ನರಕಕ್ಕೆ ಯಾರು ಹೋಗ್ತಾರೆ ಅಂದ್ರೆ ಬಹಳ ಸ್ವಾರಸ್ಯ, ಸುಪ್ಪಾಗಿ ಸಿಕ್ಕಾಬಾರಿ ಜನ ಸಿಗ್ತಾರೆ. ಅದಕ್ಕೆ ನಮ್ಮನ್ನು ಇರುವೆ ಕಚ್ಚುತ್ತೆ, ತಗಣಿ ಕಚ್ಚುತ್ತೆ, ಸೊಳ್ಳೆ ಕಚ್ಚುತ್ತೆ ಅಂತ ಕೊಲ್ತಾರಲ್ಲ ಅವ್ರು ಹೋಗ್ತಾರೆ ಅಂತ ನರಕಕ್ಕೆ. ಅದು ಒಂದು ಬಂದಿದೆ, ಒಂದು ಸೊಳ್ಳೆ ಓಡಿಸೋದು ಬೇರೆ, ಅದನ್ನು ಕೊಲ್ಲೋದು ಬೇರೆ. ಅಂದ್ರೆ ನರಕ ಪ್ರಾಣಿಗಳ ಮೇಲೂ ದಯ ತೋರಿಸ್ತಕ್ಕಂಥದ್ದು ನರಕ ಭಾಗವತ ಪುರಾಣದ ವ್ಯವಸ್ಥೆ. ಜನರನ್ನು ಹಿಂಸೆ ಮಾಡಿಬೇಡಿ ಅಲ್ಲ, ಸರ್ವಭೂತ ದಯಾ ಪುಷ್ಪಂ, ಪ್ರಾಣಿಗಳ ಮೇಲೂ ದಯ ತೋರಿಸಿ. ಅದಕ್ಕೆ ಜನಭರತನಾಗ ಹಾರ್ತಾ ಇದ್ದ ಎಲ್ಲಿಗೆ, ತಾನು ಕಾಲಿಟ್ಟರೆ ಸಾಯುತ್ತೆ ಅಂತ ಜ್ವರ ಹರ್ತಿದ್ದ. ಅದರ ಪರಿಣಾಮ ನರಕದಿಂದ ತಪ್ಪಿಸಿಕೊಳ್ಬೇಕು ನಾವು. ಆ ಸೊಳ್ಳೆ ಮೊದಲಾದವುಗಳನ್ನು ಯಾತ ಕೊಲ್ಲಬಾರದು ಅಂದ್ರೆ ಹೇಳ್ತಾರೆ, ಅವು ಬದುಕಬೇಕಾದ್ದೇ ಹಾಗೆ ಪಾಪ, ಆ ಸ್ವಧರ್ಮ ಅವಕ್ಕೆ ಪಾಪ. ಕೊಲ್ಲೋದು ನಮಗೆ ಪರಧರ್ಮ ಆಯ್ತಾರೆ, ಅದನ್ನು ಬರದಂತೆ ನೋಡ್ಕೊಳ್ಳಿ. ಕೊಲ್ಲೋದಲ್ಲ, ಜಿರಳೆ ಬಂದಿತ್ತು ನಾವು ಓಡಿಸ್ತಿ ಕೊಂದು ಬಿಡ್ತೇವೆ ಅಂತ ಹೇಳಬಾರದು, ಜಿರಳೆ ಬರದಂತೆ ನೋಡ್ಕೊಳ್ಳಿ ಅಂತ ಹೇಳ್ತಾರೆ ಫಸ್ಟ್. ಅದು ಸರಿ, ಅದಕ್ಕೆ ತಪ್ಪಲ್ಲ. ಇವತ್ತು ಜಿರಳೆ ಸೊಳ್ಳೆ ಸಿತಗಣಿ ಆಗದೇ ಇರಂತೆ ನೋಡ್ಕೊಳ್ಳೋ ಜಾಣತನ. ಅದಾಯ್ತು ಅಂತ ಕೊಂದ್ರೆ ತನ್ನ ತಪ್ಪಿಗೆ ಹೋಗಿ ಶಿಕ್ಷೆನ ಆಗಿದ್ರೆ, ತಪ್ಪು ತಾನು ಮಾಡಿದ್ದಾನೆ ಕೊಳಕಿಡ್ಕೊಂಡು ಅವು ಬಂದಿದೆ ಅದು ಶಿಕ್ಷೆ ಕೊಟ್ರೆ ತಪ್ಪಾಗತ್ತೆ. ಅಂದ್ರೆ ಪ್ರಾಣಿಗಳಿಗೂ ತಗಡೆ ಮೊದಲಾದ ಪ್ರಾಣಿಗಳು ಕೂಡ ಸುರಕ್ಷಿತ ಬದುಕಬೇಕು ಅಂತ ಹೇಳ್ತಕ್ಕಂಥದ್ದು ಭಾಗವತ ಪುರಾಣ. ಸರ್ವೇ ಜನಾ ಸುಖಿನೋ ಭವಂತು, ಸರ್ವೇ ಪ್ರಾಣಿನಃ ಸುಖಿನೋ ಭವಂತು. ಮತ್ತೊಂದು ನರಕ, ಯಾರು ಮನೆಯಲ್ಲಿ ಕೂತಿದ್ದಾನೆ, ಏನು ಕದ್ದಿಲ್ಲ ಗಿದ್ದಿಲ್ಲ, ಸಂಬಳದ ಅಡಿಗೆ ದುಡ್ಡದು, ಒಂದು ಪೈಸ ಮೋಸ ಮಾಡಿಲ್ಲ, ಏನೂ ಮಾಡಿಲ್ಲ ಪಾಪ, ಅದೇನ ಎಂತ ಅನ್ನನ ಬರೀ ಅನ್ನ ಸಾರು ಅಷ್ಟೇನೆ, ಏನು ತಿಂದಿಲ್ಲ. ಅವನು ನರಕಕ್ಕೆ ಹೋಗ್ತಾನಂತೆ. ಯಾವ್ದು ಗೊತ್ತಾ? ಕ್ರಿಮಿ ಭೋಜನ ಅಂತ ಹೆಸರು. ಇನ್ನೇನು ಮಾಡಿಲ್ಲ, ಬರೀ ಸುಮ್ಮನೆ ಸಿಂಪಲ್ ಜೀವನ ಮಾಡಿದ್ದಾನೆ ಅಷ್ಟೇನೆ. ಯಾಕೆ ಸ್ವಾಮಿ ಅಂತ ಕೇಳಿದರೆ, ನಿಜ ಅವನು ಅಷ್ಟೇ ಮಾಡಿದ್ದಾನೆ, ಪಂಚ ಮಹಾಯಜ್ಞಗಳನ್ನ ಮಾಡಿಲ್ಲ, ವೈಶ್ವದೇವಾದಿಗಳನ್ನ ಮಾಡಿಲ್ಲ, ಅದರಿಂದ ತಿನ್ನೋ ಹಕ್ಕ ಅವನಿಗಿಲ್ಲ ಅಂತ ಹೇಳಿದ್ದಾರೆ. ಇವತ್ತು ಟ್ಯಾಕ್ಸ್ ಕೊಡದೆ ಹಣ ಹೇಗೆ ಇಟ್ಕೊಳ್ಳಕ್ ಬರೋದಿಲ್ವೋ, ಇವತ್ತು ಅನ್ನ ಇಟ್ಕೋಬೇಕಾದ್ರೆ ಪಂಚ ಮಹಾ ಯಜ್ಞಗಳನ್ನ ಮಾಡಿರಬೇಕು. ಅದಕ್ಕೆ ಅಸಂವಿಭಜ್ಯ ಅಜ್ಞಾತಿ, ದೇವತೆಗಳಿಗೆ ಋಷಿಗಳಿಗೆ ಪಿತೃಗಳಿಗೆ ಭೂತಗಳಿಗೆ ಪಂಚ ಮಹಾಯಜ್ಞ ಅಂತ ಹೇಳಿದ್ರು. ದೇವಯಜ್ಞ, ಋಷಿಯಜ್ಞ, ಪಿತೃಯಜ್ಞ, ಭೂತಯಜ್ಞ, ಮನುಷ್ಯಯಜ್ಞ, ಐದು ಯಜ್ಞಗಳನ್ನ ಮಾಡದೇನೆ ತಾನು ಅಷ್ಟೇ ತಿಂದ್ರೆ ಅವನು ಹೋಗ್ತಕ್ಕಂಥ ನರಕಕ್ಕೆ ಕೃಮಿ ಭೋಜನ ಅಂತ ಹೆಸರು. ಆ ಕೃಮಿ ಭೋಜನ ನರಕದೊಳಗೆ 10,000 ಯೋಜನದ ದೊಡ್ಡ ರಕ್ತದ ಮಡುವುಗಳು, ಕೀವಿನ ಮಡುವುಗಳು, ಅದರಲ್ಲಿ ಕ್ರಿಮಿಯಾಗಿ ಹುಟ್ಟತಾನಂತೆ. ಅಲ್ಲಿ ತಿನ್ನಬೇಕಾದ ಬರೀ ಕ್ರಿಮಿಗಳನ್ನ ಆ ಕ್ರಿಮಿ ಇವನು ಬೇರೆ ತಿನ್ನುತ್ತಂದ. ಜೊತೆಗೆ ಭಗವದ್ಗೀತೆಯಲ್ಲಿ ಬಂದಿರೋ ಮಾತಿದು, ತೇ ಭುಂಜತೆ ತೇ ತ್ವಗಂ ಪಾಪಾಹ ಏ ಪಚಂತ ಆತ್ಮಕಾರಣ. ಭಗವದ್ಗೀತೆಯ ಮಾತಿಗೆ ವಿವರಣೆ ಸಿಗಬೇಕಾದ್ರೆ ಅದು ಭಗವಂತನ ಮಾತು, ಇದು ಭಗವಂತನ ಗ್ರಂಥ ಅಷ್ಟೇ. ಅಂದ್ರೆ ಭಗವದ್ಗೀತೆಯಲ್ಲಿ ಹೇಳ್ತಾರೆ, ನಾವು ದುಡದದ್ದನ್ನ ಇನ್ನು ಏನೇನೋ ತಿನ್ನೋ ವಿಚಾರ ಬಿಟ್ಟುಬಿಡಿ, ಕೇವಲ ಭಗವದ್ ಆರಾಧನೆಯನ್ನು ಮಾಡದೇನೆ ವಿಹಿತ ಪದಾರ್ಥಗಳನ್ನೇ ತನ್ನ ಮನೆಯಲ್ಲೇ ತಿಂದರೂ ಕೂಡ ಇಂಥ ನರಕ ಕಾದಿದೆ. ಟ್ಯಾಕ್ಸ್ ಕೊಡಿ ಅಂತ ಸರ್ಕಾರ ಹಾಗೆ ಎಚ್ಚರಿಸುತ್ತೋ, ವೈಶ್ವಾದಗಳನ್ನ ಮಾಡಿದ್ದು ಭಾಗವತ ಎಚ್ಚರಿಸುತ್ತ ಅಷ್ಟೇ. ಮತ್ತೆ ಟ್ಯಾಕ್ಸ್ ಕೊಡಿ ಅಂತ ಹೇಳೋದು ಸರ್ಕಾರ ತಪ್ಪ, ಸರ್ಕಾರ ಬದುಕಿರೋದೇ ಟ್ಯಾಕ್ಸಿನ ಮೇಲೆ. ಇವತ್ತು ದೇವತೆಗಳು ಹೇಗೆ ಜೀವನ ಸಾಗಿಸಬೇಕು, ಪರಸ್ಪರಂ ಭಾವಯಂತಹ ಶ್ರೇಯ. ಇಲ್ಲಿ ತಿಂದು ಹೋಗ್ತಿದ್ವಂತೆ, ಇಲ್ಲಿಂದ ತಿಂದು ಬ್ಯಾಲೆನ್ಸ್ ಮಾಡೋದು ಹಾವು, ನಮಗೆ ಅನ್ನ ಸಿಗುತ್ತಾಗ. ಸೊ ಈ ಪ್ರಾಣಿಗಳಿಂದ ನಾವು ಬದುಕಿದ್ದೇವೆ ಇವತ್ತು, ಮತ್ತೆ ಪ್ರಾಣಿಗಳಿಂದ ಬದುಕಿದ್ದೇವೆ. ಜಗತ್ತ ನಿರರ್ಥಕವಾದ ಪ್ರಾಣಿ ಯಾವುದೂ ಇಲ್ಲ, ಇದ್ರೆ ಮನುಷ್ಯ ಆಗಿರ್ಬೋದು, ಅದ ಹೊರತು ಬೇರೆ ಯಾರು ಇಲ್ಲ ಅಂತ ಹೇಳಿದ್ದಾರೆ. ಬೇರೆ ಎಲ್ಲಾ ಪ್ರಾಣಿಗಳು ಕೂಡ ಒಂದಲ್ಲ ಒಂದು ಸರ್ವಿಸ್ ಮಾಡಿ ಬದುಕುತ್ತಂತವು. ಅದರಿಂದ ಕೊಲ್ಲೋ ಹಕ್ಕು ಯಾರಿಗೂ ಇಲ್ಲ, ನಮ್ಮ ಸರಿಯಾದ ಸೇವೆ ಮಾಡಲೇಬೇಕು. ಅದಕ್ಕೆ ಇಲ್ಲದ ಹೋದ್ರೆ ಕೃಮಿ ಹೋದ ನರಕಕ್ಕಾದಿದೆ. ವರಾಹ ಪುರಾಣದಲ್ಲಿ ಹೇಳ್ತಾರೆ, ಯಾರು ಚಾತುರ್ಮಾಸ್ಯದ ಕೊನೆಯ ವ್ರತ ಮಾಡೋದಿಲ್ಲ ಅವರು ಇದಕ್ಕೆ ಹೋಗ್ತಾರೆ ಅಂತ ಹೇಳ್ತಾರೆ. ಬೇರೆ ಪುರಾಣ ಮಾಹಿತಿಯನ್ನು ಸೇರಿಸ್ಕೋಬೇಕು ಅಲ್ಲಿಗೆ. ಅನುಕ್ತಿ ದೋಷ ಅಲ್ಲ, ವಿರುದ್ಧೋಕ್ತಿ ದೋಷ ಅಷ್ಟೇನೆ. ಅನುಕ್ತವಾದನೆಲ್ಲ ಸೇರಿಸ್ಕೋಬೇಕು ಅಲ್ಲಿಗೆ. ಚಾತುರ್ಮಾಸ್ಯ ವ್ರತದ ಮಹತ್ವನೂ ಅಲ್ಲಿ ಬರುತ್ತೆ. ಇನ್ನೊಂದು ಮಾತು ಹೇಳುತ್ತಾರೆ, ಯಾರು ಪುರುಷ ವ್ಯಭಿಚಾರಿಯಾಗಿ ಪರಸ್ತ್ರೀಯಲ್ಲಿ ಆಸಕ್ತನಾಗ್ತಾನೆ, ಯಾವ ಸ್ತ್ರೀ ಜಾರಿಣಿಯಾಗಿ ಪರಪುರುಷನಲ್ಲಿ ಆಸಕ್ತಳಾಗ್ತಾಳೆ, ಅವರಿಬ್ಬರಿಗೂ ನರಕ ಕಾದಿದೆಯಂತೆ. ತಪ್ತ ಸೂರ್ಮಿ ಅಂತ ಹೆಸರು ಅದಕ್ಕೆ, ತಪ್ತ ಸೂರ್ಮಿ. ಅದರಲ್ಲಿ ಸ್ತ್ರೀ ವ್ಯಭಿಚಾರಿಣಿಯಾದರೆ ಕೆಂಪಿಗೆ ಕಾದಿರತಕ್ಕಂತಹ ಸೂರ್ಮಿಗೆ ವಿಜಯ ಅರ್ಥ ಬರೀತಾರೆ, ಪ್ರತಿಮಾ ಅಂತ ಅರ್ಥ. ತಪ್ತ ಸೂರ್ಮಿ, ಕೆಂಪು ಕಾದಿರತಕ್ಕಂಥ ಪುರುಷ ವಿಗ್ರಹವನ್ನು ಆಲಿಂಗನ ಮಾಡಿಸ್ತಾರಂತೆ. ಪುರುಷ ವ್ಯಭಿಚಾರಿಯಾದರೆ ಕೆಂಪು ಕಾದಿರತಕ್ಕಂತಹ ರೆಡ್ ಹಾಟ್ ಮತ್ತೆ ಅಂತ ಸ್ತ್ರೀ ವಿಗ್ರಹನ ಆಲಿಂಗನ ಮಾಡಿಸ್ತಾರಂತೆ. ಅದು ಒಂದ್ಸರ್ತಿ ಎರಡು ಸರ್ತಿ ಅಲ್ಲ, ಲಕ್ಷಾಂತರ ವರ್ಷಗಳ ಕಾಲ ಯಾವ ನರಕಗಳು ಕೂಡ ಒಂದೆರಡು ವರ್ಷ ಅಂತಿಲ್ಲ, 10-20 ವರ್ಷ ಅಂತಿಲ್ಲ, ಕೆಲವು ಕಲ್ಪಗಟ್ಟಲೆಗಳ ಯುಗಗಟ್ಟಲೆ ಅಂತ ಹೇಳಿಬಿಡ್ತಾರೆ ಆಚಾರ. ಯುಗಗಟ್ಟಲೆ ನರಕಗಳು ಉಂಟಂತೆ. ಅಂತ ನರಕಗಳಿಗೆ ವಿಶೇಷವಾದ ರೀತಿಯಲ್ಲಿ ಹೋಗಬಾರದು ಅಂತಿದ್ರೆ ಮನುಷ್ಯ ತನ್ನ ಚಾರಿತ್ರ್ಯವನ್ನು ಉಳಿಸ್ಕೋಬೇಕು ಅಂತ ಹೇಳ್ತಾರೆ. ಇವತ್ತು ಚಾರಿತ್ರಕ್ಕೆ ದೊಡ್ಡ ಲೋಪ ಬರತಕ್ಕಂಥ ಕಾಲ ಇತ್ತು. ಫ್ರೀ ಲೈಫ್ ಅನ್ನೋ ಕಾಲದಲ್ಲಿ ಮನುಷ್ಯ ಇದ್ದಾನೆ. ಫ್ರೀ ಲೈಫ್,
ಮತ್ತೆ ಅಮೆರಿಕಾದ ದೇಶಕ್ಕೆ ಹೋಗಿಬಿಟ್ಟು ನಿಬಂಧನೆಗಳೇ ಇಲ್ಲ. ಅವ್ರ ಮದುವೆ ಎಷ್ಟು ಬೇಕಾದ್ರೆ ಮಾಡ್ಕೋಬಹುದು, ಆದರೆ ಆ ಮದುವೆಗೆ ಆಗಲ ಆಯಲಿದ್ರೆ ಸಾಕಷ್ಟೇ. ಮದುವೆಗಿಂತ ಮುಂಚೆ ವ್ಯವಸ್ಥೆ ಎಂಥದ್ದೇನೂ ಇಲ್ಲ. ನಮ್ಮಲ್ಲೆಲ್ಲ ಎಲ್ಲ ಒಂದು ಭಾರತಕ್ಕೆ ಕಾಲಿಡ್ತಾ ಇದೆ, ನಿಧಾನವಾಗಿ ಆ ಸಂಸ್ಕೃತಿ ಬರ್ತಾ ಇದೆ. ಈಗಾಗಲೇ ಚಾರಿತ್ರ್ಯ ಶುದ್ಧಿ ಇಲ್ಲದೆ ಹೋದರೆ ಸಮಾಜ ಪೂರ್ತಿ ಹಾಳಾಗಿ ಹೋಗುತ್ತೆ ಅಂತ ಹೇಳ್ತಾರೆ. ಇವತ್ತು ಎಚ್ಚರಿ ನಮ್ಮ ಸಮಾಜ ಎಲ್ಲಿ ಬಂದಿದೆ ಗೊತ್ತೇನು? ವಿಭಿಚಾರಾದಿಗಳನ್ನು ಮಾಡಬೇಡಿ ಅಂತ ಹೇಳೋದಿಲ್ಲ, ಹುಷಾರಾಗಿ ಮಾಡಿ ಅಂತ ಹೇಳ್ತಾರೆ. ಏನ್ ಹೇಳ್ತೇನೆ, ಲೆಕ್ಕ ಹಾಕಿದ್ರ ಪೇಪರ್ ಆಗಿ ಹುಷಾರಾಗಿ ಮಾಡಿ, ರೋಗ ಬರದಂತೆ ಮಾಡಿ ಅಷ್ಟೇ. ಎಂಥ ಒಂದು ಕಲ್ಪನೆ ಇದು, ಮಾಡಬೇಡಿ ಅಂತ ಹೇಳೋದು ಅಂದ್ರೆ ಸಿಗದಾಗ ಕಾಪಿ ಹೊಡಿ ಅಂತ ಹೇಳಿದಾಗಾಯ್ತು ಅಷ್ಟೇ. ಕಾಪಿ ಹೊಡಿರಿ ಸಿಕ್ಕಾಕೋಬೇಡಿ ಅಂತ ಹೇಳಿದಾಗಾಯ್ತು. ಇದನ್ನ ಮೇಷ್ಟ ಹೇಳಿದ ಕಾಲೇಜ್ ಮಟ್ಟ ಏನಾಗುತ್ತೆ? ರೋಗ ಬರದಂತೆ ನೀವು ವಿಚಾರ ಮಾಡಿದ್ರೆ ಅರ್ಥ ಏನಾಗುತ್ತೆ? ಅದಕ್ಕೆ ಎಲ್ಲ ಬೋರ್ಡ್ ನೋಡ್ತಿದ್ದೀರಿ ನೀವೀಗ, ಏಡ್ಸ್ ಬಗ್ಗೆ ಪ್ರಚಾರ ಕೊಡ್ತಿರ್ತಾರೆ. ಹುಷಾರಾಗಿ ನೀವು ಯೋಚನೆ ಮಾಡಿ ಅಂತ ಕೇಳಿದ್ರೆ ಮನುಷ್ಯನ ಬದುಕಾದು. ಜನ ಎಚ್ಚರ ವಹಿಸಬೇಕು. ಇವತ್ತು ಮನೆ ಮನೆಗಳಲ್ಲಿ ಪಾವಿತ್ರ್ಯಕ್ಕೆ ಧಕ್ಕೆ ಬರತಕ್ಕಂಥ ಕಾಲ. ಎಚ್ಚರ ವಹಿಸ್ತೇ ಹೋದ್ರೆ ಬಹಳ ಅಪಾಯ ಉಂಟು. ಒಂದು ಕೆಲವು ಮಾತುಗಳು ಕೇಳಿರ್ತೀರಿ ನೀವು, ಇಫ್ ವೆಲ್ತ್ ಈಸ್ ಲಾಸ್ಟ್ ನಥಿಂಗ್ ಈಸ್ ಲಾಸ್ಟ್ ಡೋಂಟ್ ವರಿ ಅಂತ ಹೇಳ್ತಾರೆ. ಸಂಪತ್ತು ಹೋದ್ರೆ ಯೋಚನೆ ಮಾಡಬೇಡಿ, ಮತ್ತೆ ಬರುತ್ತೆ. ಇಫ್ ಹೆಲ್ತ್ ಈಸ್ ಲಾಸ್ಟ್ ಸಮಥಿಂಗ್ ಈಸ್ ಲಾಸ್ಟ್ ಟೇಕ್ ಕೇರ್ ಆಫ್ ಇಟ್ ಅಂತ ಹೇಳ್ತಾರೆ. ಆರೋಗ್ಯ ಕೆಟ್ಟರೆ ಸ್ವಲ್ಪ ಹುಷಾರಾಗಿರಿ, ಯೋಚನೆ ಮಾಡಿ ಅಂತ ಹೇಳ್ತಾರೆ. ಇಫ್ ಕ್ಯಾರೆಕ್ಟರ್ ಈಸ್ ಲಾಸ್ಟ್ ಎವ್ರಿಥಿಂಗ್ ಈಸ್ ಲಾಸ್ಟ್. ಇಂಗ್ಲಿಷ್ ಅನ್ನ ಮಾತ್ರ ನಮಗೆ ಗೊತ್ತಿಲ್ಲ. ಹಾಗಾಗಿದೆ ಇವತ್ತು ಚಾರಿತ್ರಕ್ಕೆ ತುಂಬಾ ಎಚ್ಚರಿಕೆ ಕೊಡಬೇಕು. ಅಥಾತೋ ಬ್ರಹ್ಮ ಜಿಜ್ಞಾಸ, ಯಾರಿಗೆ ಅಥ ಶಬ್ದದ ಅಧಿಕಾರ ಇಲ್ಲ ಅವರಿಗೆ ತತ್ವಜ್ಞಾನಕ್ಕೆ ಪ್ರವೇಶ ಇಲ್ಲ. ಆ ಮಾತಿನಲ್ಲಿ ಈ ತೃಪ್ತ ಸೂರ್ಮೆಯ ಬಗ್ಗೆ ಬಹಳ ಎಚ್ಚರ ವಹಿಸಬೇಕು. ಇನ್ನೊಂದು ನರಕ ಹೇಳುತ್ತಾರೆ, ಯಾರು ರಾಜಪುರುಷರಾಗಿ ತಮ್ಮ ಬಳಿಗೆ ಕೆಲಸಕ್ಕೋಸ್ಕರ ಬರತಕ್ಕಂಥ ಜನಗಳಿಂದ ಹಣವನ್ನು ಕೇಳುತ್ತಾರೆ, ಬಹಳ ಸುಲಭ ಲಂಚ ಕೇಳುತ್ತಾರೆ ಅಷ್ಟೇ ಅರ್ಥ. ಅದಕ್ಕೆ ಯಾರು ಅಧಿಕಾರಿಗಳಾಗಿ ಲಂಚವನ್ನು ಕೇಳುತ್ತಾರೋ ಅವರಿಗೆ ವೈತರಣಿಯನ್ನು ನರಕಕ್ಕೆ ಹಾಕ್ತಾರೆ. ವೈತರಣಿ ನರಕ ಅಂದ್ರೆ ಲಂಚ ಅಂಬೋದು ಬರೀ ಜನ ಖುಷಿಯಾಗುತ್ತೆ, ಓ ಭಾಗವತ ಕಾಲದಲ್ಲಿ ಇತ್ತು ಬಿಡಿ ಪರವಾಗಿಲ್ಲ ಅಂತೆ. ಭಾಗವತ ಕಾಲಕ್ಕೆ ಇತ್ತಂತೆ ನಮ್ಮದೇನು ಬಹ ಅಂತ ತಿಳ್ಕೊಂಡ್ಬಿಡ್ತಾರೆ. ಎಚ್ಚರ ಶಿಕ್ಷನೂ ಇತ್ತು, ಮರಿಬಾರ್ದು ಅಷ್ಟೇನೆ. ಬರೀ ನರಕ ಇತ್ತು ಅಲ್ಲ, ಶಿಕ್ಷನೂ ಇತ್ತು. ಎಂಥ ನರಕ ಅದು! ರಾಜಪುರುಷರಾಗಿ ಸಂಬಳ ಕೊಡೋದೇ ಅದಕ್ಕೆ, ಅವರಿಗೆ ಆ ಸಂಬಳ ಬೇಡ ಅಂತ ಅವರಿಗೆ ಜನಗಳಿಂದ ಕಿತ್ಕೊಳ್ತಾರೆ. ಜನಗಳ ರಕ್ತವನ್ನು ಇಲ್ಲಿ ಹೇರ್ತಾರಲ್ಲ, ವೈತರಣೆ ರಕ್ತದ ಮಡುವುದು, ರಕ್ತದ ಸಾವಿರಾರು ಕಿಲೋಮೀಟರ್ಗಳ ಒಂದು ದೊಡ್ಡ ನದಿ ಅದರಲ್ಲಿ ಬಿಸಾಕಿಬಿಡ್ತಾರಂತೆ. ರಕ್ತ ಕೀಬುಗಳ ಮಾಂಸಗಳ ಮಧ್ಯೆ ಬದುಕಬೇಕು, ಅವನು ಬೇರೆ ದಾರಿನೇ ಇಲ್ಲ. ಸಂಬಂಧ ಏನು ಗೊತ್ತೇನು? ಇವ್ರು ಲಂಚ ತಗೋಬೇಕಾದ್ರೆ ಅವರೇನು ಕಷ್ಟಪಟ್ಟ ಸಂಪಾದನೆ ಕೊಡ್ತಾರೆ. ಪಾಪ ರಕ್ತ ಸುರಿಸಿ ಬೆವರು ಸುರಿಸಿದ್ದು ಅಂದ್ರೆ ರಕ್ತ ಇದ್ದಾಗ ಲೆಕ್ಕ. ಆ ರಕ್ತ ಹಿರಿಯಿರ್ತಾನೆ, ರಕ್ತದ ಮಣದಲ್ಲಿ ಹಾಕ್ತಾರಷ್ಟೇ. ಆದ್ರಿಂದ ಲಂಚವನ್ನು ತಗೊಳ್ಬಾರದು ಅನ್ನೋ ಎಚ್ಚರಿಕೆಯನ್ನು ಭಾಗವತ ಪುರಾಣ ಕೊಡ್ತಾ ಇದೆ. ಅದು ಭಾಗವತ ಪುರಾಣ ಈ ಆಂಟಿ ಕರಪ್ಷನ್ ಡ್ರೈವ್ ಅನ್ನು ಹೇಗೆ ಮಾಡಿದೆ ನೋಡಬೇಕಾದ. ಲಂಚದ ಪ್ರತಿರೋಧವನ್ನು ಮಾಡತಕ್ಕಂಥ ವ್ಯವಸ್ಥೆ ಮಾಡಿದ್ದಾರೆ. ಯಾವ ಲಂಚ ಕೊಡೋನು ಕೂಡ ದೀರ್ಘಾಯುಷ್ಮಾನ್ ಭಾವ ಅಂತ ಕೊಡೋದಿಲ್ಲ, ವಂಶಾಭಿವೃದ್ಧಿ ಆಗಲಿ ಅಂತ ಕೊಡೋದಿಲ್ಲ, ಮಗನೇ ಹಾಳಾಗೋಗು ಅಂತಾನೆ ಕೊಡ್ತಾನೆ. ನಿನ್ನ ವಂಶ ನಿರ್ವಂಶ ಆಗಲಿ ಅಂತಾನೆ ಕೊಡ್ತಾನೆ. ಅವ್ರ ಗತಿ ಏನಾಗುತ್ತೆ? ಎಷ್ಟನ ಶಾಪ ಹಾಕಿರ್ತಾರೆ, ಬದುಕ್ತಾನೆ ಲೆಕ್ಕ ಹಾಕಿ ಅದನ್ನ. ಇವತ್ತು ಇದನ್ನು ಟೆಕ್ಸ್ಟ್ ಬುಕ್ ಮಾಡಿದ್ರೆ ಮನುಷ್ಯ ಬದುಕು ಹೋಗ್ತಾನೆ. ಮುಸರ್ದು ಭಾಗವತ ಪ್ರವಚನ ಧಾರವಾಡದಾಗೂ ಮಿನಿಸ್ಟರ್ ಬಂದಿದ್ರೆ ಅಲ್ಲಿಗೆ ಪೂರ್ತಿ ಭಾಗವತ, ಅವ್ರ ಪುಣ್ಯ ಪಾಪ ನರಕದೊಳನೆ ಬಂದ್ಬಿಟ್ಟಿತ್ತು. ಅವತ್ತಿನ ದಿವಸ ಪೂರ್ತಿ ಮುಗಿದ ಮೇಲೆ ಬಂದ್ರು, ಮಧ್ಯೆ ಎದ್ದೋಗ್ತಿರೋದಿಲ್ಲ, ಇಲ್ಲ ಎದ್ದೋಗೋದಲ್ಲ ಪೂರ್ತಿ ಕೂರ್ತಿರ್ತೀರಿ ಅಂತ ಹೇಳಿದ್ರು. ಕೂತ ಮೇಲೆ ಬಂದ್ರು, ಆಚಾರ್ಯರೇ ಈ ಭಾಗವತ ಪ್ರವಚನ ವಿಧಾನಸೌಧದಲ್ಲಿ ಆಗಬೇಕು ಅಂತ ಹೇಳಿದ್ರು. ಪಾಪ, ಅಥವಾ ಪಾರ್ಲಿಮೆಂಟ್ ನಲ್ಲಿ ಆಗಬೇಕು, ಆಗ ನಮಗೆ ಎಚ್ಚರಿಕೆ ಬರುತ್ತೆ ಅಂತ ಹೇಳಿದ್ರು. ಆಶ್ಚರ್ಯ, ಆ ಮಿನಿಸ್ಟರ್ ಇವತ್ತು ಕೂಡ ಕೆಟ್ಟದ್ರು ಬಂದಿಲ್ಲ. ಅದು ಭಾಗವತ ಕೇಳಿದ್ರು, ಇವತ್ತು ಕೂಡ ಯಾವ್ದು ಲಂಚ ಕೇಸು ಅದ್ರ ಮೇಲೆ ಬಂದಿಲ್ಲ. ಅಂದ್ರೆ ಒಂದ್ಸರ್ತಿ ಭಾಗವತಕ್ಕೆ ಇಂಪ್ಯಾಕ್ಟ್ ಆಗಿರುತ್ತೆ ಅಂದ್ರೆ ಮನುಷ್ಯನಿಗೆ ಒಳಗೆ ರೈಟ್ ಮಾಡುತ್ತದೆ. ಯಾವ ಕಾನೂನು ಮಾಡದ ಕೆಲಸವನ್ನ ಭಾಗವತ ಮಾಡುತ್ತದೆ, ಕಾನೂನು ಹೊರಗಿನಿಂದ ಮಾಡುತ್ತದೆ, ಭಾಗವತ ಒಳಗಿನಿಂದ ಮಾಡುತ್ತಾ. ಅದರಿಂದಾಗಿನೇ ಅದ್ರ ವ್ಯವಸ್ಥೆನೇ ಬೇರೆ. ಒಂದು ಸರ್ತಿ ಭಾಗವತ ಅದ್ರಲ್ಲಿ ಕೇಳಿಬಿಟ್ರು ಅಂತ ಕೇಳಿದ್ರೆ ಕಂಡವರು ಕೇಳು, ನಮ್ಮ ಮಕ್ಕಳು ಕೇಳಲಿ ಕೊನೆ ಪಕ್ಷ. ಆಗ ಈ ಸಮಾಜ ಉದ್ದಾರ ಆಗೋದಿಲ್ಲ, ಅದರಿಂದ ವ್ಯವಸ್ಥೆನೇ ಇಲ್ಲ, ಮಕ್ಕಳಿಗೆ ಟೈಮೇ ಇಲ್ಲ ಅಂತ ತಿಳ್ಕೊಂಡ್ಬಿಟ್ಟಿರ್ತ. ಜೀವ ಒಂದು ಸರ್ತಿ ಭಾಗವತ ಕೇಳಿಸ್ಬಾರ್ದ ಕೊನೆ ಪಕ್ಷ. ದಿವಸ ಕೇಳೋದು ಬೇಕಾಗಿಲ್ಲ, ರಜದಲ್ಲಿ ಬೇಸಿಗೆ ರಜದಲ್ಲಿ ಒಂದ್ಸರ್ತಿ ಕೇಳಿಸಿ, ಹೈಸ್ಕೂಲ್ ಸ್ಟೂಡೆಂಟ್ಸ್ ಕೇಳಿಸಿ, ಕಾಲೇಜ್ ವಿದ್ಯಾರ್ಥಿ ಕೇಳಿಸಿ. ಒಂದು ವಾರ ಕೇಳಿ ಏನಾರು ಕೊಡ್ತೀರಿ ಅಂತ ಹೇಳಿಬಿಡಿ. ಏನ್ ಕೊಟ್ರು ಮಗನೇ ಕೊಡ್ತೀರಿ, ಬೇರೆ ಯಾರು ಕೊಡೋದಿಲ್ವಲ್ಲ ಮುಂದೆ. ಹಾಗೆ ಆಸ್ತಿನ ಕೊಡ್ತೀರಿ, ಈಗ ಕೊಡಬಾರದು. ಭಾಗವತ ಕೇಳಿಸಿ ಕೊಟ್ಬಿಡಿ ಅಷ್ಟೇ. ಅವ್ರು ಕೇಳಿದ ಅಂದ್ರೆ ಮರ್ತು ಬಿಡಲಿ, ಯೋಚನೆ ಇಲ್ಲ, ಒಳ್ಳೆ ಕೆಲಸ ಮಾಡ್ತಾ ಇರುತ್ತೆ. ಆ ಕೆಲಸದಿಂದ ಕೆಟ್ಟ ಬುದ್ಧಿ ಬರೋ ಚಾನ್ಸಸ್ಸೇ ಇಲ್ಲ. ಚಿಕ್ಕ ಪೋಲಿಯೋ ಡ್ರಾಪ್ಸ್ ಹಾಕ್ತಾರೆ, ಹೇಗೆ ಕೆಲಸ ಮಾಡುತ್ತೆ ನೋಡಿ. ತಗೊಳ್ಳೋ ಹುಡುಗರಿಗೆ ಗೊತ್ತಾ, ಕೂಸ್ಗೇನಾದ್ರು ಗೊತ್ತಾ ಅದಕ್ಕೆ ಏನಾಗುತ್ತೆ ಅಂತ ಹೇಳಿ. ಅದು ಎಷ್ಟು ಕೆಲಸ ಮಾಡುತ್ತೆ, ಜೀವನ ಪೂರ್ತಿ ಅಂಗವಿಕಲನ ಆಗದಂತೆ ನೋಡ್ಕೊಳ್ಳುತ್ತೆ. ಅವತ್ತು ಕೊಟ್ಟ ಪೋಲಿಯೋ ಡ್ರಾಪ್ಸ್ ಅವನನ್ನು ಕಾಪಾಡುತ್ತೆ. ಪೋಲಿಯೋ ಡ್ರಾಪ್ಸೇ ಕಾಪಾಡೋದಾದ್ರೆ ಭಾಗವತದ ಡ್ರಾಪ್ಸ್ ಕಾಪಾಡೋದಿಲ್ಲ ಮನುಷ್ಯನನ್ನ. ಅದಕ್ಕೆ ಭಾಗವತಾಮೃತ ಅಂತ ಕರೆದಿದ್ದಾರೆ. ಪಿಬತ ಭಾಗವತಂ ರಸಮಾಲಯಂ. ಮಕ್ಕಳಿಗೆ ಗೊತ್ತಾಗೋದಿಲ್ಲ, ಮಗು ಬಂದು ನಾನು ಪೋಲಿಯೋ ಡ್ರಾಪ್ಸ್ ಹಾಕಿದ್ರೆ ಕೇಳುತ್ತಾ? ತಂದೆ ತಾಯಿ ಮಾಡಬೇಕಾದ ಕೆಲಸ. ಯಾವ ಮಗನು ಬಂದು ಅಪ್ಪ ಭಾಗವತ ಹೇಳಿಸೋ ಅಂತ ಕೇಳೋದಿಲ್ಲ, ತಂದೆ ತಾಯಿ ಮಾಡಬೇಕಾದ ಕೆಲಸ. ಗುರುರ್ನ ಸಸ್ಯಾತ್, ಸ್ವಜನೋನ ಸಸ್ಯಾತ್, ಪಿತಾರ ಸಸ್ಯಾತ್, ಜನನೀನ ಸಸ್ಯಾತ್, ದೈವಂನ ತತ್ಸ್ಯಾತ್, ನಪತಿಶ್ಚ ಸಸ್ಯಾತ್, ನಮೋಚೇದ್ಯ ಸಮುಪೇತ ಮೃತ್ಯುಂ.
ನಿಮ್ಮ ಹುಡುಗನ 15 ವರ್ಷ ಆಗಿದೆ, ಇನ್ನೂ ಪೋಲಿಯೋ ಡ್ರಾಪ್ಸ್ ಹಾಕ್ಸಿಲ್ವಾ, ಎಂತ ಅಪ್ಪರೇನು ಅಂತ ಕೇಳ್ತಾರೆ. ಎಂಥ ತಾಯಿ ನೀವು, ಮಗನಿಗೆ ಡ್ರಾಪ್ಸೇ ಹಾಕ್ಸಿಲ್ವಾ, ಟ್ರಿಪಲ್ ಆಂಟಿಜನ್ ಕೊಟ್ಟಿಲ್ವಾ ಅಂತ ಕೇಳ್ತಾರೆ. ಆದ್ರೆ ಭಾಗವತ ಹೇಳಿಸಿಲ್ಲ ಅಂತ ಕೇಳೋದೇ ಇಲ್ಲ, ಬಹಳ ಆಶ್ಚರ್ಯ ಅಂತ ಕೇಳಿದೆ. ನಿಮ್ಮ ಹುಡುಗನ ಮುಂಜಿಯಾಗಿ ನೀನು ಭಾಗವತನೇ ಹೇಳಿಸಿಲ್ವಾ, ಏನು ಅನ್ಯಾಯ, ಮೊದಲು ಹೇಳಿಸಿ ಅಂತ ಕೇಳಬೇಕು. ಇವತ್ತು ನಾವು ಎಚ್ಚರಿಕೆ ಕೊಡದೆ ಹೋದರೆ ಹಾಳಾಗೋದು ಒಬ್ಬಿಬ್ಬರಲ್ಲ, ಇಡೀ ಸಮಾಜನೇ ಹಾಳಾಗತ್ತೆ. ಭಾಗವತ ಪುರಾಣ ಏನೋ ಹೇಳೋದಿಲ್ಲ, ನಿತ್ಯ ಜೀವನಕ್ಕೆ ಬೇಕಾದನ್ನು ಹೇಳುತ್ತೆ, ಪರಿಶುದ್ಧವಾದ ಜೀವನದ ಬಗ್ಗೆ ಎಚ್ಚರಿಕೆ ಕೊಡುತ್ತೆ. ಆ ಒಂದು ನಮ್ಮ ತಲೆಯಲ್ಲಿ ಬಂತು ಅಂದರೆ ಆಲ್ ಪ್ರೂಫ್ ಆಗ್ತಾನೆ ಮನುಷ್ಯ, ಸುಖವಾಗಿ ಬದುಕ್ತಾನೆ. ಆ ಎಚ್ಚರ ನಮಗೆ ಬೇಕು. ಭಾಗವತ ಎಂಥ ವಿಚಿತ್ರ ಗ್ರಂಥ ಅಂದರೆ 7 ದಿವಸ ಕೇಳಿಬಿಡಿ ಅಂತ ಹೇಳ್ತಾರೆ, ಬಹಳ ಆಶ್ಚರ್ಯ. ಸಪ್ತಾಹ ಸಾಕು, 7 ದಿವಸಕ್ಕೆ ಮನುಷ್ಯ ಏನೂ ಅವನಕ್ಕೆ ಬರೋದಿಲ್ಲ, ಆದರೆ ಭಾಗವತ ಕೇಳಿ ಸಜ್ಜನಾಗ್ತಾನೆ. ಇದು ಭಾಗವತದ ಮ್ಯಾಜಿಕ್. ಭಾಗವತದ ಮಂತ್ರದಂಡ ಅಂದ್ರೆ ಅದೇನೆ, ಮಂತ್ರಶಕ್ತಿ ಅಂದ್ರೆ ಅದೇನೆ, ಅದು ಕಷ್ಟಪಡಬೇಕು ನಾವು. ಮುಂದೆ ಯಾರು ಶೌಚಾಚಾರ ವಿವರ್ಜಿತಾಹ, ಮಡಿಮೇಲಿಗೆ ಯಾರು ಮಾಡೋದಿಲ್ವಲ್ಲ ಅವ್ರಿಗೆ ನರಕ ಇದೆಯಂತೆ. ಇವತ್ತು ಯಾರು ಮಾಡೋದಿಲ್ಲ ಅಂತ ಕೇಳಿಬೇಡಿ, ಅನೌನ್ಸ್ ಮಾಡ್ತಾರೆ, ನಮ್ಮಲ್ಲಂತೂ ಮಡಿಮೇಲಿಗೆ ಇಲ್ಲೇ ಇಲ್ಲಪ್ಪ ಅಂತ ಹೇಳ್ಬಿಡ್ತಾರೆ. ಮುಗಿದೋಯ್ತು ಕತೆ, ನೀವು ಪೂಯೋದ ನರಕ ಕಾದಿದೆಯಪ್ಪ ಅಂತ ಹೇಳಿದ್ರೆ ಮುಗಿತಷ್ಟೆ. ಪೂಯೋದ ಅಂತ ಒಂದು ನರಕ, ಅದು ಕೀವಿನ ಸಮುದ್ರ ಅಂತ, ಅದ್ರಲ್ಲಿ ಬಿಸಾಡಿಬಿಡ್ತಾರೆ. ಕೀವಿನ ಸಮುದ್ರ, ಕೈಕಾ ತೊಳೆ ಅಭ್ಯಾಸ ಇಲ್ಲ ಜನಗಳಿಗೆ. ಇವತ್ತಿನ ದಿವಸ ಮನೆ ಬಂದ್ರೆ ಗಾಬರಿ ಆಗಿಬಿಡುತ್ತೆ, ಶೂಸ್ ಬಿಚ್ಚಿರ್ತಾರೆ ಹಾಗೆ ಬರ್ತಾರೆ, ಸರ್ವಮೂಲ ಪುಸ್ತಕ ಕೊಡಿ ಅಂತ ಬರ್ತಾರೆ. ಹ್ಯಾಕ್ ಕೊಡೋದು ಅವ್ರ ಕೈಗೆ, ಶೂಸ್ ಹಾಗೆ ಬಿಚ್ಚಿರ್ತಾರೆ, ಹ್ಯಾಕ್ ಸರ್ವಮೂಲ ಕೊಡೋದು, ಹ್ಯಾಕ್ ಭಾಗವತ ಪುಸ್ತಕ ಕೊಡೋದು, ಯೋಚನೆ ಮಾಡಿ. ಇಲ್ಲ ಅಂತ ಹೇಳ್ಬೇಕಾಗತ್ತೆ ಅಷ್ಟೇ, ಬೇರೆ ದಾರಿನೇ ಇಲ್ಲ. ಅವ್ರ ಕಡೆ ಮುಟ್ಸಕ್ಕಾಗತ್ತ ಅದನ್ನ? ಎಷ್ಟು ಕಡೆ ಓಡಾಡಿರ್ತಾನೆ ಮನುಷ್ಯ, ಇಷ್ಟು ಸೈನ್ಸ್ ಓದಿರ್ತಾನೆ, ಇಷ್ಟು ಧ್ಯಾನ ಬೇಡ. ಕೊನೆ ಪಕ್ಷ ಈ ಹಳ್ಳಿ ಅಜ್ಜೇರಿ ಕೆಲಸ ಮಾಡ್ತಿರ್ಲಿಲ್ಲ, ಹಳ್ಳಿ ಮುದುಕೇರಿ ಕೆಲಸ ಮಾಡ್ತಿರ್ಲಿಲ್ಲ, ಇವತ್ತು ಎಜುಕೇಟೆಡ್ ಸಲ ಎಂತ ಕೆಲಸ ಮಾಡ್ತಾರೆ. ಶೌಚಾಚಾರ ವಿವರ್ಜಿತಾಹ, ಅವರಿಗೆ ಸಿಗ್ತಕ್ಕಂಥ ನರಕ ಪೂಯೋದ. ಪೂಯೋದ ಕೀವಿನ ಸಮುದ್ರದಲ್ಲಿ ಬಿಸಾಕಿ ಬಿಡ್ತಾರೆ, ಅವನಿಗೆ ಆಗ ಹಿಂಸೆಯನ್ನು ಇಮ್ಯಾಜಿನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕೀವಿನ ಸಮುದ್ರ ಅಂದ್ರೆ ಯೋಚನೆ ಮಾಡಿ ಹೇಗಿರಬಹುದು ಲೋಕ ಅಂದ್ರೆ, ಮಡಿಮೈಲಿಗೆಯನ್ನು ಮಾಡಲೇಬೇಕು ಅಂತ ಅರ್ಥ. ಮಡಿಮೈಲಿಗೆ ಅಂದ್ರೆ ಏನು ಅಲ್ಲ, ಶುದ್ಧಿ ಅಂತ ಅಷ್ಟೇ ಅರ್ಥ. ಅದು ಗಾಬರಿ ಆಗೋ ಪ್ರಸಂಗ ಅಲ್ಲ, ಅದು ಶುದ್ಧಿ. ಅದು ಯಾವುದೇ ಬಯಲಿಗೆ ಸಂಪರ್ಕ ಆಗಬಾರ್ದು. ಎಷ್ಟು ಎಚ್ಚರ ಇತ್ತು ಗೊತ್ತಾ, ಹಿಂದಿನ ಕಾಲಕ್ಕೆ ನಮ್ಮ ತಾಯಿಯವರೆಲ್ಲ 1 ಕಿಲೋಮೀಟರ್ ದೂರದಿಂದ ಮಡಿ ನೀರು ತರಬೇಕಾಯ್ತು. 1 ಕಿಲೋಮೀಟರ್ ದೂರದಿಂದ ಮನೆ ಟ್ಯಾಪ್ ತೀರಿಸಿದ್ರೆ ಬರೋದಲ್ಲ, ಅವ್ರ ಮನೆ ಬಂದು ಇನ್ನೇನು ಹೊರಗೆ ಕಾಲಿಡಬೇಕು ಒಳಗಡೆಗೆ, ಅಕಸ್ಮಾತ್ ದಾರ ತೊಳೆದು ಬಿಟ್ರೆ ಎಲ್ಲ ನೀರು ಕೇಳಿ ಮತ್ತೆ ಅಷ್ಟು ದೂರ ಹೋಗ್ತಿದ್ರು. ಅವ್ರು ಆ ರೀತಿ ಬದುಕಿದ್ರು ಅಂತ ಇವತ್ತು ನಾವು ಬದುಕ್ತಾ ಇದ್ದೇವೆ ಅಷ್ಟೇ. ಅವ್ರು ಯಾರು 20 ಗಂಟೆ ಬದುಕಿದ್ರೆ ಮುಂದೆ ಜನಗನೇ ಉಳಿಯೋದಿಲ್ಲ. ಫಸ್ಟ್ ಸಿಕ್ಕಲ್ಲಿ ತಿಂದು ಸಿಕ್ಕಲ್ಲಿ ಕುಡಿದು ಬದುಕಿ ಮನುಷ್ಯ ಹೇಗಿರ್ತಾನೆ? ಅಷ್ಟು ಕಷ್ಟಪಟ್ಟು, ಅದು ಬದು ಭಯಂಕರ ಬಿಸಿಲಿನ ಕಾಲ, 12 ಗಂಟೆ ಹೊತ್ತಿನಲ್ಲಿ ಧೈರ್ಯ ಚೆಲ್ತಿದ್ರೆ ಯಾಕೆ ದೇವ್ರಿ ಮಡಿ ಬರೋ ಮೈಲಿಗೆ ಆಗಬಾರದು. ಈ ಒಂದು ಕಾನ್ಸೆಪ್ಟ್ ಇಡೀ ಸಮಾಜನ ಉದ್ಧರಿಸಿ ಬಿಡುತ್ತೆ. ಆ ಮನೆಯಲ್ಲಿ ಕೊಳಕಿನ ಹೆಸರೇ ಇರಬಾರದು. ಇಂಥ ಸಂಸ್ಕೃತಿ ಕೊಡ್ತಕ್ಕಂಥ ಜನ ಸಿಗೋದು ಭಾರಿ ಕಷ್ಟ. ಆಗ ನಿಮ್ಮ ಮಡಿ ಶಬ್ದದ ಅರ್ಥ ಪರಿಶುದ್ಧಿ ಅಂತ ಅರ್ಥ. ನಮ್ಮ ಜನಕ್ಕೆ ಯಾತಕ್ಕೆ ಮಡಿ ಬಗ್ಗೆ ಗೌರವ ಇಲ್ಲ ಅಂತ ಕೇಳಿದ್ರೆ, ಆ ಮಡಿ ಪಂಚೆ ಅಂತ ಕೇಳಿದ್ರೆ ಗಾಬರಿ ಆಗಿಬಿಡುತ್ತೆ ಇವ್ರಿಗೆ. ಆದ್ರೆ ಇರೋ ಹೊಲಸನ್ನು ನೋಡಿಬಿಟ್ರೆ ಇಮ್ಯಾಜಿನ್ ಮಾಡಕ್ ಸಾಧ್ಯ ಇಲ್ಲ. ಕೆದರಂತೂ ಗುಲ್ಬರ್ಗ ಕಡೆಗೆ ಅದರಲ್ಲಿ ಶ್ರೀಕಂಠ ಮಾಡ್ತಾರೆ, ಯೋಚನೆ ಮಾಡಿ, ತಲೆ ಕೆಟ್ಟ ಹೋಗ್ಬಿಡುತ್ತೆ ನಿಮಗೆ. ಅದು ಕಟ್ಟಿಟ್ಬಿಡ್ತಾರೆ ಬಸರಾಕಿ, ಎಲ್ಲಾ ಕೊಡಿನೂ ಸೇರಿರ್ಬೇಕು ಅದರೊಳಗೆ. ಅಂದ್ರೆ ಜನ ಕಾನ್ಸೆಪ್ಟೇ ಗೊತ್ತಿಲ್ಲ ಅದೆಲ್ಲ ಕೂಡ. ಎಲ್ಲರೂ ಮಾಡ್ತಾರೆ ಅಂತ ಹೇಳ್ತಾ ಇಲ್ಲ ಮಧ್ಯಾಹ್ನ. ಆ ತಿಳುವಳಿಕೆಯಲ್ಲಿ ಜನ ಹಂಗೆ ಮಾಡ್ತಾರೆ. ಕೆಲವರು ಅಂದ್ರೆ ಎಷ್ಟು ಶುದ್ಧ ಇರಬೇಕು, ಎಷ್ಟು ಯಾವ ಕಾಲಕ್ಕೆ ಹೋಗದಿರ್ತಾರೋ ದೇವರಿಗೆ ಗತಿ ಅದು ಅಂತ. ಅದನ್ನ ನೋಡಿ ಜನ ಏನ್ ತಿಳ್ಕೊಂಡ್ಬಿಡ್ತಾರೆ, ಮಡಿ ಮಾಡಬಾರ್ದು ಅಂತ ತಿಳ್ಕೊಂಡ್ಬಿಡ್ತಾರೆ. ಅದು ಮಡಿಯಲ್ಲ, ಅವ್ರು ಹೇಳಬೇಕು ಮಡಿ ಒಳ್ಳೇದು, ನೀವು ಸರಿ ಮಡಿ ಮಾಡ್ತಾ ಇಲ್ಲ ಅಂತ ಹೇಳಬೇಕು. ಅದು ಸರಿಯಾದದ್ದು. ಎಲ್ಲೋ ಹೋಗಿ ಬರ್ತಾರೆ, ಮಕ್ಕಳ ಎತ್ತಿರೋದ್ರ ಬಾಯಲ್ಲಿ ಕೈ ಇಡ್ತಾರೆ, ಮಗು ಹೇಗೆ ಬದುಕಬೇಕು ಲೆಕ್ಕ ಹಾಕಿ. ಕಣ್ಣು ಕಡಿ ತಿಂದು ಬರ್ತಾನ, ಕೊಳಕ ಕೈಯನ್ನು ಬಾಯಲ್ಲಿಟ್ಟರೆ ಆ ಮಗುವಿನ ಹೇಗೆ ಆರೋಗ್ಯ ಸರಿ ಇರಬೇಕು? ಐಸಿ ರೂಮ್ಗೆ ಹೋಗಿ ಬಿಡ್ತಾರೆ, ಹಾಗೆಲ್ಲ ಬಿಡೋದಿಲ್ಲ. ಇವನಿಂದ ರೋಗಿ ಹಾಳಾಗಬಾರದು ಅಂತ ಇರ್ತಾರೆ. ಐಸಿ ರೂಮ್ಗೆ ಎಷ್ಟು ಮಡಿ ಇರ್ತಾರೆ, ಮನೆ ಅಷ್ಟು ಮಡಿ ಇರಬಾರ್ದ. ಕೊನೆ ಪಕ್ಷ ಎಷ್ಟು ಎಚ್ಚರಿಕೆ ವಹಿಸಬೇಕು. ಇನ್ನೂ ಕೆಲವರು ಇನ್ನೂ ಮಾತನ್ನು ಹೇಳ್ತಾರೆ, ಯಾವನು ನಿಷ್ಕಾರಣವಾಗಿ ಪಶುಬಲಿ ಕೊಟ್ಟು ಯಜ್ಞವನ್ನು ಮಾಡ್ತಾನೆ. ಭಾಗವತ ಪುರಾಣ ಇವತ್ತು ದಿವಸ ಪೇಪರಲ್ಲಿ ಬರ್ತಾನೆ ಇರುತ್ತೆ, ಅಲ್ಲಿ ಕೋಣ ಕೊಡೋದು, ಇಲ್ಲಿ ಸಾವಿರಾರು ಕೋಣ ಹೊಡೆದಾಕ್ತಾರೆ, ಕುರಿಗಳನ್ನು ಕತ್ತರಿಸಿ ಕತ್ತರಿಸಿ ಬಿಸಾಕ್ತಾರೆ. ಆ ಕೋಳಿಗಳಂತೂ ನೋಡಬೇಕು, ವಜ್ರ ರಾಶಿ ಹಾಕಿಬಿಟ್ಟಿರ್ತಾರೆ, ಒದಾಡ್ತಿರುತ್ತೆ ಪಾಪ. ಇವನೇನು ಚಕ್ ಅಂತ ಕೊಯ್ಯೋದು ಹಾಕೋದು, ಸೌತೆಗಾಯಿಸದೆ ಹೆಚ್ಚೆಚ್ಚು ವಯಸ್ಸಿ ಹಾಕ್ತಿರ್ತಾರೆ. ಆ ದೃಶ್ಯ ಕಂಡ್ರೆ ಎಷ್ಟು ದುಃಖ ಆಗುತ್ತಾಗ. ಭಾಗವತ ಪುರಾಣ ಹೇಳುತ್ತೆ, ಆ ರೀತಿ ಮಾಡಿದವರನ್ನ ಯಮದೇವರ 720 ನಾಯಿಗಳ ಕೈಲಿ ಕಚ್ಚಿಸ್ತಾರಂತೆ. 720 ನಾಯಿಗಳು ಯಮದೇವರ ನಾಯಿಗಳು ನೋಡಿ, ಕಾರ್ಪೊರೇಷನ್ ನಾಯಿಗಳ ಬಗ್ಗೆ ಎಷ್ಟು ಗಲಾಟೆ ನಡೀತಿದೆ ಈಗಾಗಲೇನೆ. ಆ ಬಡಕಲ್ ನಾಯಿಗಳು ಆ ಪಕ್ಕದ ಬೀದಿಯಲ್ಲಿ ಬೊಗಳಿದ್ರೆ ಇವ್ರು ತಾಡ ಹೋದಾಗಿರುತ್ತೆ ಆಗಲೇನೆ. ಯಮದೇವರ ನಾಯಿಗಳು ಯಾವ ಬೇಟೆ ನಾಯಿ ಅದ್ರ ಮುಂದೆ ಅಲ್ಲ, ಆ 24 ಸಾವಿರ ಕಚ್ಚುತ್ತಂತ ಅವನನ್ನು ಎಚ್ಚರಿಕೆಯಿಂದ ಇರಬೇಕು. ಭಾಗವತ ಪುರಾಣ ಓದಿದಾಗ ಜಗತ್ತಿನ ನಾಗರಿಕವಾದ ವಾತಾವರಣ ಬರ್ತದಾಗ. ಪಶು ಬಲಿ ಮೊದಲಾದ ಯಾವ ಬಲಿಯನ್ನು ಕೂಡ ಕೊಡಬಾರದು. ಇದು ಅದಕ್ಕೆ ಕಲಿಯುಗದಲ್ಲಿ ಬ್ಯಾನ್ ಮಾಡಿಬಿಟ್ಟಿದ್ದಾರೆ. ಅಶ್ವಮೇಧ ಆದಿ ಯಾಗಗಳನ್ನೇ ಮಾಡೋ ಹಾಗಿಲ್ಲ, ವಿವೇಕ ಇಲ್ಲದೆ ಮಾಡ್ತಾರೆ. ಅದರಿಂದಾಗಿ ಅವ್ರು ಮಾಡ್ತಾರೆ ನಾವು ಮಾಡ್ತೀವಿ ಅಂತ ಕೂಡ ಹೇಳಾಗಿಲ್ಲ. ಎಚ್ಚರಿಕೆಯಿಂದ ಬದುಕಲಿಕ್ಕೆ ಭಾಗವತ ಹೇಳ್ತಾ ಇದೆ. ಯಾರು ಸುಳ್ಳು ಸಾಕ್ಷಿ ಹೇಳ್ತಾರಲ್ಲ ಅವ್ರಿಗೆ ಅವೀಚೆ ಅಂತ ಒಂದು ನರಕ. ಸುಳ್ಳು ಸಾಕ್ಷಿ ಹೇಳೋರಿಗೆ ಇವತ್ತಂತೂ ಕೆಲ ರೆಡಿ ಆಗಿ ಕೂತಿರ್ತಾರೆ, ದುಡ್ಡು ಇಷ್ಟು ದುಡ್ಡಿಗೆ ಸಾಕ್ಷಿ ಹೇಳ್ತೇನೆ ಬೇಕಾದ್ರೆ ಅಂತ. ಅವ್ರು ಏನಾಗತ್ತೆ ಗೊತ್ತಿಲ್ಲ, ಇಲ್ಲಿ ಹಣಕಾಸು ಬರುತ್ತೆ, ಮುಂದೆ ಗತಿ ಏನು ಗೊತ್ತಾ, ಅವನ ಮೇಲಿಂದ ಬಿಸಾಕ್ತಾರಂತೆ. ಎಷ್ಟೋ ಕಿಲೋಮೀಟರ್ ಲೆಕ್ಕದಿಂದ ಎಸಿತಾರಂತೆ, ಅದ್ರ ಕೆಳಗೆ ಬರ್ತಾ ಬರ್ತಾ ಬಿಡ್ತಾ ಇರ್ತಾನೆ, ಎಲ್ಲ ನೀರ್ ಕಂಠ ಕಾಣುತ್ತೆ ಕೆಳಗೆ, ಆದ್ರೆ ನೀರಲ್ಲ ಅದು, ಹಾರ್ಡ್ ಸ್ಟೋನ್ ಅದು, ಬಿದ್ದಾಗ ಪೀಸ್ ಪೀಸ್ ಆಗಿ ಬಿಡ್ತಾರಂತೆ ಲೆಕ್ಕ ಹಾಕಿ ನೋಡಿ. ಅವೀಚಿ ಅಂದ್ರೆ ವಿಚಿತ್ರವಾದ ನರಕ, ಅಲ್ಲಿ ಬಿಸಾಕಿ ಬಿಟ್ಟು ಆ ಚಿತ್ರಹಿಂಸೆ ಮಾಡ್ತಾರೆ. ಅವೀಚಿ ನರಕಕ್ಕೆ ಯಾರೂ ಹೋಗ್ತಕ್ಕಂತ ಯೋಚನೆ ಮಾಡಬಾರದು, ಅದು ಭಯಾನಕವಾದ ನರಕ. ಮತ್ತೊಂದು ನರಕ ಕ್ಷಾರಕರ್ಧಮ ಅಂತ ಹೆಸರು, ಬಹಳ ವಿಚಿತ್ರ ನರಕ, ಕೆಲವು ಖುಷಿ ಕೊಡತಕ್ಕಂಥ ನರಕ ಅದು. ಯಾತಕ್ಕೆ ಗೊತ್ತಾ, ಅಲ್ಲಿ ಹೋಗೋರು ಬರೀ ಮಡಿವಂತರು ಮಾತ್ರ ಹೋಗ್ತಾರೆ, ಬಹಳ ಆಶ್ಚರ್ಯ. ಇಷ್ಟೊತ್ತು ಮೈಲಿಗರ ನರಕ ಕೇಳಿದ್ದೇವಲ್ಲ, ಮಡಿವಂತರು ಮಾತ್ರ ಹೋಗೋ ನರಕ, ನಮ್ಮ ಇದನ್ನ ಚಪ್ಪಾಳೆ ಹಾಕಿಬಿಡ್ತಾರಂತ. ಇವರು ಹೋಗ್ತಾರೆ, ಪಾಪಿಷ್ಟರು ಹೋಗ್ಲಿ ಬಿಡಿ ಅಂತ ಹೇಳಿಬಿಟ್ಟು ನಮ್ಮನ್ನು ಎಲ್ಲೆಲ್ಲ ಗಟ್ಟ ಹೊಡೆದ ಕಳಿಸಿರ್ತಾರೆ. ಇವರು ಹೋಗ್ತಾರ ಅಂತ ಖುಷಿ ಆಗುತ್ತೆ. ಮಡಿ ಮಾಡೋರೆ ಸಂಕಟ ಆಗುತ್ತೆ, ಏನ್ ಗತಿ ಇದು, ಮಡಿ ಮಾಡೋರು ನರಕ ಇದೆಯಾ ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ, ಮಡಿ ಮಾಡೋರು ಹೋಗೋದಿಲ್ಲ, ನನ್ನಷ್ಟು ಮಡಿ ಮಾಡೋದಿಲ್ಲ ಅಂತ ಹಾರಾಡ್ತಾರಲ್ಲ ಅವ್ರು ಹೋಗ್ತಾರೆ ಅಂತ ಹೇಳ್ತಾರೆ. ಇದು ನಮಗೆ ಬೇಕಾದ ಇವತ್ತಿನ ದಿವಸ ಇಂಥ ಜನ ಸಾಕಷ್ಟು ಜನ ಸಿಗ್ತಾರೆ. ಮಡಿ ಮಾಡೋದೇ ಕಷ್ಟ, ಮಾಡಿದರೆ ಅಹಂಕಾರದ ಒಂದು ಪರಮಾವಧಿ ಅಂತ ಹೇಳ್ತಾರೆ. ಆತ್ಮ ಸಂಭಾವಿತ ಸ್ತಬ್ಧ ಅಂತ ಹೇಳ್ತಾರಲ್ಲ, ನನ್ನ ಸಮಾನ ಮಡಿವಂತನೇ ಇಲ್ಲ, ನನ್ನ ಸಮೇತ ಜ್ಞಾನಿನೇ ಇಲ್ಲ ಅಂತ ಭಾವಿಸ್ತಾರಲ್ಲ, ಅವ್ರು ಹೋಗ್ತಕ್ಕಂಥ ನರಕ ಅದು. ಅಲ್ಲಿ ತಲೆ ಒಂದು ಏನ್ ಮಾಡಿ ತಲೆ ಕೆಳಗೆ ತೂಕ ಹಾಕಿಬಿಡ್ತಾರಂತ, ತಲೆ ಕೆಳಗೆ ತೂಕ ಹಾಕ್ತಾರಂತ ಅವರನ್ನು. ತುಂಬಾ ದಿನ ಅಂತವ್ರು ಸಿಗ್ತಾರೆ ನಮಗೆ, ಇನ್ನೊಬ್ಬರಿಗೆ ಅವಮಾನ ಮಾಡ್ತಾರೆ. ಅದು ಎಚ್ಚರಿಸಕ್ಕೆ ಪುರಂದರದಾಸರು ಹಾಡ್ತಾರೆ, ಮಡಿ 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 ಎಂದು ಮೂರ್ಮಾರು ಹಾರುತಿ ಅಂತ ಹೇಳ್ತಾರಲ್ಲ, ಅವ್ರು ಹೇಳಿದ ಮಾತು ಜನ ಅರ್ಥ ಮಾಡ್ಕೊಳ್ಳಿಲ್ಲ. ಪುರಂದರಾಸರ ಅಗೇನೆಸ್ಟ್ ಬಡಿ ಅಂತ ತಿಳ್ಕೊಂಡ್ಬಿಟ್ರು ಪಾಪ, ಪುರಂದಾಸರು ಮಡಿ ಕಂಡ್ರ ಆಗ್ತಿದ್ದಿಲ್ಲ, ಪುರಂದಾಸರು ಮಡಿ ಕಂಡ್ರ ಆಗ್ತಿದ್ದಿಲ್ಲ, ಮಡಿ ಹಾರಾಟ ಕಂಡ್ರ ಆಗ್ತಿದ್ದಿಲ್ಲ ಅವ್ರು. ಅವ್ರು ಮಡಿ ಮಾಡುವ ಬಗ್ಗೆ ಬೇರುಂಟು ಅಂತ ಅವ್ರು ಹೇಳಿದ್ರು. ಮಡಿ ಮಾಡುವ ಬಗ್ಗೆ ಬೇರುಂಟು, ಆದ್ರೆ ಬೇರೆ ಬೇರೆ, ಅವ್ರ ಬೇರು ಬೇರೇನೆ ಇದೆ, ಈ ಬೇರಲ್ಲ, ತಿಳ್ಕೊಂಡಿರೋ ಬೇರಲ್ಲ ಅಂತ ಅದಕ್ಕೆ ಅರ್ಥ ಹೇಳ್ತಾರೆ. ಇನ್ನೊಬ್ಬನ ಮನಸ್ಸನ್ನು ನೋಯಿಸಿದ್ದೀಯಲ್ಲ, ಅಷ್ಟು ಜನಗಳ ಮಡಿ ಕೆಟ್ಟದನ್ನ ಮಾಡೋದಿಲ್ಲ ಎತ್ಕೊಂಬೋಣ ಬರ್ತಾರೆ. ಅವನ್ ಬೈಬಾರದು, ಎಜುಕೇಟ್ ಮಾಡಬೇಕು ಅವರನ್ನ. ನೋಡು ಈ ಕೊಳಕ ಇರ್ತದೆ ಹೇಗಾಗುತ್ತೆ ಯೋಚನೆ ಮಾಡಪ್ಪ, ಹಾಗೆಲ್ಲ ಮಾಡಬಾರದು. ದೇವಸ್ಥಾನಕ್ಕೆ ಹೀಗೆ ಬರ್ತಾರ ಬರಬಾರದು. ಸ್ಕೂಲ್ ಯೂನಿಫಾರ್ಮ್ ಅಂತಿಲ್ವಾ, ದೇವಸ್ಥಾನಕ್ಕೆ ಯೂನಿಫಾರ್ಮ್ ಇದೆ, ಅವನಿಗೆ ಅರ್ಥ ಆಗುತ್ತೆ. ಏ ಗೆಟ್ ಔಟ್ ಅಂತ ಶುರು ಮಾಡಿಬಿಟ್ರೆ ಆಗ ಯಮದೇವರು ಕಮಿನ್ ಅಂತ ಅವ್ರು ಕರ್ಕೊಂಡು ಹೋಗ್ಬಿಡ್ತಾರೆ. ಇಲ್ಲಿ ಗೆಟ್ ಔಟ್ ಅವ್ರು ಕಮಿನ್ ಅಷ್ಟೇ ಇಲ್ಲಿ. ಅವನು ನೋಯಿಸಬಾರದು. ಶಾಸ್ತ್ರ ಇರೋದು ಎಜುಕೇಟ್ ಮಾಡಲಿಕ್ಕೆ ಹೊರತು ಶಿಕ್ಷೆ ಮಾಡೋ ಅಧಿಕಾರ ನಮ್ದಲ್ಲ, ಎಜುಕೇಟ್ ಮಾಡೋದಷ್ಟೇ ಇದೆ. ಇವತ್ತು ತುಂಬಾ ಜನ ಮಡಿ ಮಾಡಕ್ಕೆ ಇಷ್ಟಪಡ್ತಾರೆ, ಆಚರಣೆ ರೀತಿ ಕಂಡು ಅಸಹ್ಯ ಪಡ್ತಾರೆ. ಮಡಿ ಅಂದ್ರೆ ಅಸಹ್ಯ ಬರಬಾರದು, ಆಕರ್ಷಣೆ ಬರಬೇಕು. ಅದಕ್ಕೆ ಚಿಕ್ಕ ಮಕ್ಕಳು ಮುಟ್ಟಿಬಿಡ, ಪಾಪ ಚಿಕ್ಕ ಮಕ್ಳು ಏನ್ ಗೊತ್ತಿರುತ್ತೆ, 2-3 ವರ್ಷದ ಮಕ್ಕಳಿಗೆ ಮಡಿ ಇದ್ದವ್ರು ಮುಟ್ಟಿಬಿಡ್ತಾರೆ. ಅವ್ರು ಎಷ್ಟು ಸಿಟ್ಟು ಬರುತ್ತೆ ಗೊತ್ತಾ ಅವರಿಗೆ, ಮಗುನ ಹಾಕೊಂಡು ಬಾರಿಸ್ತಾರೆ, ಮಗು ಸಂಕಲ್ಪ ಮಾಡುತ್ತೆ ಜನ್ಮದಲ್ಲಿ ಮಡಿ ಮಾಡೋದಿಲ್ಲ ಅಂತ ಅವತ್ತೇ ತೀರ್ಮಾನ ಮಾಡಿಬಿಡುತ್ತ. ಅದ್ರ ಬದಲು ಸಮಾಧಾನ ಮಾಡಿ ಮತ್ತೆ ಇನ್ನೊಮ್ಮೆ ಸ್ನಾನ ಮಾಡ್ಕೊಂಡ್ಬಂದ್ರೆ ಮಗು ನೋಡುತ್ತ ಅದನ್ನ, ಅರೆ ಈ ಚಳಿ ಇನ್ನೊಮ್ಮೆ ಸ್ನಾನ ಮಾಡಿಬಿಟ್ರಲ್ಲ, ನನ್ ತಪ್ಪಿದು ಅಂತ ಯೋಚನೆ ಮಾಡುತ್ತ, ಅರ್ಥ ಮಾಡ ಇನ್ನೇನು ಮುಟ್ಟೋದಿಲ್ಲ, ಆ ತರ ಯೋಚನೆ ಮಾಡುತ್ತೆ. ಇವತ್ತು ಎಜುಕೇಶನ್ ಕಾನ್ಸೆಪ್ಟ್ ನಮ್ಮಲ್ಲಿ ಹೋಗಿಬಿಟ್ಟಿದೆ. ಇವತ್ತೆಲ್ಲ ಕಂಡೆಮ್ ಮಾಡೋ ಕಾನ್ಸೆಪ್ಟ್ ಬಂದಿದ್ರೆ ಜನ ಹೆದರ್ತಾರೆ. ಇವತ್ತು ಮಡಿ ಎಂಬುದು ಯಾರೋ ಮಾಡೋದಲ್ಲ, ಪ್ರತಿಯೊಬ್ಬರು ಮಾಡಬೇಕಾದದ್ದು. ನಮ್ಮ ಉದ್ದಾರಕ್ಕೆ ಮಾಡೋದಷ್ಟೇ, ಕಂಡವ್ರ ಉದ್ದಾರಕ್ಕಲ್ಲದು. ನಾವು ಸುಖವಾಗಿ ಬದುಕಬೇಕು, ನಮಗೆ ರೋಗ ಬರಬಾರದು, ನಮ್ಮಿಂದ ಇನ್ನೊಬ್ಬರು ರೋಗಿಗಳಾಗಬಾರದು ಅಂತ ಎಚ್ಚರಿಕೆ ಕೊಳ್ಳಕ್ಕೆ ಮಡಿ ಮಾಡಿದ್ದಾರೆ ಹೊರತು ಹಾರಾಟಕ್ಕೆ ಮಡಿ ಮಾಡಿಲ್ಲ. ಜನ ಅದನ್ನ ಆಭಾಸದ ಅನುಷ್ಠಾನದಿಂದಾಗಿ ನಗಿವು ಬರುತ್ತಿದೆ, ನನಗೆ ನಗಿವು ಬರುತ್ತಿದೆ ಆಗಿಬಿಟ್ಟಿದೆ. ಆಚಾರವಿಲ್ಲದ ನಾಲಿಗೆ, ನಿನ್ನ ನೀಚ ಬುದ್ಧಿಯ ಬಿಡು ಕಂಡ್ಯ ನಾಲಿಗೆ, ದಾಸರು ಕಂಡೆಮ್ ಮಾಡಿದಲ್ಲ ಇಂಥದ್ದನ್ನ. ಉದರ ವೈರಾಗ್ಯವಿದು, ನಮ್ಮ ಪದುಮನಾಭನಲ್ಲಿ ಲೇಶ ಭಕುತಿ ಇಲ್ಲ. ಎಷ್ಟು ವ್ಯಗ್ರವಾಗಿ ಉಗ್ರತೆಯಿಂದ ದಾಸರು ಹೇಳ್ತಾರೆ ಈ ಮಾತನ್ನ. ಅವ್ರ ಮನಸ್ಸಿಗೆ ಆದ ನೋವನ್ನು ಯೋಚನೆ ಮಾಡಬೇಕು. ಅವರಿಗೆ ಮಡಿ ಬಗ್ಗೆ ಎಷ್ಟು ಅಪಚಾರ ಮಾಡುತ್ತಿದ್ದಾರಲ್ಲ ಅಂತ ಹೇಳಿ ಎಚ್ಚರಿಕೆ ಕೊಟ್ಟಿದ್ದಾರೆ ದಾಸರು. ಹೇಳುತ್ತೆ, ಅಂತ ನರಕಕ್ಕೆ ಹೋಗಿ ದುಃಖ ಪಡಬಾರದು ಅಂತಿದ್ರೆ ಮಡಿ ಮಾಡೋದನ್ನು ಬಿಡಬೇಡಿ, ಮಡಿ ಹಾರಾಟವನ್ನು ಬಿಡಿ ಅಂತ ಹೇಳುತ್ತಾರೆ. ಇವತ್ತು ದೇವಸ್ಥಾನ ಕಂಡು ನಮ್ಮ ಜನ ಹೋಗೋದಿಲ್ಲ, ತುಂಬಾ ಜನರು ನಮ್ಮ ಜನಗಳೇ ಹೋಗೋದಿಲ್ಲ ದೇವಸ್ಥಾನಕ್ಕೆ. ಯಾಕೆ ಅಲ್ಲೂ ಬೈಸ್ಕೊಂಡು ಯಾಕೆ ಬರಬೇಕು ಅಂತ ಹೇಳ್ತಾರ ಅವ್ರು. ಅಲ್ಲಿ ಹೋಗ್ತಾರೆ ನಮ್ಮನ್ನ ಕಸ ಕಂಡಕ್ಕೆ ಕಾಣ್ತಾರೆ, ನಾವು ಅವಮಾನ ಮಾಡ್ತಾರೆ, ಹೋಗೋದಿಲ್ಲ ಅಂತ ಹೇಳ್ತಾರೆ. ಕರೆಕ್ಟ್, ಅದು ಡಿಸೆಂಟ್ ಪೀಪಲ್ ಪಾಪ, ಚಿಕ್ಕಬಟ್ಟೆ ಎಜುಕೇಟೆಡ್ ಇರ್ತಾರೆ, ಅಲ್ಲಿ ಸಂಸ್ಕಾರ ಇರೋದಿಲ್ಲ ಪಾಪ, ಹೋಗ್ತಾರೆ ಅವ್ರು ಬೈದು ಬಿಡ್ತಾರಲ್ಲ, ಅವ್ರು ಹೋಗೋದಿಲ್ಲ. ಆ ಸುಮ್ಮನೆ ಕೂಡ ಎಲ್ಲಿಗೂ ಹೋಗಬಾರ್ದು ಜಾಗ ಹೋಗ್ಬಿಡ್ತಾರೆ. ಅವೇ ಅವ್ರು ಹೇಳಬೇಕಾದ್ರೆ ಇದು ಒಂದು ಪವಿತ್ರ ಸ್ಥಳ, ಇದು ಪಾವಿತ್ರವನ್ನು ನೋಡಿ ಅಂತ ಹೇಳಿದ್ರೆ ಮುಂದಿನ ಆಸ್ತಿ ಯಾರು ಗೊತ್ತಾ, ನಾವಲ್ಲ, ತರುಣ ವರ್ಗ ಆಸ್ತಿ ಆಗೋದು ಮುಂದೆ, ಚಿಕ್ಕ ಮಕ್ಕಳು ಸಮಾಜದ ಆಸ್ತಿ ಆಗೋದು. ಅವರಿಗೆ ಮಡಿ ಮೈಲಿಗೆ ದೇವಸ್ಥಾನದ ಬಗ್ಗೆ ಏನು ಹೇಳ್ಕೊಡದೆ ಹೋದ್ರೆ ನಾಳೆ ಕ್ಲಬ್ಗೆ ಹೋಗ್ತಾರೆ, ಇನ್ನೆಲ್ಲಿ ಹೋಗ್ತಾರೆ ಪಾಪ ಅವರು. ಅಲ್ಲಂತೂ ಸ್ವಾಗತ ಬೋರ್ಡ್ ಹಾಕಿ ವೆಲ್ಕಮ್ ಅಂತ ಬೋರ್ಡ್ ಹಾಕಿಬಿಟ್ಟಿರ್ತಾರೆ. ಇವರು ಕುಡಿಯೋದು ಬಿಡೋದು ವ್ಯವಸ್ಥೆನೇ ಇಲ್ಲ. ಇಲ್ಲಿ ಗೆಟ್ ಔಟ್ ಇವರು ಕಮಿನ್ ಅವರ ಗತಿ ಏನಾಗ್ತದೆ ಈಗ, ಅಲ್ಲಿ ಹೋಗಬೇಡ ಅಂತ ಹಕ್ಕೇ ನಮಗಿಲ್ಲ ಇವತ್ತು. ಆ ಎಚ್ಚರಿಕೆಯನ್ನು ಕೊಡತಕ್ಕದ್ದು ತಂದೆ ತಾಯಿಗಳ ಜವಾಬ್ದಾರಿ. ಆ ಹಿನ್ನೆಲೆಯಲ್ಲಿ ಮಡಿಯ ಶುದ್ಧ ರೂಪವನ್ನು ಕಾಣಬೇಕು ಅಂದ್ರೆ ಭಾಗವತವನ್ನು ನೋಡಬೇಕು. ಇನ್ನು ಮನೆಗೆ ಅತಿಥಿಗಳು ಬಂದಾಗ ಕೆಟ್ಟ ಕಣ್ಣಲ್ಲಿ ನೋಡ್ತಾರೆ, ಅದು ಊಟಕ್ಕೆ ಕೊಡೋತ್ತಿ ಬಂದ್ರಂತೂ ಬೆಂಕಿ ಆಗಿಬಿಟ್ಟಿರ್ತಾನೆ. ಅಯ್ಯೋ ವಕ್ರಿಸಿಬಿಟ್ಟ ಪ್ರಾಣಿ, ಅವನು ಹೋಗೋವರೆಗೆ ಊಟ ಮಾಡಬಾರ್ದಂತ ಇವನು, ಅವನು ಊಟ ಕಾಕವಾಗಿ ಹೋಗಬಾರ್ದಂತ ಅವನು, ಸಂಕಟನೇ ಸಂಕಟ. ಸ್ಥಿತಿ ನೋಡ್ಬೇಕು ಇವ್ರದ್ದು, ಕೆಟ್ಟ ಗಡ್ಡೆಯಲ್ಲಿ ನೋಡ್ತಾ ಇರುತ್ತೆ, ಹದ್ದಿರು ಕಣ್ಣು ನೋಡ್ದಾ ನೋಡ್ತಾನಂತೆ. ಇವತ್ತೇನು ಕಾಮನ್ ಅದು ಒಂದು, ಇವತ್ತೇನು ಸ್ವಾರ್ಥ ಎಷ್ಟು ಡೆವಲಪ್ ಆಗಿದೆ ಅಂದ್ರೆ ಪಕ್ಕದಲ್ಲಿ ಏನಾಗುತ್ತೆ ಯೋಚನೆ, ನಾವಷ್ಟೇ ತಿಂದು ಸುಖವಾಗಿರ್ಬೇಕಷ್ಟೇ.
ಎಷ್ಟು ಕೆಟ್ಟ ಬುದ್ಧಿ ಇದು. ಹಿಂದಿನ ಕಾಲದ ಜನ ಅಡಿಗೆ ಎಲ್ಲ ಮುಗಿದು ನೈವೇದ್ಯ ಮುಗಿದ ಮೇಲೆ ಮನೆ ಮುಂದೆ ನಿಂತ್ಕೊಂಡು ಕಾಯ್ತಿದ್ರಂತೆ, ಒಂದು ಹಸು ಕರೆಯಷ್ಟು ಕಾಲ. ಮತ್ತೆ ಯಾರು ಬರ್ತಾರಾ ನಮ್ಮ ಮನೆ ಊಟಕ್ಕೆ ಅಂತ ಕಾದು ಹಾಕ್ತಿದ್ರಂತೆ. ಬರದೆ ಹೋದ್ರೆ ಸಂಕಟಪಟ್ಟು ಹೋಗ್ತಿದ್ರಂತೆ, ಅಯ್ಯೋ ನಮಗೆ ಭಾಗ್ಯನೇ ಇಲ್ಲ ಇವತ್ತು, ಮುಂದಿನ ಜನ್ಮಕ್ಕೆ ನಾವು ಆಸ್ತಿನೇ ತಪ್ಪೋಯ್ತು ಅಂತ ಹೇಳ್ತಾರೆ. ಒಂದು ದಿವಸ ಇನ್ಕ್ರಿಮ್ ಯಾವ್ದು ನಾವು ಇನ್ಸ್ಟಾಲ್ಮೆಂಟ್ ಕೊಡದೆ ಹೋದ್ರೆ ಲೋನ್ ಜಾಸ್ತಿ ಆಗುತ್ತಲ್ಲ ಆ ಟೈಪ್ ಅದು. ಒಂದು ಗೋದೋಹನ ಕಾಲ ಕಾದು ಹೋಗ್ತದೆ, ಇವತ್ತು ಕಾಯ್ತಾರೆ. ಗೋದೋಹನ ಕಾಲ ಬಂದ್ಬಿಟ್ರೆ ಕಷ್ಟ ಅಂತ ಕಾಯ್ತಾರೆ ಹೊರತು ಬರಲಿ ಅಂತ ಕಾಯೋದಿಲ್ಲ. ಎಷ್ಟು ಆಶ್ಚರ್ಯ! ಆ ಮೂಲಕ ನಾವು ತಿಂದನ್ನ ಹೋಯ್ತು, ಕೊಟ್ಟನ್ನ ಉಳಿಯುತ್ತೆ ಅಂತ ಹೇಳ್ತಾರೆ. ತಿಂದಿದ್ದು ಹೋಯ್ತು, ಕೊಟ್ಟಿದ್ದಷ್ಟೇ ಉಳಿಯೋದು. ಇವತ್ತು ಇನ್ನೊಬ್ಬರಿಗೆ ಅನ್ನ ಹಾಕಿದ್ವಿ ಅಂದ್ರೆ ಅದು ಉಳಿಯುತ್ತೆ ಅಂತ ಅರ್ಥ. ರಾಮದೇವರು ರಾಮಾಯಣದಲ್ಲಿ ಹೇಳ್ತಾರೆ, ಲಕ್ಷ್ಮಣನಿಗೆ ಹೇಳಿದ್ರಂತೆ ರಾಮದೇವರು, ತಮಾಷೆಯಾಗಿ ಬರುತ್ತೆ ಒಂದ್ಸರ್ತೆ. ಸಾಯಂಕಾಲದವರೆಗೂ ರಾಮದೇವರಿಗೆ ಏನು ಸಿಗಲಿಲ್ಲ ಅಂತ ಅವತ್ತೇನು ದಿವಸ. ರಾಮದೇವರಿಗೆ ಲೆಕ್ಕ ಹಾಕಿ ಭಗವಂತ ಎಲ್ಲರಿಗೂ ಅನ್ನ ಕೊಡೋನವನು, ಕಲ್ಪ ಕಲ್ಪಗಳಲ್ಲಿ ಅನ್ ವಿಶ್ವಜೀವರಿಗೆ ಅನ್ನ ಕಲ್ಪಕನು ನೀನೆರಳು ಭ್ರಾಂತಿಯಿಂದ ಅಂತ ರಾಮದೇವರು ಬರೀ ಕೈಲಂತೆ ಸಾಯಂಕಾಲದವರೆಗೂ. ಲಕ್ಷ್ಮಣ ಹೇಳಿದ್ರಂತೆ, ಲಕ್ಷ್ಮಣ ಇವತ್ತೇನೋ ಸ್ವಲ್ಪ ಪದಿತಿ ಆಗಿದೆ ಅಂತ ರಾಮದೇವರು ಹೇಳಿದ್ರಂತೆ. ಏನು ಗೊತ್ತೇನು ಅರ್ಜುನ, ಅಸ್ಮಾಕಂ ನೂನಂ ಅಸ್ಮಾಕಂ ಸೌಮಿತ್ರೇ ನ ಬ್ರಾಹ್ಮಣ ಮುಖೇ ಹುತಂ. ಹಿಂದಿನ ಜನ್ಮದಲ್ಲಿ ಇವತ್ತಿಗೆ ಅನ್ನ ಬರೋ ಹಾಗೆ ನಾವು ಒಟ್ಟಕ್ಕೆ ಹಾಕಿಲ್ಲ, ಅದಕ್ಕೆ ಬಂದಿಲ್ಲ ಅಂತ ರಾಮದೇವರು ಹೇಳಿದ್ರು. ರಾಮದೇವರು ಮರ್ತ್ಯಾವತಾರಸ್ಥಿಯ ಮರ್ತ್ಯ ಶಿಕ್ಷಣ, ನಮಗೆ ಎಚ್ಚರಿಕೆ ಕೊಡ್ತಾರೆ. ಇವತ್ತು ಇನ್ನೊಬ್ಬರಿಗೆ ಹಾಕಿದ ಅನ್ನ ಮುಂದಿನ ಜನ್ಮಕ್ಕೆ ನಮ್ಮ ಆಸ್ತಿ ಅದು. ಇನ್ನೊಬ್ಬರು ನಮ್ಮ ತಾಯಿ ಅಂತ ಹೋಗೋ ಪ್ರಸಂಗ ಬರಬಾರ್ದು ನಮಗೆ ಅಂತಿದ್ರೆ ಇವತ್ತು ಹಾಕಿ ಅಂತ ಹೇಳ್ತಾರೆ. ಅದು ಲೋಕದಲ್ಲೇ ತತ್ವ, ಅದನ್ನ ಯಾರು ಮಾಡೋದಿಲ್ಲ. ಅವರನ್ನ ಪರ್ಯಾವರ್ತನ ಅಂತ ನರಕ, ಅಲ್ಲಿ ಹದ್ದಿಗಿಂತ ಸೂಕ್ಷ್ಮವಾದ ಕೊಕ್ಕಿನ ಪ್ರಾಣಿಗಳು ಇವನು ಕಣ್ಣನ್ನ ಕುಕ್ಕಿ ಕುಕ್ಕಿ ಹಾಕ್ತಾ ಇರ್ತವಂತೆ. ಅತಿಥಿಗಳನ್ನ ಕೆಟ್ಟ ಕಣ್ಣಲ್ಲಿ ನೋಡಿದೆಯಲ್ಲ, ಅದರ ಫಲಶ್ರುತಿ ಅಂತ ಕುಕ್ತವಂತೆ ಕಣ್ಣುಗಳನ್ನು. ಆ ದೋಷ ನಮಗೆ ಬರಬಾರದು ಅಂತಿದ್ರೆ ಎಚ್ಚರಿಕೆಯಿಂದ ಅತಿಥಿ ದೇವೋಭವ ಅಂತ ಬದುಕಬೇಕು. ಇನ್ನು ಹಣಕಾಸು ಇದ್ದಾಗ, ಐಶ್ವರ್ಯ ಇದ್ದಾಗ ಅದನ್ನು ವಿನಿಯೋಗ ಮಾಡದೇನೆ. ತುಂಬಾ ಜನ ಇವತ್ತು ಕೂಡಿಡೋದು ಅನ್ನೋ ಕಾನ್ಸೆಪ್ಟ್ ಒಂದು ಹೋಗ್ಬಿಟ್ಟಿದೆ. ಬರೀ ಕೂಡಿಡಬೇಕಷ್ಟೇ, ತಾನೇ ಇರೋದಿಲ್ಲ, ಹಣ ಎಲ್ಲಿರುತ್ತೆ ಯೋಚನೆ ಮಾಡಿ. ಎಷ್ಟೋ ಹಣ ಕಂಡು ಮುನ್ನು 90 ವರ್ಷ ಇವತ್ತು ನಾಸಿಕಾಣ್ಣು ನೋಡಿ ಕೇಳ್ತೇವಲ್ಲ, 900 ಕೋಟಿ ಅನ್ಯಾಯ, 1000 ಕೋಟಿ ಅನ್ಯಾಯ. ಇವರಿಗೆ 89 ವರ್ಷ, 80. ಜಗತ್ತಿನಲ್ಲಿ ಯಾವ ಯಾವನಿಗೂ ತಿನ್ನಕ್ಕೆ ಅಷ್ಟು ಅನ್ನ ಬೇಡ, ದುಡ್ಡು ಬೇಕಾಗಿಲ್ಲ. ಯಾತಕ್ಕೆ ಕೂಡಿಡ್ತಾನೆ? ಅವ್ರ ಎಜುಕೇಷನ್ನೇ ಇಲ್ಲ, ಸಂಸ್ಕಾರವೇ ಇಲ್ಲ. ಇವತ್ತು ಹಣದ ಅಭಾವ ಜನಕ್ಕಿಲ್ಲ, ಅದ್ರ ಉಪಯೋಗದ ರೀತಿ ಜನಕ್ಕೆ ಗೊತ್ತಿಲ್ಲ. 90% ಜನ ಹಣವನ್ನು ಸುಮ್ಮನೆ ಕೂಡಿಡ್ತಾರೆ, ಕೂಡಿಟ್ಟು ಸಾಯ್ತಾರೆ. ಅವರನ್ನ ಮುಂದೆ ಸೂಚಿ ಮುಖಾನ ನರಕಕ್ಕೆ ಹಾಕಿ, ಇವರು ದಬ್ಬಳದಲ್ಲಿ ಚೀಲದಲ್ಲಿ ಹಣ ಹಾಕಿ ಹೊಲ್ದಿರ್ತಾರಲ್ಲ, ಅವರ ದೇಹವನ್ನೇ ಹೊಲಿತಾರಂತ. ಯಾಕೆ? ಹಣವನ್ನು ಉಪಯೋಗಿಸಿಲ್ಲ ಅಂತೇಳಿ. ನಮ್ಮ ಜನ ಬುದ್ಧಿವಂತರು, ಅಂತೂ ಚೀಲದಲ್ಲಿ ಹಣ ಇಟ್ಟರೆ ಹೊಲಿತಾರೆ, ಬ್ಯಾಂಕ್ನಲ್ಲಿ ಇಟ್ಟರೆ ಪರವಾಗಿಲ್ಲ ಅಂತ ತಿಳ್ಕೊಳ್ಳೋದಲ್ಲ. ಮತ್ತೆ ಹಣ ಕೂಡಿಡೋ ಕಾನ್ಸೆಪ್ಟಿಂದ ಬೈತಾರೆ. ಹಣ ಸಾಧನ, ಸಾಧನ ಸಿದ್ಧಿ ಅಲ್ಲ. ಧನಂ ಹಿ ಧರ್ಮೈಕ ಫಲಂ ಯಥೋಸ್ಯ ಜ್ಞಾನಂ ಸ ವಿಜ್ಞಾನ ಮನುಪ್ರಶಾಂತಿ. ಧನ ಸಾಧನನೇ ಹೊರತು ಅದೇ ಸಿದ್ಧಿ ಆಗಬಾರದು. ಸಿದ್ಧಿ ಅಂತ ತಿಳ್ಕೊಂಡ್ರೆ ಅಲ್ಲಿ ಸೂಚಿ ಮುಖಾನ ನರಕ ಕಾದಿದೆ. ಹಣ ವಿನಿಯೋಗ ಮಾಡಬೇಕು. ವಿನಿಯೋಗ ಅಂತ ಹೇಳಿದ್ರೆ ಸತ್ಪಾತ್ರರಿಗೆ ಹಂಚೋದತ್ತೆ. ಸತ್ಪಾತ್ರ ಅಂದ್ರೆ ಏನೋ ಅಲ್ಲ, ಡಿಸರ್ವಿಂಗ್ ಅಂತ ಅರ್ಥ. ಯಾರಿಗೆ ಅರ್ಹತೆ ಇದೆ, ಬಡ ಹುಡುಗ ಪಾಪ ಎಕ್ಸಾಮ್ ಫೀಸಿಗೆ ದುಡ್ಡಿಲ್ಲ ಅಂತ ಬರ್ತಾನೆ, ಗೆಟ್ ಔಟ್ ಅಂತ ಕಳಿಸಿದ್ರೆ ಅವನಿಗೆ ಬೇಕಾಗಿರೋ 100 ರೂಪಾಯಿ, ಆದ್ರೆ ನನ್ನ ಕೆರಿಯರೇ ಚೇಂಜ್ ಆಗಿಬಿಡುತ್ತೆ. ದೊಡ್ಡ ಅಧಿಕಾರಿಯಾಗಿ ಹೋಗ್ತಾನವ್, 100 ರೂಪಾಯಿ ಇಲ್ಲ, ಎಷ್ಟೋ ಸರ್ ಜೀವನ ಹಾಳು ಮಾಡ್ಕೊಂಡ್ಬಿಡ್ತಾನೆ. ಅಂಥವನಿಗೆ ಕೊಡ್ತೇವಲ್ಲ, ಎಷ್ಟು ಪುಣ್ಯ ಬರುತ್ತೆ ಗೊತ್ತಾ? ನೀಡಿ ಪೀಪಲ್ಗೆ, ಡಿಸರ್ವಿಂಗ್ ಪೀಪಲ್ ನೀಡಿ ಅಷ್ಟೇ ಆಗಿರ್ಬೋದು, ಡಿಸರ್ವಿಂಗ್ ಆಗಿರ್ಬೇಕು. ಮತ್ತೆ ನೀಡಿ ಪ್ಲಸ್ ಡಿಸರ್ವಿಂಗ್ ಕೊಟ್ರೆ ಅದನ್ನ ವಿನಿಯೋಗ ಅಂತ ಕರೀತಾರೆ. ಅವತ್ತು ಜ್ಞಾನ ಪ್ರಸಾರದಂತ ದೊಡ್ಡ ಕಾರ್ಯ ಮತ್ತೊಂದಿಲ್ಲ. ಅನ್ನ ಹೊಟ್ಟೆಗೆ, ಜ್ಞಾನ ತಲೆಗೆ. ತಿಂದಿದ್ದು 3 ತಾಸಿಗೆ ಹೋಗುತ್ತೆ, ತಿಳಿದಿದ್ದು ಎಷ್ಟು ಜನ್ಮಕ್ಕೂ ಹೋಗೋದಿಲ್ಲ. ಅದರಿಂದಾಗಿನೇ ಜ್ಞಾನ ಪ್ರಸಾರದ ಹಿನ್ನೆಲೆಯಲ್ಲಿ ನಾವು ಏನು ನಮ್ಮ ಧನವನ್ನು ವಿನಿಯೋಗ ಮಾಡ್ತೇವೆ ಅದು ಅಕ್ಷಯವಾಗುತ್ತೆ. ಆ ಒಂದು ಎಚ್ಚರಿಕೆ ಇಲ್ಲದವರು ಯಮಲೋಕದಲ್ಲಿ ಆ ಸೂಚಿಮುಖ ನರಕದಲ್ಲಿ ಒದ್ದಾಡಬೇಕಾಗುತ್ತೆ. ನರಕದ ವರ್ಣನೆ ಮುಗುದಿಲ್ಲ, ಹೊತ್ತು ಮುಗಿದಿದೆ ಅಂತ ಮುಗಿಸ್ತಿದ್ದೇನಷ್ಟೇನೆ. ಇಂಥ ನರಕದ ವರ್ಣನೆಯನ್ನು ಕೇಳಿದ ಮೇಲೆ ನಮಗೆ ಬರೋ ಎಚ್ಚರ ಇಷ್ಟೇ, ನಾವು ಯಾವ ನರಕಕ್ಕೆ ಹೋಗ್ತೇವೆ ಅನ್ನಲ್ಲ, ಯಾವ್ದು ಮೊದಲಕ್ಕೂ ಯಾವ್ದಕ್ಕೆ ಮೊದಲು ಹೋಗ್ತೇವೆ ಅಂತ ಯೋಚನೆ ಮಾಡಬೇಕಾಗುತ್ತೆ. ಅಷ್ಟು ಅಲ್ಲೂ ಕ್ಯೂ ಇದ್ದಾಗೆ ಯಾವ್ದು ಫಸ್ಟ್ ಹೋಗಬೇಕಾದ ಯೋಚನೆ ಬರುತ್ತೆ, ಅದು ತಪ್ಪಿಸ್ಕೊಳ್ಬೇಕು ಅಂತಕ್ಕಂಥ ಯೋಚನೆ ಬರಲಿಕ್ಕೋಸ್ಕರ ಮಾತು ಹೇಳ್ತಾರೆ. ನೋಡು ಧರ್ಮ, ಇದೆಲ್ಲ ಕೇಳಿದಾಗ ಪರಿಷತ್ ರಾಜ ಕೇಳ್ತಾನೆ, ಈ ನರಕ ಯಾರ ಕೈಯಲ್ಲಿವೆ ಅಂತ ಕೇಳ್ತಾರೆ. ಈ ಫೈಲ್ ಯಾರ ಕೈಯಲ್ಲಿದೆ ಅಂತ ಕೇಳ್ತಾರಲ್ಲ, ಆ ಟೈಪ್ ಅಡ್ಜಸ್ಟ್ಮೆಂಟ್ಗೆ ಏನಾದ್ರು ಟ್ರೈ ಮಾಡಬಹುದಾ ಅಂತ ಹೇಳಿ ಒಂದು ಯೋಚನೆ ಬರುತ್ತೆ. ನರಕದ ಸ್ವಾಮಿ ಯಾರು? ತಕ್ಷಣ ಹೇಳ್ತಾರೆ, ಅದೇ ಬ್ರಹ್ಮಸೂತ್ರ ಹೇಳಿತು, ತತ್ರಾಪಿ ತದ್ವ್ಯಾಪಾರ ಅವಿರೋಧ. ಅಲ್ಲೂ ಭಗವಂತನ ಕೈಯಲ್ಲೇ ಇದೆ, ಅದನ್ನು ಹೇಳ್ತಾರೆ ಶುಕಾಚಾರ್ಯರು. ಭೂ ದ್ವೀಪ ವರ್ಷ ಸರಿತ್ ಸಮುದ್ರ ಅದ್ರಿ ನಭ ಪಾತಾಳ ನರಕ ಭಾಗಣ ಲೋಕ ಸಂಸ್ಥಂ ಗೀತಂ ತವ ಅದ್ಭುತ ನೃಪತೆ ಅದ್ಭುತ ಮೀಶ್ವರಸ್ಯ ಸ್ಥೂಲಂ ವಪುಹ ಸಕಲ ಜೀವ ನಿಕಾಯ ಧಾಮ್ನಃ. ದೇವರು ಎಲ್ಲಿದ್ದಾನೆ, ಇದೆಲ್ಲಿದ್ದಾನೆ ಕೇಳೋದಕ್ಕೆ ಹೋಗಬೇಡ. ಭೂ ದ್ವೀಪ ವರ್ಷ ಸರಿ ರದ್ರ ಸಮುದ್ರ ನರಕ ಭಾಗಣ ಲೋಕ ಸಂಸ್ಥಂ. ನರಕದಲ್ಲೂ ಭಗವಂತನೇ ಇದ್ದಾನೆ, ಅವನೇ ಸ್ವಾಮಿಯಾಗಿದ್ದಾನೆ, ಅವನ ಕೈಯಲ್ಲೇ ಇದೆ. ಸೊ ಭಗವದ್ ಆರಾಧನೆಯ ಹೊರತು ನರಕದಿಂದ ಪಾರಾಗತಕ್ಕಂಥ ಉಪಾಯ ಬೇರೆ ಇಲ್ಲ. ನರಕಕ್ಕೊಬ್ಬ ಸ್ವಾಮಿ, ಮೋಕ್ಷಕ್ಕೊಬ್ಬ ಸ್ವಾಮಿ ಅಂತಿದ್ದರೆ ನರಕದ ಸ್ವಾಮಿನ ಅಡ್ಜಸ್ಟ್ ಮಾಡ್ಕೋಬಹುದಾಗಿತ್ತು ನಾವು. ಎಲ್ಲದಕ್ಕೂ ಭಗವಂತ ಒಬ್ಬನೇ ಸ್ವಾಮಿ. ಆದ್ದರಿಂದ ಹರಿರೇವ ಪರಹ ಹರಿರೇವ ಗುರುಹು ಹರಿರೇವ ಜಗತ್ ಪಿತೃಮಾತೃಗತಿ. ಆದ್ದರಿಂದ ಅಂತ ಭಗವಂತನನ್ನು ನಾವು ಆರಾಧನೆ ಮಾಡಿದರೆ ನರಕದ ಭಯ ಇರೋದಿಲ್ಲ ಅನ್ನೋ ಎಚ್ಚರಿಕೆಯನ್ನ ಮುಂದೆ ಕೊಡ್ತಾ ಇದ್ದಾರೆ. ಮೊದಲೇ ಹೇಳಿದಂತೆ ಈ ಭೂಗೋಳ ಖಗೋಳ ವರ್ಣನೆಯ ಭಾಗ ತೀರಾ ಅದ್ಭುತವಾದ ಭಾಗ. ಇಂಥ ಭೂಗೋಳ ಖಗೋಳ ವರ್ಣನೆ ಕೇಳಿದ ಮೇಲೆ ನಮಗೆ ಜಗತ್ತು ಸುಳ್ಳು ಅನ್ನೋ ಮಾಯಾವಾದ ಎಷ್ಟು ಆಭಾಸ ಅಂತ ಗೊತ್ತಾಗ್ತದೆ. ಯಾರು ಒಂದು ಇರುವೆ ಕಾಣಲಿಲ್ಲ ತುಳದೆ ಅಂದ್ರೆ ಒಪ್ತಾರೆ, ಆನೆ ಕಾಣಲಿಲ್ಲ ಹಾದೆ ಅಂತ ಹೇಳಿದ್ರೆ ಕರುಡು ಕುರುಡ ಅಂತ ಕರೀತಾರೆ. ಸಣ್ಣ ಜಗತ್ತಾಗಿದ್ರೆ ಅಕಸ್ಮಾತ್ ಇಲ್ಲ ಅಂತ ಹೇಳಿದ್ರೆ ನಡೀತಾ ಇತ್ತು. ಇಂಥ ವಿಶಾಲವಾದ ಜಗತ್ತನ್ನ ವಿಶ್ವಮಿಥ್ಯ ಅಂತ ಕರೆದ ಗತಿ ಏನಾಗಬೇಕಾಗ. ಭಾಗವತ ಪುರಾಣ ಅರ್ಥೋಯಂ ಬ್ರಹ್ಮಸೂತ್ರಾಣ ಜನ್ಮಾದ್ಯಸ್ಯ ಯಥ ಸೂತ್ರದ ಅರ್ಥ ಅದು. ವಿಶ್ವದ ವ್ಯಾಪ್ತಿಯನ್ನು ಹೇಳ್ತಾ, ವಿಶ್ವದ ವೈಚಿತ್ರ್ಯವನ್ನು ಹೇಳ್ತಾ, ಅದರ ವೈದ್ಯವನ್ನು ಹೇಳ್ತಾ, ಇದೆಲ್ಲರ ಸ್ವಾಮಿ ಭಗವಂತ ಅಂತ ಹೇಳ್ತಾ ಜಗತ್ ಸತ್ಯತ್ವವನ್ನು ಸಮರ್ಥನೆ ಮಾಡ್ತಾ ಇದೆ. ಪ್ರಪಂಚ ಮಿಥ್ಯಾತ್ಮಾನುಮಾನ ಖಂಡನಕ್ಕೆ ಒಳ್ಳೆ ಮೂಲಭೂತವಾದ ಒಂದು ಆಕರ ಗ್ರಂಥವಾಗಿ ಉಂಟು ಭಾಗವತ ಪುರಾಣ. ಇನ್ನು ತಪ್ಪು ಮಾಡತಕ್ಕಂಥವರಿಗೆ ಶಿಕ್ಷೆ ಎಚ್ಚರ ಕೊಡುತ್ತೆ. ನರಕಲೋಕದ ವರ್ಣನೆ ಕೇಳಿದವರಿಗೆ ಪುಣ್ಯದ ಮಹತ್ವ ಗೊತ್ತಾಗುತ್ತೆ. ಪುಣ್ಯದ ಮಹತ್ವ, ಪಾಪದ ಒಂದು ಹೇಯತ್ವ ತಿಳ್ಕೋಬೇಕಾದ್ರೂ ಕೂಡ ಇದನ್ನು ಓದಬೇಕು ನಾವು. ಆ ಅರ್ಥದಲ್ಲಿ ಭಾಗವತ ಪುರಾಣ ತೀರಾ ತಾತ್ವಿಕವಾದ, ತಾರಕವಾದ, ಮಹೋನ್ನತವಾದ ಗ್ರಂಥ. ಅದರ ಅಧ್ಯಯನದಿಂದ ನಾವು ಎಲ್ಲ ನಿಜವಾದ ಅರ್ಥದಲ್ಲಿ ವೈರಾಗ್ಯವನ್ನು ಹೊಂತೇವೆ. ಅಂತ ವೈರಾಗ್ಯದಿಂದಾಗಿ ಭಗವಂತನ ಬಗ್ಗೆ ಭಕ್ತಿ ಬಂದು ಮುಂದೆ ಅವನನ್ನು ಕಾಣತಕ್ಕಂತಹ ಅಪರೋಕ್ಷ ಜ್ಞಾನ ಪಡಿತಕ್ಕಂತಹ ಯೋಗವನ್ನು ಭಗವಂತ ಕೊಡ್ತಾನೆ. ಇದನ್ನು ಕೇಳಿದಾಗ ನಮಗೆ ಭಯ ಬರಬಾರದು, ಎಚ್ಚರಿಕೆ ಬರಬೇಕು. ಭಯ ಬೇರೆ, ಎಚ್ಚರಿಕೆ ಬೇರೆ. ಆ ಎಚ್ಚರಿಕೆ ಬಂದಾಗ ಮಟ್ಟ ಸನ್ಮಾರ್ಗಕ್ಕೆ ಹೋಗ್ತಾರೆ. ಭಯ ಬಂದ್ರೆ ದುಃಖ ಪಡ್ತಾರೆ ಅಷ್ಟೇ. ಎಷ್ಟೋದರೆ ಇವತ್ತು ಒಂದೇ ಸುಖಪನ್ಯಾಸಕ್ಕೆ ಬಂದವರು ಬಹಳ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ. ಕರ್ಕೊಂಬಂದವ್ರನ್ನ ಬೈತಾರೆ, ನಿಮ್ಮ ಬುದ್ಧಿ ಇವತ್ತು ಕರ್ಕೊಂಬ ಎಲ್ಲ ಕರ್ಕೊಂಬಂದ್ಬಿಟ್ರಲ್ಲ ಇವತ್ತಿನ ದಿವಸ. ನಾಟಿಗೆ ಊಟ ಮಾಡಕ್ ಬರೋದಿಲ್ಲ ಮನೆಗೆ ಹೋದ ಮೇಲೆ, ಊಟ ಮಾಡಿ ನೈವೇದ್ಯ ಆಗಿದೆಯಲ್ಲ ಶುರು ಆಗ್ಬಿಡುತ್ತೆ ಆಮೇಲೆ. ಸೊ ಆರಾಮಾಗಿದ್ದೀರ ಮನೆ ಹಾಳು ಮಾಡಿಬಿಟ್ಟಿಲ್ಲ, ಬೇಜಾರು ಮಾಡ್ಕೊಂಡ್ಬಿಡ್ತಾರ ಪಾಪ. ಅದಕ್ಕೆ ಹೇಳ್ತಾರೆ ಬೇಜಾರು ಮಾಡ್ಲಿಕ್ಕೆ ಹೇಳಿದ್ದಲ್ಲ, ಅದು ಜಚೇರಿಕೊಳ್ಳಿಕ್ಕೆ ಹೇಳಿತ್ತು. ಅವ್ರು ಮುಂದೆ ಹೋಗ್ತಿರ್ತಾನೆ, ಯಾರು ಹಿಂದೆ ಒಂದು ಜೋರ ಪಟ್ಟಣ ಹೊಡೆದು ಒಳಗೆ ಎಳ್ಕೊಂಡ್ಬಿಡ್ತಾನೆ, ಈ ಕಡೆ ಎಳ್ಕೊಂಡ್ಬಿಡ್ತಾನೆ. ಸಿಟ್ಟು ಬರುತ್ತೆ ನಮಗೆ, ನಾನು ಯಾಕೆ ಹೇಳಿದೆ ಯಾಕೆ ಹೊಡೆದಿ ಅಂತ ಹೊಡಿಲಕ್ಕೆ ಹೋಗ್ತೇವೆ. ನೋಡು ಮುಂದೆ ಏನಿದೆ, ಅದು ಹಾವು ಕೂತಿರುತ್ತೆ, ತಪ್ಪಿಸ್ಕೋಸ್ಕರ ಹೊಡಿತಾನೆ ಎಳಿತಾನೆ. ಆಗ ಥ್ಯಾಂಕ್ಸ್ ಅಂತ ಹೇಳಿದ್ದಾರೆ. ನರಕ ನಮ್ಮನ್ನು ನರಕ ತಪ್ಪಿಸೋ ಉಪಾಯ ಇದು ಅಂತ ನಾವು ತಿಳ್ಕೊಳ್ಳದ ಹೋದ್ರೆ ನರಕ ಗ್ಯಾರಂಟಿ ಇರ್ತಿತ್ತು, ತಿಳ್ಕೊಂಡಿದ್ರೆ ಉಪಯೋಗ ಆಯ್ತು. ಈಗ ತಪ್ಪಿಸಿಕೊಳ್ಳೋಕೆ ವ್ಯವಸ್ಥೆ ಬಂತ. ಆದ್ದರಿಂದ ಭಾಗವತ ಮುಂದೆ ಹೇಳಿದೆ, ಡೀಪ್ ಕರ್ವ್ ಇದೆ, ಹಾರ್ಟ್ ಶೂ ಕರ್ವ್ ಇದೆ, ಟೇಕ್ ಲೆಫ್ಟ್ ಕರ್ವ್ ಇವೆಲ್ಲ ಯಾತಕ್ಕೆ ಹಾಕ್ತಾರೆ. ಅವೆಲ್ಲ ರೋಡ್ ಇಂಡಿಕೇಶನ್ ಎಲ್ಲ ಸುಖ ಪ್ರಯಾಣಕ್ಕೋಸ್ಕರ, ನಮ್ಮ ಸುಖ ಜೀವನಕ್ಕೋಸ್ಕರ ಭಾಗವತ ಕೊಡತಕ್ಕಂಥ ಎಚ್ಚರಿಕೆ. ಆದ್ದರಿಂದ ಇಂಥ ಗ್ರಂಥಗಳನ್ನು ಕೇಳಿದಾಗ ನಮಗೆ ಭಗವಂತನ ಕಡೆ ಮನಸ್ಸು ಹೋಗಿಬಿಟ್ಟು ಲೋಕದ ಕಡೆ ಎಚ್ಚರ ಬರುತ್ತೆ. ಸಮಾಜ ಬಿಟ್ಟು ಬದುಕಲಿಕ್ಕೆ ನಾವಾಗೋದಿಲ್ಲ, ಆದರೆ ಸಮಾಜ ಒಂದೇ ನಮ್ಮನ್ನು ಕಾಪಾಡೋದಿಲ್ಲ. ಸಮಾಜದ ಸೇವೆ ಭಗವಂತನ ಸೇವೆ ಅಂತ ಅನುಸಂಧಾನ ಬಂದಾಗ ಮಾತ್ರ ಸಾಧ್ಯವಾಗೋದು. ಅಂತ ವಿಶಾಲವಾದ ದೃಷ್ಟಿಯನ್ನ, ವ್ಯಾಪಕವಾದ ದೃಷ್ಟಿಯನ್ನು ಹೊಂದಬೇಕು ಅಂತಿದ್ರೆ, ಸಂಕುಚ ದೃಷ್ಟಿಯನ್ನು ಪೂರ್ತಿ ನಾವು ದಾಟಬೇಕು ಅಂತಿದ್ರೆ ಭಾಗವತದ ಶ್ರವಣದ ಹೊರತು ಮತ್ತೊಂದು ದಾರಿ ಇಲ್ಲ. ಭಾಗವತ ಶಬ್ದಕ್ಕೆ ಅರ್ಥ ಭಗವತ್ಪರವಾದ ಎಲ್ಲ ಗ್ರಂಥಗಳು ಅಂತೂ ಅನ್ನೋದಕ್ಕೆ ಅರ್ಥ. ಅಂತ ಭಾಗವತ ಪುರಾಣದ ವ್ಯವಸ್ಥೆಯನ್ನ ಸಾಮಾನ್ಯವಾಗಿ ಮಠಮಾನ್ಯಗಳಲ್ಲಿ ಮಾಡೋದು ಸಾಮಾನ್ಯ ಅಭ್ಯಾಸ. ಇಲ್ಲಿ ಹಾಗೆ ಮಾಡಿಲ್ಲ, ಒಂದು ಗ್ರೌಂಡಲ್ಲಿ ಮಾಡಿ ಹಾಕ್ಬಿಟ್ಟಿದ್ದಾರೆ, ಒಂದು ಬಯಲಲ್ಲಿ ಮಾಡಿ ಹಾಕ್ಬಿಟ್ಟಿದ್ದಾರೆ. ಅದು ಇವತ್ತಿ ಬಹಳ ಬೇಕಾದದ್ದು. ಅದು ಒಂದು ಮಠಮಾನ್ಯಗಳನ್ನ ಮಾಡಿದ್ರೆ ಏನಾಗುತ್ತೆ ಗೊತ್ತಾ, ಮಠಕ್ಕೆ ಬರೋರು ಅಷ್ಟೇ ಕೇಳ್ತಾರೆ, ಹೊಸವ್ರು ಬರಲಿಲ್ಲ ಹಳು ಬಿಡಲಿಲ್ಲ ಅಷ್ಟೇ ಆಗೋದು. ಇವ್ರು ಹೇಳೋರು ಮರಿಲಿಲ್ಲ ಇವ್ರು ಬರಲಿಲ್ಲ ಅಂತಾರಲ್ಲ ಹಾಗಾಗ್ಬಿಡುತ್ತೆ ಹೊರತು ಬೇರೆ ಕೇಸ್ ಇಲ್ಲ. ಇವತ್ತು ಹೊರಗೆ ಮಾಡಿದಾಗ ಮಠಮಾನ್ಯಕ್ಕೆ ಜನ ಬರಹಾಗಬೇಕು. ಅಂತ ಹೊಸ ವ್ಯಕ್ತಿಗಳನ್ನು ಸೃಷ್ಟಿ ಮಾಡೋ ವ್ಯವಸ್ಥೆನೇ ಇಲ್ಲ. ಅದಕ್ಕೆ ಸದ್ವಿಚಾರ ಟ್ರಸ್ಟಿನವರ ಒಂದು ಯೋಜನೆ ಬಹಳ ಸ್ತುತ್ಯವಾದ ಯೋಜನೆ, ಅಭಿನಂದನೆಗೆ ಅರ್ಹವಾಗಿರ್ತಕ್ಕಂಥ ಯೋಜನೆ. ಇಂಥ ಯೋಜನೆಯಿಂದಾಗಿ ಮುಂದೆ ಇನ್ನು ಜನಗಳು ದೇವರನ್ನು ನಂಬುತ್ತೇವೆ ಅಂತಕ್ಕಂಥ ಒಂದು ಹೊಸ ಜಾಗೃತಿಯನ್ನು ಉಂಟು ಮಾಡತಕ್ಕಂಥ ಕ್ರಾಂತಿ ಮಾಡಿದ್ದಾರೆ. ಆದ್ದರಿಂದ ಈ ಟ್ರಸ್ಟಿನ ಅಧ್ಯಕ್ಷರಾದ ಸ್ವತಃ ವಿದ್ವಾಂಸರು ರಾಮವಿಠಲಾಚಾರ್ಯರು ವಿದ್ವಾಂಸರಾಗಿದ್ದು ಇಂಥ ಒಂದು ಜ್ಞಾನ ಪ್ರಸಾರ ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ಅಂದರೆ ಅಭಿನಂದನೆ ಮಾಡತಕ್ಕಂಥ ಕೆಲಸ. ದೇವರು ವಿಶೇಷ ರೀತಿಯಲ್ಲಿ ಇನ್ನೂ ಅವರಿಂದ ಕೆಲಸ ಮಾಡಿಸಲಿ ಅಂತ ಪ್ರಾರ್ಥನೆ ಮಾಡ್ತೇನೆ. ಒಳ್ಳೆ ಲೇಖಕರು, ಒಳ್ಳೆ ಕವಿಗಳು ಅವರು, ಅವ್ರ ಮಾತು ಕೇಳಿದ್ರೆ ಗೊತ್ತಾಗಿರುತ್ತೆ. ಒಳ್ಳೆ ಕವಿಗಳು, ಲೇಖಕರು, ವಿದ್ವಾಂಸರು, ಸಹೃದಯರು ಅನೇಕ ಗುಣ ಹೊಂದಿದ್ದಾರೆ. ಅದರ ಫಲಶ್ರುತಿಯಲ್ಲಿ ಇಂಥ ಕಾರ್ಯಕ್ರಮ ಯೋಜನೆ ಮಾಡಲಿಕ್ಕೆ ಸಾಧ್ಯವಾಗಿತ್ತು. ಇದಕ್ಕೆ ಒಳ್ಳೆ ಜತೆಯಾಗಿ ನಿಂತು ಓಡಾಡ್ತಿರ್ತಕ್ಕಂಥ ರಾಧಾಕೃಷ್ಣ ಅವರು, ಟಿ ಜೆ ರಾಧಾಕೃಷ್ಣ, ಅನೇಕ ರೀತಿಯಿಂದ ಜನಗಳು ಸಮಾಜ ಸೇವೆ ಮಾಡ್ತಾ ಇದ್ದಾರೆ. ವ್ಯವಸ್ಥಿತವಾದ ಯಾತ್ರಾ ಕಾರ್ಯಗಳನ್ನು ಹಾಕೋದು, ಪಾತ್ರ ಸಮಾಚಾರ ಪತ್ರಿಕೆ ನಡೆಸೋದು, ಜೊತೆಗೆ ಇಂಥ ಕಾರ್ಯಕ್ರಮ ಯೋಜನೆ ಮಾಡೋದು. ಅವ್ರು ಸ್ವತಃ ಅವರಲ್ಲಿ ಏನು ವಿಶೇಷವಾದಂತಹ ಆರ್ಥಿಕ ಬಲ ಏನೋ ಅವರಲ್ಲಿಲ್ಲ, ಅವರಿಗಿರೋ ಶ್ರದ್ಧೆಯ ಬಲನೇ ಬಲನೇ ಹೊರತು ಆರ್ಥಿಕ ಬಲ ಅಲ್ಲ. ಅಂತ ಒಂದು ಆರ್ಥಿಕ ಶಕ್ತಿ ಇದ್ದವರು ಅದರಲ್ಲಿ ಸೇರಿಕೊಂಡಾಗ ಎಷ್ಟು ಕೆಲಸ ಮಾಡಬಹುದು. ರಾಧಾಕೃಷ್ಣ ಅವರನ್ನು ಬಹಳ ಅಭಿನಂದನೆ ಮಾಡ್ತೇನೆ. ಅವರ ಸದ್ವಿಚಾರ ಸೇವಾ ಒಂದು ಸೃಷ್ಟಿ ಇದೆಯಲ್ಲ, ವಿಶೇಷವಾದ ಕಾರ್ಯವನ್ನು ಮಾಡಲಿ ಅಂತ ಹೇಳ್ತಾ, ಇಂಥ ಕಾರ್ಯಕ್ರಮ ಜನಕ್ಕೆ ಜನಕ್ಕೆ ಆಶ್ಚರ್ಯ ಹುಟ್ಟಿರುತ್ತೆ. ಅಂತೂ ಬಯಲಲ್ಲೂ ಕಾರ್ಯಕ್ರಮ ನಡೆಯಲು ಸಾಧ್ಯ ಅಂತ ಗೊತ್ತಾಯ್ತಲ್ಲ. ಈ ಕಾರ್ಯಕ್ರಮ 84 ತಿಂಗಳ ಕಾಲಲ್ಲೇ ನಡೀಬಾರದು, ನಾಲಿಗೆ ಮುಕ್ತಾಯ ಆಗಬಾರದು. ಪ್ರತಿ ವರ್ಷವೂ ಇಂಥ ಕಾರ್ಯಕ್ರಮವನ್ನು ಮಾಡಲಿ. ಆ ಮೂಲಕವಾಗಿ ಭಾಗವತ ಆಯಿತು, ಮಹಾಭಾರತ, ರಾಮಾಯಣ ಅದು ಅಖಂಡವಾಗಿ ತಿಂಗಳುಗಟ್ಟಲೆ ಮಾಡಿದಾಗ ಒಂದು ಹೊಸ ರೀತಿಯಾದ ಒಂದು ದೃಷ್ಟಿಕೋನ ಜಗತ್ತಿ ಬರಲು ಸಾಧ್ಯವಾಗುತ್ತೆ, ಆಧ್ಯಾತ್ಮ ದೃಷ್ಟಿಯ ಪ್ರಸಾರಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ತಾ, ಇಂಥ ಕಾರ್ಯಕ್ರಮಕ್ಕೆ ನೆರವಾದ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ಹೇಳ್ತಾ, ಬಹಳ ಹೊತ್ತಾಗಿದೆ. ಈ ಮಳೆಯ ಭಯ ಗಲಯಾಟಲಿಷ್ಟನ ಬಂದಿದ್ದೀರಿ ಅಂತ ಕೇಳಿದರೆ ಭಾಗವತ ಪುರಾಣದ ಆಕರ್ಷಣೆ ಎಷ್ಟು ಜೋರು ಎಂಬುದಕ್ಕೆ ನಿಮಗೆ ಅರ್ಥವಾಗುತ್ತೆ. ಅಂತ ಭಾಗವತ ಪುರಾಣದ ಸಾಮಾನ್ಯ ಶ್ರವಣ ಮಾಡಿಸಿರೋದು ಅಷ್ಟೇ, ಇಲ್ಲಿ ವಿಶೇಷಾಂಶಗಳನ್ನು ಯಾವುದೂ ಹೇಳಿಲ್ಲ. ಅಲ್ಲಿ ಬರತಕ್ಕಂಥ ಡೀಟೇಲ್ಸ್ ವರ್ಣನೆ ಕೇಳಿದರೆ ನಾ ಕೇಳಿರೋ 0.00 ಸಮಥಿಂಗ್ ಅಲ್ಲ, ತೀರಾ ತೀರಾ ಕಡಿಮೆ ಹೇಳಿರೋದು. ಅದಕ್ಕೆ ನಿಮಗೆ ಖುಷಿ ಪಡೋದಾದ್ರೆ ಅದನ್ನು ಓದಿಬಿಟ್ರೆ ನಿಮಗೆ ಅನ್ಸುತ್ತೆ ಆಚಾರ್ಯ ಭಾರಿ ಕೈಕೊಟ್ಬಿಟ್ರೆ ನಮಗೆ ಬಹಳ ಕಡಿಮೆ ಹೇಳಿದ್ದಾರೆ ಅನಿಸಿಬಿಡುತ್ತೆ. ಅಲ್ಲಿರೋದು ಎಷ್ಟು ಗೊತ್ತಾ, ಅಲ್ಲಿ ಆಚಾರ್ಯರ ಬಗ್ಗೆ ಕೇಳಿದವರು ನೋಡ್ಲಿಕ್ಕೆ ಹೋದರಂತೆ, ಕೇಳಿದವ್ರ ಬಗ್ಗೆ ಅನ್ಕೊಂಡಿದ್ರಂತ, ಅವ್ರು ಮಧ್ವಾಚಾರ್ಯರ ಬಗ್ಗೆ ಕೇಳಿದವರು ಹೇಳಿದವ್ರು ತುಂಬಾ ಜಾಸ್ತಿ ಹೇಳಿದ್ದಾರೆ ಅಂತ ಕಾಣುತ್ತೆ, ನೋಡ್ಬಿಡೋಣ ಅಂತ ಹೋದ್ರಂತ ಅವ್ರನ್ನ ಒಂದ್ಸಲ ನೋಡಿದ ಮೇಲೆ ಆಶ್ಚರ್ಯ ಆಯ್ತಂತೆ, ಹೇಳಿದವರು ಬೈದ್ರಂತೆ.
ಕೆಳಗಿನ 7 ಲೋಕಗಳು, ಮೇಲಿನ 7 ಲೋಕಗಳನ್ನು ಉಪದೇಶ ಮಾಡಿ, ಪಾತಾಳ ಲೋಕದ ಕೆಳಗೆ ನರಕ ಲೋಕಗಳಿದ್ದಾವೆ, ನರಕ ಅಂತಕ್ಕಂಥದ್ದು, ಆ ನರಕ 28 ನರಕಗಳನ್ನು ಉಪದೇಶ ಮಾಡಿದ್ದಾರೆ, ಏನು ಪಾಪ ಮಾಡಿದ್ರೆ ಯಾವ ನರಕ, ಅಲ್ಲಿ ಯಾವ ರೀತಿ ಶಿಕ್ಷೆ ಕೊಡ್ತಾರೆ ಅಂತಕ್ಕಂಥದ್ದನ್ನು ಉಪದೇಶ ಮಾಡಿ, ವಿರಾಟ್ ರೂಪಿಯಾದ ಭಗವಂತನ ಧ್ಯಾನದೊಂದಿಗೆ ಪಂಚಮ ಸ್ಕಂದವನ್ನು ಮುಗಿಸಿದರು. ಈ ಷಷ್ಠ ಸ್ಕಂದವನ್ನು ಪ್ರಾರಂಭ ಮಾಡ್ತಾ ಪರೀಕ್ಷಿತ ರಾಜ ಪ್ರಶ್ನೆ ಮಾಡ್ತಾರೆ, ಸ್ವಾಮಿ ಎಲ್ಲರೂ ನೀವು ಹೇಳಿರ್ತಕ್ಕಂತಹ ಪಾಪಗಳಲ್ಲಿ ಎಲ್ಲರೂ ಒಂದಲ್ಲ ಒಂದು ಮಾಡೇ ಇರ್ತಾರೆ ಪಾಪಗಳು, ಅಂದಮೇಲೆ ಅವ್ರು ನರಕ ಅನುಭವಿಸಬೇಕೇ, ಅದಕ್ಕೇನಾದರೂ ಪ್ರಾಯಶ್ಚಿತ್ತ ಉಂಟೆ ಅಂದಮೇಲೆ ಈಗ ನೀವು ಹೇಳ್ತಕ್ಕಂತಹದ್ದು ನರಕ ಯಾಕೆ ಆಗ್ತದೆ, ನಿವೃತ್ತ ಮಾರ್ಗ ಕಚಿತೋ ಆದೋ ಬ್ರಹೋತಾಯಥ ಕ್ರಮಯೋಪೋಗ ಲಬ್ಧೇನ ಬ್ರಹ್ಮಣ ಯದ ಸಂಸ್ಮೃತಿ. ವೇದಗಳು ಹೇಳ್ತಕ್ಕಂತಹದ್ದೆಲ್ಲವನ್ನು ನಿವೃತ್ತ ಕರ್ಮವನ್ನೇ, ಕರ್ಮಗಳಲ್ಲಿ 3 ತರಹ, ನಿವೃತ್ತ ಕರ್ಮ, ನಿಷ್ಕಾಮ ಕರ್ಮ, ಕಾಮ್ಯ ಕರ್ಮ ಅಂತಕ್ಕಂತಹ 3 ಕರ್ಮಗಳು ಬೇರೆ ಅಲ್ಲೇ ಅಲ್ಲ, ನಾವು ಮಾಡುವ ಕ್ರಿಯೆಗಳಲ್ಲಿ ನಮ್ಮ ಮನಸ್ಸಿನ ಅನುಸಂಧಾನದಿಂದ ಅದು ಕ್ಲಾಸಿಫಿಕೇಶನ್ ಆಗ್ತದೆ. ಒಂದೇ ಕರ್ಮವೇ ನಿಷ್ಕಾಮ ಕರ್ಮವೂ ಆಗಬಹುದು, ನಿವೃತ್ತ ಕರ್ಮವೂ ಆಗಬಹುದು, ಕಾಮ್ಯ ಕರ್ಮವೂ ಆಗಬಹುದು. ಆದರೆ ಇಲ್ಲಿ ವೇದಗಳು ಹೇಳ್ತಕ್ಕಂತಹದ್ದು ಕಾಮ್ಯ ಕರ್ಮವನ್ನು ವೇದ ಹೇಳ್ತಾನೆ ಇಲ್ಲ ಅಂತ, ಕರ್ಮಗಳನ್ನೇ ಹೇಳ್ತಾ ಇಲ್ಲ ಅಂತ ಏಕಾದಶ ಸ್ಕಂದದಲ್ಲಿ. ಕರ್ಮಾಕರ್ಮ ವಿಕರ್ಮೇತಿ ವೇದವಾದೋ ನಲೌಕಿಕ ವೇದಸ್ಯಚ ಈಶ್ವರತ್ವ ತತ್ರ ಮುಹ್ಯಂತಿ ಸೂರಯ ಅಂತ ಹೇಳ್ತಾನೆ ಏಕಾದಶ ಸ್ಕಂದದಲ್ಲಿ. ಹೇಳ್ತಾ ಕರ್ಮ ಅಕರ್ಮ ವಿಕರ್ಮ ಅಂತಕ್ಕಂತಹದ್ದು ವೇದದ ಆಪಾತದ ಅರ್ಥ ಅಷ್ಟೇ. ನಿಜವಾಗಲೂ ವೇದದ ಒಳಹೊಕ್ಕು ನೋಡಿದಾಗ ಅದೆಲ್ಲ ಇಲ್ಲೇ ಇಲ್ಲ. ಯಾಕೆ, ಇಲ್ಲಿ ವೇದಗಳು ಭಗವಂತನನ್ನೇ ಹೇಳ್ತಾ ಇದ್ದವು. ಸರ್ವೇ ವೇದ ಯತ್ಪದ ಮಾಮನಂತಿ ತಪಾಂಸಿ ಸರ್ವಾಣಿಸಿ ಯದ್ವದಂತಿ. ಎಲ್ಲ ವೇದಗಳು ಭಗವಂತನ ಗುಣಗಳನ್ನು ಕೊಂಡಾಡುವುದಕ್ಕೂ ಹೊರಟಿದ್ದಾ ಹೊರತು ಕರ್ಮಗಳನ್ನು ಹೇಳುವುದಕ್ಕೆ ಹೊರಟೇ ಇಲ್ಲ. ಹಾಗಾದ್ರೆ ಮತ್ತೆ ಹೇಳ್ತಾ ಇದ್ದಾವಲ್ಲ ವೇದಗಳು ಅನೇಕ ಕರ್ಮಗಳನ್ನ ಒಂದು ಪಟ್ಟಿನೇ ಕೊಡ್ತಾ ಇದ್ದಾರಲ್ಲ ಅಂದಾಗ ಅದು ನಮ್ಮ ಅಜ್ಞಾನದಿಂದ ಕರ್ಮ ಆಚರಣೆಯಾದಾಗ ಬಂಧಕವಾಗ್ತದೆ. ಕರ್ಮ ಅಂದ್ರೆ ಯಾವುದನ್ನು ಎದ ಅಸಂಸ್ಮೃತಿ ಅಂತ ಹೇಳ್ತಾ ಇದ್ದೀನಿ. ಕರ್ಮ ಅಂದ್ರೆ ಯಾವುದು, ಪುನಃ ನಾವು ತಾಯಿ ಗರ್ಭ ಪ್ರವೇಶ ಮಾಡುವುದಕ್ಕೆ ಕಾರಣವಾಗದೆ ಹೋದೆ ಅದನ್ನು ಕರ್ಮ ಅಂತ ಕರಿತೀವಿ. ತತ್ಕರ್ಮಯನ್ನ ಬಂಧಾಯ ಸಾವಿದ್ಯಾಯ ವಿಮುಕ್ತೆ. ಕರ್ಮ ಅಂತ ಯಾವುದನ್ನು ಕರಿಬೇಕು, ವೇದೋಕ್ತವಾದ ಕರ್ಮಗಳೇ ಅಲ್ಲ. ಯಾವ ಒಂದು ಕ್ರಿಯೆ ಪುನಃ ನಾವು ಹುಟ್ಟುವುದಕ್ಕೆ ಕಾರಣವಾಗುವುದಿಲ್ಲವೋ, ತಾಯಿ ಗರ್ಭವಾಸ ದುಃಖ ಅನುಭವಿಸುವುದಕ್ಕೆ ಕಾರಣವಾಗುವುದಿಲ್ಲವೋ ಅದನ್ನು ಕರ್ಮ ಅಂತ ಕರಿಬೇಕು. ಒಂದು ವೇಳೆ ನಾವು ಹುಟ್ಟುವುದಕ್ಕೆ ಕಾರಣವಾದ ತತ್ವಿಕರ್ಮ ಅಂತ ಹೇಳಿ, ಅದು ವಿಕರ್ಮ ಪಾಪಕರ್ಮ ಅಂತ ಹೇಳಿ, ಯಾಕೆ ಮುಂದೆ ನಾವು ಗರ್ಭವಾಸ ದುಃಖಗಳನ್ನು ಅನುಭವಿಸಬೇಕಾಗ್ತದೆ. ಅದಕ್ಕೋಸ್ಕರ ವೇದಗಳು ಹೇಳ್ತಕ್ಕಂತಹದ್ದೆಲ್ಲ ನಿವೃತ್ತ ಕರ್ಮ. ನಮ್ಮ ಅನುಸಂಧಾನದಿಂದ, ನಮ್ಮ ಮಾನಸಿಕವಾದ ಒಂದು ಅನುಸಂಧಾನದಿಂದ ಆ ಕರ್ಮ ನಿವೃತ್ತ ಕರ್ಮವಾದರಾಗುವುದು, ಪ್ರವೃತ್ತ ಕರ್ಮವಾದರಾಗುವುದು ಅಥವಾ ನಿಷ್ಕಾಮ ಕರ್ಮವಾದರೂ. ಇಲ್ಲಿ ವೇದ ಹೇಳ್ತಾ ನಿವೃತ್ತ ಕರ್ಮ ಅಂತ ಹೇಳ್ಬಿಟ್ಟು ಶುಕಾಚಾರ. ನಿವೃತ್ತ ಕರ್ಮ ಅಂದ್ರೆ ಏನು ಅಂದ್ರೆ, ಕಾಮ್ಯ ಕರ್ಮ ಮೊದಲು ಫಲಾಪೇಕ್ಷೆಯಿಂದ ಮಾಡ್ತಕ್ಕಂತಹದ್ದು ಕಾಮ್ಯ ಕರ್ಮ. ಇವತ್ತು ನಾವು ಮಾಡ್ತಾ ಇರೋದೆಲ್ಲ ಕಾಮ್ಯ ಕರ್ಮ. ಯಾವುದೇ ಒಂದು ಕರ್ಮ ಮಾಡಲು ಪ್ರಾರಂಭದಲ್ಲೇ ಸಂಕಲ್ಪ ಮಾಡ್ಬಿಡ್ತೀವಿ, ಇಂತಿಂತಹ ಫಲ ಬೇಕು ಅಂತಕ್ಕಂತಹ ಸಂಕಲ್ಪ ಮಾಡ್ತೀವಿ, ಅಹಂ ಕರ್ತ ಅಂತ ನಾವು ಸಂಕಲ್ಪ ಮಾಡ್ತೀವಿ, ಅದು ಬಂಧಕವಾಗೋಗ್ತಾಳೆ, ಅದು ಕಾಮ್ಯ ಕರ್ಮವಾಗೋಗ್ತದೆ. ಅದಕ್ಕೆ ಈಗ ಫಲ ಕೊಡಲ್ಲ ದೇವರು. ನೀವೆಂಥ ವೇದೋಕ್ತವಾದ ಕರ್ಮವೇ ಮಾಡಿದ್ರು, ಶಾಸ್ತ್ರೋಕ್ತವಾಗಿ ಮಾಡಿದ್ರು, ಈಗ ಫಲ ಕೊಡಲ್ಲ. ಮತ್ತೆ ಆ ಫಲ ಅನುಭವಿಸೋದಕ್ಕೆ ಮತ್ತೆ ನಾವು ಹುಟ್ಟಬೇಕಾಗ್ತದೆ. ಮತ್ತೆ ಪಂಚಾಗ್ನಿಯಲ್ಲಿ ಬೇಯಬೇಕು, ತಾಯಿ ಗರ್ಭವಾಸ ದುಃಖ ಅನುಭವಿಸಬೇಕು, ಅದಕ್ಕೋಸ್ಕರವಾಗಿ ಮತ್ತೆ ನಾವು ಹುಟ್ಟಲೇಬೇಕಾಗ್ತದೆ. ಇನ್ನು ಇದು ಕಾಮ್ಯ ಕರ್ಮ ಅಂತ, ಪ್ರವೃತ್ತ ಕರ್ಮ ಅಂತ ಹೇಳ್ತೀವಿ. ಇನ್ನು ನಿಷ್ಕಾಮ ಕರ್ಮ. ನಿಷ್ಕಾಮ ಕರ್ಮ ಅಂದ್ರೆ ಫಲಾಪೇಕ್ಷೆ ಇಲ್ಲದೆ ಮಾಡ್ತಕ್ಕಂತ ಭೇದೋಕ್ತವಾದ ಕರ್ಮಗಳು. ಹಾಗೆ ನಿಷ್ಕಾಮ ಕರ್ಮ ಮಾಡಿ ಫಲಾಪೇಕ್ಷೆಯನ್ನು ಬಿಟ್ಟರೆ ಮೋಕ್ಷವಾಗ್ತೇನು ಇಲ್ಲ ನೋಡ್ರಿ. ನಿವೃತ್ತ ಕರ್ಮದಿಂದನೇ ಮೋಕ್ಷ. ನಿಷ್ಕಾಮಂ ಜ್ಞಾನ ಪೂರ್ವಂತೆ ನಿವೃತ್ತ ವಿಚಿ ಚೋಚ್ಯತೆ ನಿವೃತ್ತಂ ಸೇವ ಮಾನಸ್ತು ಬ್ರಹ್ಮಾಭ್ಯೇತಿ ಸನಾತನ ಅಂತ ಆಚಾರ ಭಾಗವತ ತಾತ್ಪರ್ಯ ವಾಕ್ಯ. ನಿಷ್ಕಾಮ ಕರ್ಮ ಭಗವದ್ವಿಷಯವಾದ ಜ್ಞಾನವಿದ್ದಾಗ ನಿವೃತ್ತ ಕರ್ಮ ಅನಿಸಿಕೊಳ್ತದೆ. ಭಗವದ್ವಿಷಯವಾದ ಜ್ಞಾನವಿಲ್ಲದೆ ಹೋದಾಗ ಅದು ನಿಷ್ಕಾಮ ಕರ್ಮ, ಅದು ಮೋಕ್ಷ ಆಗಲ್ಲ ಅಂತ ಹೇಳ್ತದಕ್ಕೆ. ಹೌದು, ಫಲಾಪೇಕ್ಷೆಯನ್ನು ಬಿಟ್ಟಿದ್ದೇವಲ್ಲ ಅಂದ್ರೆ ಅಹಂ ಕರ್ತೃತ್ವ ಅಭಿಮಾನ ಹೊಂದಿರ್ತಲ್ಲಿ, ನಾನು ಅಹಂಕರ್ತ ಅಂತಕ್ಕಂಥ ಅಭಿಮಾನಿತ್ತೆ. ನಾನು ಕರ್ಮ ಮಾಡಿದ್ದೇನೆ, ಫಲವನ್ನು ದೇವರ ಮೇಲೆ ಬಿಟ್ಟಿದ್ದೇನೆ, ನನ್ನ ಋಣ ದೇವರ ಮೇಲೆ ಇರಲಿ, ನನ್ನ ಫಲ ಬೇಕಿಲ್ಲ, ಅಹಂಕರ್ತ ಅಂಬೋ ಅಭಿಮಾನ ಬಂದಿದೆ, ಅದು ಬಂಧಕವಾಗೋಯ್ತು. ಮತ್ತೆ ನಿವೃತ್ತ ಕರ್ಮದಲ್ಲಿ ಏನು, ಯಾವ ಈ ದೇಹದಿಂದ ಏನೇ ಕರ್ಮವಾದರೂ ಅದು ನನ್ನ ಮಮ ಶುಭಾರ್ಥಂ ಸ್ವಪೂಜಾತ್ಮಕಾನೆ ಕರ್ಮಾನೆ ಕರೋತಿ ಕಾರ್ಯೇತಿ ಇತ್ಯತ್ತಮ್ಮಂತ ರಾಯರ ಗೀತಾ ವಿರುತ್ತೋಗಿ. ಈ ದೇಹದಿಂದ ಆಗ್ತಕ್ಕಂತಹ ಎಲ್ಲಾ ಕರ್ಮಗಳು ನನಗೊಲ್ಲೋದಕ್ಕೋಸ್ಕರವಾಗಿ ಅದನ್ನೇ ಪುನಂದಾಸು ಆದದ್ದೆಲ್ಲ ಒಳಿತೆ ಆಯಿತು ನಮ್ಮ ಶ್ರೀಧರನ ಸೇವೆಗೆ ಸಾಧನ ಸಂಪತ್ತ ಇಷ್ಟು ಗಮನದಲ್ಲಿಟ್ಟು ಪುನಂದಾಸು ಈ ದೇಹದಿಂದ ಏನಾದದ್ದು ಜೀವನ ವಿವಿಕ್ಷ ಅಂದ ಅವನಿಗೊಳ್ಳೇದಕ್ಕೋಸ್ಕರವಾಗಿ ಯಾವಾಗ ಅನುಸಂಧಾನ ಬಂದಾಗ, ಅನುಸಂಧಾನ ಬರದೇ ಹೋದಾಗ ವೇದೋಕ್ತ ಕರ್ಮವೂ ಈ ಕರ್ಮವಾಗಿ ಹೋಗ್ತೇವೆ. ಅನೇವಂತ್ ಮಹತ್ ಪುಣ್ಯಂ ಕರ್ಮಂ ಕರೋತಿ ತದ್ದಾಶ್ಯ ತತ ಚೀಯತಮೇವ ಆತ್ಮಾನಮೇವ ಲೋಕಂ ಉಪಾಸೀತ ಅಂತ ವೇದ ಹೇಳ್ತಾರೆ. ಅದಕ್ಕೋಸ್ಕರವಾಗಿ ನಿವೃತ್ತ ಕರ್ಮದಲ್ಲಿ ಮನೋಭಾವನೆ ಹೇಗಿರಬೇಕು, ನನ್ನ ಹಿಂದಿನ ಜನ್ಮ ಕರ್ಮ ಕಳೆಯುವುದಕ್ಕೆ ದೇವರು ನನ್ನಲ್ಲಿ ನಿಂತ್ಕೊಂಡು ಮಾಡ್ತಾ ಇದ್ದಾನೆ, ಅದು ಕರ್ಮ ಮೋಕ್ಷಾಯ ಕರ್ಮಾಣಿಯೋದತ್ತೇ ಅಗದಮ್ಯತ ಅಂತ ಹೇಳ್ತಾರೆ. ಈಗ ಆಗ್ತಕ್ಕಂತಹ ಕರ್ಮಗಳನ್ನು ಹಿಂದಿನ ಜನ್ಮ ಕರ್ಮ ಕಳೆಯೋದಕ್ಕೆ ದೇವರು ನನ್ನಲ್ಲಿ ನಿಂತ್ಕೊಂಡು ಮಾಡ್ತಾ ಇದ್ದಾನೆ. ಸ್ವಾಮಿ ಇದೆಯಲ್ಲೂ ನಿನ್ನ ಪೂಜಾ ನೀನು ಪ್ರೀತನಾಳು, ನೀನು ಪ್ರೀತನಾಳು ಅಂತ ಇಷ್ಟು. ಹಾಗೆ ನೀವು ಫಲ ನಾನು ಮಾಡಿಲ್ವಾ ಅಂದ್ರೆ ನಂಗೆ ಫಲ ಬೇಕಿಲ್ಲ. ಈ ಅನುಸಂಧಾನ ಏನದೆ, ನನ್ನ ಹಿಂದಿನ ಜನ್ಮ ಕರ್ಮ ಕಳೆಯುವುದಕ್ಕೋಸ್ಕರವಾಗಿ ನೀನು ನನ್ನ ಒಳಗೆ ನಿಂತ್ಕೊಂಡು ಈ ಕರ್ಮವನ್ನು ನೀನು ಮಾಡ್ತಾ ಇದ್ದೀ, ಇದೆಯಲ್ಲೂ ನಿನ್ನ ಪೂಜಾ ನೀನು ಪ್ರೀತನಾಗು, ಫಲ ಕೇಳಲಿಕ್ಕೆ ನಾನು ಕರ್ಮ ಮಾಡಿಲ್ವಾದ್ದರಿಂದ ನನಗೆ ಫಲ ಬೇಕಿಲ್ಲ ಅಂತಕ್ಕಂತಹ ಭಾವನೆ ಏನದೆ, ಈ ರೀತಿ ಇರ್ತಕ್ಕಂಥದ್ದು ನಿವೃತ್ತ ಕರ್ಮ. ಇಂಥ ನಿವೃತ್ತ ಕರ್ಮದಿಂದನೇ ಮೋಕ್ಷ. ನಿಷ್ಕಾಮಕರು ನಿಷ್ಕಾಮ ಅದೇ ನೈಷ್ಕರ್ಮ ಅಚ್ಯುತ ಭಾವ ವಜ್ಜತಂ ನಶೋಪಚಯ ಜ್ಞಾನಮ ಲಂಬಿರಂಜನ ಮುಂಚ. ನಿಷ್ಕಾಮಕರ್ಮದಿಂದನೂ ಮೋಕ್ಷವಾಗಲ್ಲ, ಪ್ರವೃತ್ತ ಕರ್ಮ ಅಂತೂ ಬಂಧಕ್ಕೆ. ಅದಕ್ಕೋಸ್ಕರ ನೀವು ಮೊದಲು ಭಗವತಾ ಪ್ರೋಕ್ತ ದೇವರು ಹೇಳಿರ್ತಕ್ಕಂಥದ್ದು ವೇದ ಹೇಳ್ತಕ್ಕಂಥದ್ದು ನಿವೃತ್ತ ಕರ್ಮವನ್ನು ಹೇಳ್ತಾ ಹೋದನು ಬೇ. ನಿವೃತ್ತ ಕರ್ಮ ಯಾಕೆ, ಯದ್ ಅಸಂಸ್ಕೃತಿ ಪುನಃ ನಾವು ಹುಟ್ಟುವುದಕ್ಕೆ ಕಾರಣವಾಗಲ್ಲ, ಹುಟ್ಟುವುದಕ್ಕೆ ಕಾರಣವಾಗೋದೇ ಇಲ್ಲ. ಅದಕ್ಕೋಸ್ಕರವಾಗಿ ನಮ್ಮ ಎಲ್ಲಾ ಕರ್ಮವು ನಾವು ಹುಟ್ಟುವುದಕ್ಕೆ ಕಾರಣವಾಗಬಾರದು. ಇಲ್ಲಿ ನಮ್ಗೇನು ಅಂದ್ರೆ ದೇವರು ನಮ್ಮನ್ನು ಇಲ್ಲಿ ತಂದಿರೋದು ಕರ್ಮ ಕಳ್ಕೊಂಬುದಕ್ಕೆ, ನಾವು ಅದನ್ನ ನಾವು ತಿಳ್ಕೋಬೇಕಾಗಿದೆ. ದೇವರು ನಮ್ಮನ್ನ ಕರ್ಮ ಕಳ್ಕೊಂಬುದಕ್ಕೆ ತಂದಿದ್ದಾನೆ ಹೊತ್ತು ಕರ್ಮ ಕೂಡ ಹಾಕೋದಕ್ಕೆ ತಂದಿಲ್ಲ. ಕರ್ಮ ಮೋಕ್ಷಾಯ ಬ್ರಹ್ಮಸೂತ್ರ ಭಾಷೆಯಲ್ಲಿ ಆಚಾರ್ಯ ಹೇಳ್ತಾ ಇದ್ದಾರೆ 4ನೇ ಅಧ್ಯಾಯದಲ್ಲಿ. ಫಲ ಏನು, 100 ಅಧ್ಯಾಯ ಓದಿದ್ದಕ್ಕೆ ಪಾಠ ಹೇಳಿದ್ದಕ್ಕೆ ಕೇಳಿದ್ದಕ್ಕೆ ಫಲ ಏನು, ಕರ್ಮ ನಾಶಾಖ್ಯ ಮುಖ್ಯ ಫಲವನ್ನು ನಿಗದಿತ್ತಂತೆ. ಕರ್ಮ ಕ್ಷಯವೇನು ಮುಖ್ಯ ಫಲ. ಅದು ಜಗನ್ನಾಥದಾಸರು ಒಂದು ಸಂಧಿ ಮಾಡಿದ್ದಾರೆ, ಕರ್ಮ ವಿಮೋಚನ ಬರೇ ಮೋಚನ ಕರ್ಮ ವಿಮೋಚನ ಸಂಧಿ ಅಂತ ಒಂದು ಸಂಧಿ ಮಾಡಿದ್ದಾರೆ. ಕರ್ಮ ಕಳ್ಕೊಂಬೋದೇ ಮುಖ್ಯ ಸಾಧನೆ ಮಿತ್ರಾಚಾರ, ಕರ್ಮ ನಾಶವೇ ಮುಖ್ಯ ಸಾಧನೆ. ಹೌದು, ಕರ್ಮ ನಾಶ ಅವರು ಮತ್ತೆ ಮನಸ್ಸಿನಲ್ಲಿ ಪೂರ್ವಪಕ್ಷ ಹಾಕಿಕೊಂಡು ಅಪರೋಕ್ಷ ಜ್ಞಾನವಾದ ಕ್ಷೀಯಂತೆ ಚಾಸ್ಯ ಕರ್ಮಾಣಿ, ಆಗ ಅಪರೋಕ್ಷ ಜ್ಞಾನವಾದ ಕರ್ಮ ಎಲ್ಲ ಹೋಗ್ಬಿಡುತ್ತದೆ. ಈಗಿಂದ ಯಾಕೆ ಮಾಡಬೇಕು, ಆ ನಿತ್ಯಶಃ ಕಾರ್ಯ ಅವಶ್ಯ ಮಂದರಾಚಾರ. ಈ ಕರ್ಮನಾಶ ಅಂತಕ್ಕಂತಹದ್ದನ್ನ ಅಪರೋಕ್ಷ ಜ್ಞಾನದವರಿಗೂ ಕಾಯಬೇಕಾದಿಲ್ಲ, ಪ್ರತಿನಿತ್ಯವೂ ನೀನು ಕರ್ಮ ಕಳ್ಕೋಬೇಕು, ಅವಶ್ಯವಾಗಿ ನೀನು ಕರ್ಮ ಕಳ್ಕೋಬೇಕು. ಹೇಗೆ, ಜ್ಞಾನೇನ ವಿದ್ವಾನ್ ಪ್ರತಿ ಹಂತಿಸಿದ್ದು, ಜ್ಞಾನದಿಂದ ಕರ್ಮ ಕಳ್ಕೋಬೇಕು ಹೊರತು ಇನ್ನು ಬೇರೆ ಯಾವುದರಿಂದ ಕಳ್ಕೋಬೇಕಾಗಲ್ಲ. ಅನುಭವಿಸ್ತಾ ಕರ್ಮ ಕಳಿತೆ ಆದ್ರೆ ಮತ್ತೆ ಇನ್ನೊಂದು ಜನ್ಮಕ್ಕೆ ಕಾರಣವಾಗಿರ್ತದೆ, ಅನುಭವಿಸ್ತಾ ಕರ್ಮ ಕಳಿತೇನೆ ಆದ್ರೆ ಮತ್ತೆ ಇನ್ನೊಂದು ಜನ್ಮಕ್ಕೆ ಕಾರಣವ. ಯಾಕೆ, ಆ ಕರ್ಮ ನಾನು ಮಾಡಿದೆ ಎಂಬ ಅಭಿಮಾನ ಬಂದಿರ್ತೆ, ಕರ್ಮ ಫಲಾಪೇಕ್ಷೆಯನ್ನು ಮಾಡಿರ್ತೀವಿ, ಇನ್ನು ನಾನಾ ರೀತಿಯಲ್ಲಿ ಕಾರಣಗಳಿಂದ ಕರ್ಮ ಬಂಧಕವಾಗು. ಅದಕ್ಕೋಸ್ಕರವಾಗಿ ಈ ರೀತಿ ಇರ್ತಕ್ಕಂಥ ಕರ್ಮ ಕಳ್ಕೊಂಬುದು ದೇವರು ತಂದಿದ್ದಾನೆ ಹೊರತು ಕರ್ಮ ಮಾಡೋದಕ್ಕೋಸ್ಕರವಾಗಿ ಹಿಂದಿನ ಜನ್ಮಕ್ಕೆ ತಕ್ಕಂತೆ ಅದಕ್ಕೆ. ಹಾಗಾದರೆ ಈಗಿನ ಜನ್ಮ ಎಲ್ಲ ಕರ್ಮಗಳೆಲ್ಲ ಹಿಂದಿನ ಜನ್ಮ ಕರ್ಮದಿಂದ ತೀರ್ಮಾನವಾಗಿದೆ ಅಂತ ಹೇಳಿ. ಕರ್ಮ ಕರ್ಮ ವಿಕರ್ಮೇತಿ ವೇದವಾದೋ ನಲೋಕಿ ವೇದಸ್ಯಚ ಈಶ್ವರತ ತತ್ರ ಮುಷ್ಯಂತಿ ಸೂರ್ಯ. ಮತ್ತೆ ಹೇಳ್ತಾ ಅದಲ್ಲ ಅಹರಶ್ಚಂದ್ರ ಉಪಾಸೀತ ಅಂತ ಹೇಳ್ತಾ ಇದೆ, ನಪ ಇದು ನಸುರಾಮ್ ಪಿಬೇತ್ ಅಂತ ಹೇಳ್ತಾ ಇದೆ. ವೇದ ಕರ್ಮ ಹೇಳ್ತಾ ಇದ್ದ ಅಲ್ಲ, ಮತ್ತೆ ಏನ್ ಹೇಳ್ತಾ ಇದೆ, ಕರ್ಮ ಮೋಕ್ಷಾಯ ಬಾಲಾನಾಂ ಅನುಶಾಸನ್ ಕರ್ಮ ಮೋಕ್ಷಾಯ ಕರ್ಮಾನು ಇದತ್ತೆ ಅಗದಮ್ಯತ ಅಂತ ಹೇಳ್ತಾರೆ. ಈ ಜನ್ಮದ ಕರ್ಮಗಳೆಲ್ಲ ಹಿಂದಿನ ಜನ್ಮದ ಕರ್ಮ ಕಾರಣ ಉಂಟು ಅಂತ ಭಾಗವತ ಸಂದೇಶ. ಹಿಂದಿನ ಜನ್ಮದ ಕರ್ಮವನ್ನು ಕಳೆಯುವುದಕ್ಕೆ ಭಗವಂತ ಈಗ ಮಾಡ್ತಾ ಇದ್ದಾನೆ ನಮ್ಮ ದೇಹದಲ್ಲಿ ಇಟ್ಕೊಂಡು. ಅಂದ್ರೆ ಹಿಂದಿನ ಜನ್ಮ ಕರ್ಮ ಯಾವುದು? ಸ್ವಲ್ಪ ನಮ್ಮ ಸಕಲ ಕರ್ಮಗಳು ಪುನಃ ಹುಟ್ಟುವುದಕ್ಕೆ ಕಾರಣ ಅದು ನಮಗೆ ಜ್ಞಾನ. ಅದಕ್ಕೆ ಹೇಳ್ತಾರಲ್ಲ, ಕರ್ಮಣ ಬದ್ಧತೆ ಜಂತು ವಿದ್ಯೆಯಾಚೆ ವಿಮುಚ್ಚತೆ ಅಂತ ಹೇಳ್ತಾರೆ. ಕರ್ಮದಿಂದ ಜೀವ ಬದ್ಧನಾಗ್ತಾನೆ, ವಿದ್ಯೆಯಿಂದ ಜೀವ ಮುಕ್ತನಾಗ್ತಾನೆ. ಹಾಗಾದ್ರೆ ಕರ್ಮ ಬಿಟ್ಬಿಡ್ತೀವಿ ಅಂತ ಅರ್ಜುನ ಅಂದಾಗ ಆಗಲ್ಲ ಅಂತ ಹೇಳ್ತಾರೆ. ಮುಂದೆ ನಹಿ ಕಚ್ಚಿ ಕ್ಷಣವಪೇ ಜಾತ ತಿಷ್ಟೈತೆ ಅಕರ್ಮಕೃತೆ. ಒಂದು ಕ್ಷಣವೂ ಕರ್ಮ ಇಲ್ಲದೆ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಕರ್ಮ ಮಾಡ್ತಾನೆ ಇರ್ತಾನೆ ಜೀವ. ಅದಕ್ಕೋಸ್ಕರ ಆ ಮಾಡ್ತಾ ಇರುವಾಗ ಈ ಜ್ಞಾನದಿಂದ ನೀನು ಮುಕ್ತನಾಗಬೇಕಷ್ಟೇ ಹೊರತು ಬೇರೆ ಮಾರ್ಗವೇ ಇಲ್ಲ ಅಂತ ತಿಳ್ಕೊಂಡು ಭಾಗವತ ಸಂದೇಶ. ಕರ್ಮ ಮೋಕ್ಷ ಅಂತಕ್ಕಂತಹ ಸ್ವಲ್ಪ ಹೇಳಿ ಮುಂದಕ್ಕೋಣಂತೇನೆ. ಕರ್ಮ ಮೋಕ್ಷ ಅಂದ್ರೆ ಕರ್ಮ ಕಳೆಯೋದು ಅಂದ್ರೆ ಯಾವುದು? ಇದನ್ನ ಈಗ ನಮಗೆ ಈ ನಾಳೆ ಅಧಿಕ ಮಾಸ ಬರ್ತೇನೆ ಅಂತ ಇಟ್ಕೊಳ್ರಿ. ಅಧಿಕ ಮಾಸ ಬಂದಾಗ ನಾವೇನು ಹೇಳ್ತೀವಿ ಅಧಿಕ ಮಾಸ ಮಹಾತ್ಮ ಹೇಳುವಾಗ, ನೋಡಪ್ಪ ಈಗ ಅಧಿಕ ಮಾಸ ಬಂದದೆ, ನೀವು ತಿಂಗಳ ಪೂರ್ತಿ ಪ್ರತಿನಿತ್ಯವೂ 33 ಅಪೂಪದಾನವನ್ನು ಮಾಡಬೇಕು, ವೇದ ಹೇಳ್ತಾ ಇದೆ ಪುರಾಣ ಹೇಳ್ತಾ ಇದೆ, ನೀವು ಮಾಡಬೇಕು ಹೇಳ್ತೀವಿ. ಯಾಕೆ ಮಾಡಬೇಕು ಅಂತ ಕೇಳ್ತಾರೆ. ಅದು ಕರೆಯುವಾಗ ಎಷ್ಟು ತೂತು ಬಿದ್ದಿರ್ತೇವೆ ಅದರೊಳಗೆ ಅಷ್ಟು 1000 ವರ್ಷ ಸ್ವರ್ಗವಾಗ್ತದೆ ಅಂತ ಹೇಳ್ಬಿಡ್ತೀವಿ ನಾವು. ಪುರಾಣದ ಹೇಳಿದ್ದು ಹೇಳ್ಬಿಡ್ತೀವಿ ನಾವು ಬೇರೆ. ಆಗ ಎಲ್ರಿಗೂ ಅನಿಸ್ತು ಒಂದು 500 ಖರ್ಚು ಮಾಡಿಬಿಟ್ರೆ 1000 ವರ್ಷ ಸ್ವರ್ಗಕ್ಕೆ ಹೋಗ್ಬೋದಲ್ಲ, ಎಷ್ಟು 1000 ರೂಪಾಯಿ ಖರ್ಚು ಆದಿತ್ತು ಆಗಲಿ, 1000 ವರ್ಷ ನಾವು ಸ್ವರ್ಗಕ್ಕೆ ಹೋಗ್ಬೋದಲ್ಲ, ಮಾಡಬೇಕು ಅಂತ ಸಂಕಲ್ಪ ಮಾಡಿಬಿಡ್ತಾರೆ. ಅಲ್ಲೇ ಸಂಕಲ್ಪ ಮಾಡಬೇಕು, ದಿನ ಮಾಡ್ತೀವಿ ಅಂತ ಕೆಲವರು ಅಂತಾರೆ. ಬ್ಯಾರು ಒಂದ್ ದಿವಸನಾದ್ರೂ ಮಾಡ್ತೀವಿ ಅಂತ ಕೆಲವರು ಅನುಕೂಲ ಇರೋರು ಮಾಡ್ತಾರೆ, ಅನುಕೂಲ ಇಲ್ಲದೆ ಮಾಡ್ಲಿಲ್ಲ ಮಾಡಿ ಇವ್ ಮಾಡಿದ್ರೆ ಆಯ್ತು ನಾ ಅಧಿಕ ಮಾಸ ಹೋಗಿ ಅದು ವಾಸನಾ ರೂಪವಾಗಿ ಉಳ್ಕೊಂಡಿರ್ತದೆ. ಅಯ್ಯೋ ನಾನು ಮಾಡಬೇಕು ಅಂದ್ಕೊಂಡಿದ್ದು ಮಾಡ್ಲಿಕ್ಕೆ ಆಗದೆ ಹೋದಾಗ ಅದು ವಾಸನಾ ರೂಪವಾಗಿ ಒಳಗೆ ಇಳ್ಕೊಂಡಿರ್ತದೆ. ಮಾಡಬೇಕು ಅಂತ ಹಾಗೆ ಪುಣ್ಯಕರ್ಮವೂ ಮಾಡಬೇಕು ಅಂದಿದ್ದೆಲ್ಲ ಮಾಡ್ಲಿಕ್ಕಾಗಲ್ಲ, ಪಾಪಕರ್ಮಗಳು ನಾವು ಮಾಡಬೇಕು ಅಂದಿದ್ದೆಲ್ಲ ಮಾಡ್ಲಿಕ್ಕಾಗಲ್ಲ, ಅದೆಲ್ಲ ವಾಸನಾ ರೂಪವಾಗಿ ಒಳಗು. ಅದನ್ನು ಕಳೆಯೋದಕ್ಕೆ ದೇವರಿಗೆ ನಮ್ಮಿಂದ ಮಾಡ್ತಾರೆ. ಇದಕ್ಕೆ ಏಕಾದಶ ಸ್ಕಂದದಲ್ಲಿ ಒಂದು ಉದಾಹರಣೆ ಕೊಡ್ತಾರೆ. ಈ ರೇಷ್ಮಿ ಹುಳು ಇರ್ತದೆ, ರೇಷ್ಮಿ ಹುಳು ಮೊದಲ ದಿವಸ ನಾವು ತಂದಾಗ ಸಣ್ಣ ಒಂದು ಇದು ಕಸಗಸಿಗಿಂತ ಸಣ್ಣದಿರ್ತದೆ. ಅದಕ್ಕೆ ಉಪ್ಪು ನೀರಲ್ಲಿ ಸೊಪ್ಪು ಹಾಕ್ತಾ ಹೋಗ್ತಾರೆ, ಹಾಕ್ತಾ ಹೋದಾಗ ಆ ಸೊಪ್ಪಿನ ತುಂಬಲ್ಲ ಅದು ಅದರೊಳಗೆ ರಸವನ್ನು ಹೀರಿಸ್ತದೆ. ಮೊದಲು ಒಂದು ಕಸಗಸಿಗಿಂತಲೂ ಸಣ್ಣದಿದ್ದ ಕ್ರಿಮಿ ಒಂದು 28 ದಿವಸಕ್ಕೆ ಒಂದು 3 ಇಂಚು ಉದ್ದ ಆಗ್ತದೆ, ಇಷ್ಟು ದಪ್ಪ ಆಗ್ತದೆ, ಅಷ್ಟು ರ್ಯಾಪಿಡ್ ಗ್ರೋತ್ ಅದು. ಆಮೇಲೆ ಏನಾಗುತ್ತೆ, 29ನೇ ದಿವಸ ಅಲ್ಲಿಂದ ಅದರ ಒಂದು ಡಿಕ್ಲೈನ್ ಶುರುವಾಗ್ತದೆ, ಅವನತಿ ಶುರುವಾಗ್ತದೆ. ಅದನ್ನು ತಗೊಂಡು ಹೋಗಿ ಚಂದ್ರಿಕೆ ಎಂಬುದರಲ್ಲಿ ಹಾಕ್ತಾರೆ. ಆಗ ಏನ್ ಮಾಡಿಸ್ತಾನೆ ದೇವರು, ಅದ್ರಿಗೆ 29 ದಿವಸ ಏನ ರಸ ಹಿಡಿಸಿತ್ತು ಅದನ್ನು ಹೊರಗಡೆ ವಮಿಟ್ ಮಾಡಿಸ್ತಾ ಹೋಗ್ತಾನೆ, ಅದನ್ನು ಹೊರಗಡೆ ಉಗುಳಿಸ್ತಾ ಹೋಗ್ತಾನೆ. ಉಗುಳಿಸ್ತಾ ಹೋದ್ರೆ ಅದೇನ್ ಮಾಡ್ತೀವಿ, ಅಜ್ಞಾನದಿಂದ ತನ್ನ ಸುತ್ತ ಗೂಡು ಕಟ್ಕೊಂಡ್ಬಿಡ್ತೇನೆ. ದೇವರು ಅದನ್ನು ತಾನಾಗಿ ಹೊರಗೆ ಹಾಕ್ತಾ ಇದ್ರೆ ದೇಹದಿಂದ ತನ್ನ ಅಜ್ಞಾನದಿಂದ ತನ್ನ ಸುತ್ತ ಗೂಡು ಕಟ್ಕೊಂಡ್ಬಿಡ್ತೇನೆ, ಗೂಡಿನೊಳಗೆ ಸೇರಿಬಿಡ್ತೇನೆ. ಆಗ 30-35 ದಿವಸ ಆಗ್ತಿಲ್ಲ, ಅದು ಚಿಟ್ಟೆ ಆಗ್ತಾರೆ, ಎಲ್ಲ ಒಂದ್ ಕಡೆ ತೂತ್ ಕರ್ಕೊಂಡು ಹೊರಟೋಗ್ತಾರೆ. ಆಮೇಲೆ ರೇಷ್ಮೆ ಥ್ರೆಡ್ ಕಂಟಿನ್ಯೂಟಿ ಬರಲ್ಲ. ಅದಕ್ಕೆ ಅವರೇನ್ ಮಾಡ್ತಾರೆ, ಅದು ಚಿಟ್ಟೆಯಾಗಿ ಕರ್ಕೊಂಡು ಹೋಗೋದ್ರೊಳಗೆ ತಗೊಂಡು ಹೋಗಿ ಮರಳೋ ನೀರಿನೊಳಗೆ ಹಾಕ್ತಾರೆ, ಸತ್ತೋಗ್ತಾರೆ. ನಮ್ದು ಅದೇ ಸ್ಥಿತಿ ಆಗದೀಗ. ಹಿಂದಿನ ಅನೇಕ ಜನ್ಮಗಳಲ್ಲಿ ಅಜ್ಞಾನದಿಂದ ಆ ಕರ್ಮ ಮಾಡಬೇಕು ಈ ಕರ್ಮ ಮಾಡಬೇಕು ಅಂದ್ಕೊಂಡು ಒಂದು ವಾಸನಾ ರೂಪವಾಗಿ ಉಳ್ಕೊಂಡರೆ ಅದನ್ನ ಕಳೆಯೋದಕ್ಕೆ ದೇವರು ಹೊರಗೆ ಹಾಕ್ತಾರೆ. ಜಗನ್ನಾಥ ದಾಸರು ಇಂದ್ರಿಯಗಳನ್ನು ದರ್ವಿ ಅಂತ ಹೇಳ್ತಾರೆ. ಈ ಇಂದ್ರಿಯಗಳು ನಮ್ಮ ಅನಾದಿ ಕರ್ಮವನ್ನು ಹೊರಗೆ ಹಾಕೋದಕ್ಕೆ ಸೌಟಿದ್ದಾಗಿದ್ದ ಪಾತ್ರೆಯೊಳಗಿನ ಪದಾರ್ಥ ಖಾಲಿ ಆಗಬೇಕಾದ್ರೆ ಸೌಟಿನ ಹಾಗೆ ಉಪಯೋಗಿಸ್ತೀವಿ. ಹಾಗೆ ಭಗವಂತ ನಮ್ಮಲ್ಲಿ ಅಂತರ್ಯಾಮಿಯಾಗಿಟ್ಕೊಂಡು ನಮ್ಮ ಇಂದ್ರಿಯಗಳನ್ನೇ ಸೌಟಾಗಿ ಮಾಡಿಕೊಂಡು ಕರ್ಮ ಎಲ್ಲ ಹೊರಗೆ ಹಾಕ್ತಾ ಇದ್ದಾನೆ. ಹಾಕ್ತದೆ ನಾವು ದಡ್ಡರು, ಆ ರೇಷ್ಮೆ ಹುಳಕ್ಕಿನ್ನ ದಡ್ಡ ನಾವು. ಅಲ್ಲಿ ಮನುಷ್ಯ ಜನ್ಮ ದೊಡ್ಡದು ಯಾತಕ್ಕೆ ಈ ತಿಳ್ಕೊಂತ ಮನುಷ್ಯ, ಈ ತಿಳ್ಕೊಳ್ದೇವಾದ ಮನುಷ್ಯನೇ ಅಲ್ಲ ಅನ್ಬಿಟ್ಟು. ಮಾನವ ಜನ್ಮ ದೊಡ್ಡದು, ಇದ ಹಾನಿ ಮಾಡಲಿ ಬೇಡಿ ಹುಚ್ಚ. ಯಾಕೆ ಪಶುಪಕ್ಷಿಗಳಾದಾಗ ಕ್ರಿಮಿಕೀಟಗಳಾದಾಗ ನಮಗೆ ಈ ಜ್ಞಾನ ಬರಲಿಕ್ಕೆ ಅವಕಾಶವಿಲ್ಲ. ಮನುಷ್ಯನಾದಾಗ ತಿಳ್ಕೊಳ್ಳಿಕ್ಕೆ ನಾವು ಮನುಷ್ಯ ಆದಾಗೂ ತಿಳ್ಕೊಳ್ದೇ ಹೋದ ಪರಿಸ್ಥಿತಿ, ಪಶುಗಳಿಗೂ ನಮಗೂ ಏನು ವ್ಯತ್ಯಾಸವೇ ಇಲ್ಲ. ಅದಕ್ಕೋಸ್ಕರವಾಗಿ ಕರ್ಮ ದೇವರೇನ್ ಮಾಡ್ತಾರೆ, ಹಿಂದಿನ ಜನ್ಮ ಕರ್ಮ ಕಳೆಯೋದಕ್ಕೆ ಈಗ ಮಾಡ್ತಾ ಇದ್ದಾನೆ. ನಾವು ಇವೆಲ್ಲ ಕೇಳ್ತೀವಿ ಅದನ್ನು ಮಾಡಬೇಕು ಇದನ್ನು ಮಾಡಬೇಕು, ಆಗೇನಾಗ್ತದೆ ನಾನು ಮಾಡಿದೆ ಎಂಬ ಅಭಿಮಾನ ಮತ್ತೆ ಬಂದು ಹೋಗ್ಬಿಡ್ತೇನೆ. ಮತ್ತೆ ಮಾಡಿದ ಫಲ ಯಾಕೆ ಕೂಲಿ ಯಾಕೆ ಕೇಳಬಾರದು, ಆಯ್ತು ಮತ್ತೆ ಬಂದಕ. ದೇವರು ಅದನ್ನ ಹಿಂದಿನ ಕರ್ಮವನ್ನು ಕಳೆಯೋದಕ್ಕೆ ಅದನ್ನೆಲ್ಲ ವಮಿಟ್ ಮಾಡಿಸ್ತಾ ಇದ್ದ ನಮ್ಮ ಇಂದ್ರಿಯಗಳ ಮೂಲಕವಾಗಿ, ಮತ್ತೆ ಅದನ್ನ ನಾನು ಮಾಡಿದೆ ಅಂತ ಮತ್ತೆ ಒಳಗೆ ತುಂಬುತ್ತಾ ಇದ್ದೀವಿ. ವಾಂತಿ ಮಾಡಿಸ್ತಾ ಇದ್ರೆ ವಾಂತಿ ಅದನ್ನ ಸಾಧನೆ ಅಂತ ನಾವು ಹೇಳ್ತಾ ಇದ್ವಿ. ಕರ್ಮ ಮೋಕ್ಷಾಯ ಕರ್ಮಾನು ಇದತ್ತೇ ಅಗದಮ್ಯತ. ಜ್ಞಾನಿಯಾಗಿರ್ತಕ್ಕಂಥವನಿಗೆ ದೇಹದಿಂದ ಆಗ್ತಕ್ಕಂತಹ ಪಾಪಕರ್ಮ ಭಗವತ್ ಪೂಜಾ ಅಂತ ರಾಜ ಭಗವದ್ಗೀತಾದಲ್ಲಿ ಬ್ರಹ್ಮಣ್ಯಾದಾಯ ಕರ್ಮಾಣಿ ಸಂಗಮ್ ತ್ಯಕ್ತ ಕರೋಚಿ ಲಿಪ್ಯತೆ ನಸ ಪಾಪೇನು ಪದ್ಮಪತ್ರ ಮೀವಾಂಬಸ. ಬ್ರಹ್ಮಣ್ಯಾದಾಯ ಮುದಕ ರಾಯರು ವಿವೃತ್ತಿಯೊಳಗೆ ಬರೀತಾ ಇದ್ದರೆ ಮಮ ಶುಭಾತ್ವಂ ಸ್ವಪೂಜಾತ್ಮಕಾನಿ ಕರ್ಮಾಣಿ ಕರೋಚಿ ಕಾರ್ಯೇತಿ ಇತ್ಯರ್ಥಂಬಂದ ರಾಯರು ವಿವೃತ್ತಿಯೊಳಗೆ ಈ ದೇಹದಿಂದ ಆಗ್ತಕ್ಕಂತಹ ಪಾಪಕರ್ಮವೂ ಕೂಡ ಭಗವದ್ವಿಷಯಕವಾದ ಜ್ಞಾನವಿದ್ದಾಗ ಅದು ಅವನಿಗೆ ಪುಣ್ಯಕ್ಕೆ ಕಾರಣವಾಗುತ್ತೆ. ಜ್ಞಾನವಿಲ್ಲದೆ ಹೋದಾಗ ಅದು ಪುಣ್ಯಕರ್ಮವು ಪಾಪಕರ್ಮ. ಅದೇ ಜಗನ್ನಾಥದಾಸು ನಿನ್ನ ಸರ್ವತ್ತರದಲ್ಲಿ ನೆನೆಯುವವರು ಅನ್ಯ ಕರ್ಮವ ಮಾಡಿದರೂ ಸರಿ ಪುಣ್ಯಕರ್ಮಗಳೆನಿಸುವವು ಸಂದೇಹ ವಿನಿತಿಲ್ಲ. ನಿನ್ನ ಸ್ಮರಿಸದೆ ಸ್ನಾನ ಜಪ ಹೋಮ ಅನ್ನ ವಸ್ತ್ರಗಜಾಸ್ತು ಭೂಧನಧಾನ್ಯ ಮೊದಲಾದ ಕೇಳ. ಆದ್ದರಿಂದ ನಿವೃತ್ತ ಕರ್ಮವನ್ನೇ ವೇದ ಹೇಳ್ತಕ್ಕಂಥ ಕಾಮ್ಯ ಕರ್ಮ ಹೇಳ್ತಾ ಅದಲ್ಲ ರೋಚನಾರ್ಥಂ ಫಲಸ್ಥಿತಿ. ವೇದೋಕ್ತಮೇವ ಕುರ್ವಾಣ ನಿಸ್ಸಂಗ ಅರ್ಪಿತಮೀಶ್ವರೇ ನೈಷ್ಠರ್ಮ್ಯಾಂ ಲಭತೆ ಸಿದ್ಧಿಂ ರೋಚನಾರ್ಥಂ ಫಲಸ್ತುತಿಯಿಂದ ಏಕ ಭಾಗವತ ಸಂದೇಶ. ವೇದ ಹೇಳ್ತಕ್ಕಂಥದ್ದು ನಿವೃತ್ತ ಕರ್ಮವನ್ನೇ ಇಲ್ಲಿ ಮತ್ತೆ ಹೇಳ್ತಾ ಅದಲ್ಲ ರೋಚನಾರ್ಥಂ ಫಲಸ್ತುತಿ. ಕೂಸಿಗೆ ಜ್ವರ ಬಂದಿದೆ, ಮಲೇರಿಯಾ ಜ್ವರ ಬಂದಿದೆ, ಕ್ವಿನೈನ್ ಮಿಕ್ಸ್ಚರ್ ಕುಡಿಸಬೇಕಾಗಿದೆ. ಆದ್ರೆ ಕಹಿ ಕೂಸಿ ಏನ್ ಮಾಡುದು ಕುಡಿತಾ ಇಲ್ಲ. ತಾಯಿ ಏನ್ ಮಾಡ್ತಾರೆ, ಔಷಧಿ ಕುಡಿಸ್ತೊತ್ತು ಜ್ವರ ಹೋಗಾಗಿಲ್ಲ. ಅದಕ್ಕೆ ಏನ್ ಮಾಡ್ತಾರೆ, ಮೊದಲೊಂದು ಗುಡೋದಕೋ ಬೆಡ್ಡಂದೀರೋ ಸಕ್ಕರೆ ನೀರು ಕಲಿಸಿ ಅದ್ರ ಬಾಯಿಗೆ ಹಾಕ್ತಾಳೆ, ಅದು ಸೀಗಿರ್ತದೆ. ಇನ್ನೊಂದ್ಸಲ ಹಾಕ್ತಾಳೆ, ಆಮೇಲೆ ಇನ್ನೊಂದ್ಸಲ ಹಾಕ್ಬೇಕು ಅಂತ ಬಾಯಿ ತೆಗಿತಾರೆ, ಆಗ ಔಷಧಿ ಹಾಕ್ತಾಳೆ. ಅಂದಾಗ ಬರೇ ಸಿಹಿ ನೀರು ಸಕ್ಕರೆ ನೀರು ಔಷಧಿ ಅಲ್ಲ, ಆ ಕಹಿಯಾದ ಔಷಧಿ ಕುಡಿಸುವುದಕ್ಕೆ ಒಂದು ಪ್ರಚೋದನೆ ಕಾರಣ ಅಷ್ಟೇ, ಅದೇ ಔಷಧಿ ಅಲ್ಲ. ಹಾಗೆ ನಮಗೂ ಅಷ್ಟೇ ರೋಚನಾರ್ಥಂ ಫಲಸ್ತುತಿ. ನೀನು ನಿನಗೆ ಕರ್ಮದಲ್ಲಿ ಅಪೇಕ್ಷೆ ಹುಟ್ಟಲಿ, ಭಗವಂತನಿಂದ ಅಪೇಕ್ಷೆ ಹುಟ್ಟಲಿ ಅಂತ ಫಲ ಹೇಳ್ತಾ ಇದ್ದವ್ರು ನೀ ಕೇಳಬೇಕು ಅಂತಲ್ಲ. ವೇದಗಳು ವ್ಯಾಸರಾಯರು ಸಿದ್ಧಗೀತೆ ತಾತ್ಪರ್ಯ ವ್ಯಾಖ್ಯಾನ ಮಾಡ್ತಾ ಹೇಳ್ತಾ ಇದ್ದಾರೆ. ವೇದಗಳು ಕರ್ಮಗಳು ಹೇಳ್ತಾ ಇದ್ದಾವಲ್ಲ, ಅನೇಕ ಕರ್ಮಗಳು ಕಾಮ್ಯ ಕರ್ಮಗಳ ಸ್ವರ್ಗ ಕಾಮ ಎದೇತ ಅನ್ನ ಬೇಕು ಅಂದ್ರೆ ಅದಿತಿಯನ್ನು ಉಪಾಸನೆ ಮಾಡು, ತೇಜಸ್ ಬೇಕಾ ಸೂರ್ಯ, ಹೀಗೆ ವೇದಗಳು ಅನೇಕ ರೀತಿಯಲ್ಲಿ ನಮಗೆ ಆಸೆಯನ್ನು ಹುಟ್ಟಿಸ್ಬಿಟ್ಟು ಕರ್ಮ ಮಾಡಕ್ಕೆ ಪ್ರಚೋದನೆ ಮಾಡ್ತಾ ಇದ್ದಾವಲ್ಲ ಅಂದ್ರೆ ವ್ಯಾಸರಾಯರಂತಾರೆ ಸ್ತುತಿಗೀತೆ ವ್ಯಾಖ್ಯಾನ ಮಾಡ್ತಾ ದಡ್ಡ ವೇದ ನಿಂಗೆ ಪ್ರಚೋದನೆ ಮಾಡ್ತಾ ಇಲ್ಲ ಅಂದ್ರೆ ವೇದ ನಿಂಗೆ ಕರ್ಮ ಮಾಡು ಅಂತ ನಿಂಗೆ ಪ್ರಚೋದನೆ ಮಾಡ್ತಾ ಇಲ್ಲ, ಆಜ್ಞಾ ಮಾಡ್ತಾ ಇಲ್ಲ, ನಿನ್ ಬೇಕಾದ್ರೆ ಮಾಡಷ್ಟೇ. ಸ್ವರ್ಗ ಕಾಮೋ ಯಜೇತ, ನೀ ಮಾಡೇ ತೀರುಕಂತ ಅಲ್ಲ, ನೀನು ಸ್ವರ್ಗಾಪೇಕ್ಷೆ ಇತ್ತು ಯಜ್ಞ ಮಾಡು ಅಷ್ಟೇ ಹೊರತು ನೀನು ಮಾಡಲೇಬೇಕು. ಈಗ ಟಿ ವಿ ಒಳಗೆ ದಿನ ಅಡ್ವರ್ಟೈಸ್ಮೆಂಟ್ ಅನೌನ್ಸ್ ಮಾಡ್ತಾರೆ, ಅದು ಲಕ್ಷಗಟ್ಟಲೆ ಕೊಡ್ತಾರೆ ಅವರು. ಹಾಗಾದ್ರೆ ಎಲ್ಲ ಲಕ್ಷಗಟ್ಟಲೆ ಕೊಟ್ಟುಬಿಟ್ಟು ಒಂದು ತಿಂಗಳ ದಿವಸ ಅಡ್ವರ್ಟೈಸ್ಮೆಂಟ್ ಮಾಡಿಸಿ ಆಮೇಲೆ ಮನೆ ಮನೆ ಬಂದು ಕೇಳ್ತಾರೇನು, ನಾವು ಇಷ್ಟು ಕೊಟ್ಟಿದ್ದೀವಿ ನೀವು ಸಾಮಾನು ತಗೊಂಡಿದ್ದೀರೋ ಇಲ್ಲ, ತಗೊಂಡು ಹೋದ್ರೆ ನಿಮ್ಮ ಮೇಲೆ ಕೇಸ್ ಹಾಕ್ತೀವಿ. ಯಾರೋ ಅಮ್ಮಲ್ಲ, ಅದೇನು ಅವನು ಮಾಡೋ ಕೆಲಸ ಅವನು ಮಾಡ್ತಾನೆ. ಅದು ಅದು ತಗೊಂಬೋದು ದಡ್ಡ, ಟಿವಿ ಅಡ್ವರ್ಟೈಸ್ಮೆಂಟ್ ನೋಡಿ ತಗೊಂಬೋರು ದಡ್ರೆ ಯಾವಾಗಲೂ. ಯಾಕೆ, ಒಳ್ಳೆ ಪದಾರ್ಥಕ್ಕೆ ಪ್ರಚಾರ ಬೇಕೇ ಇಲ್ಲ, ಕೆಟ್ಟ ಪದಾರ್ಥಕ್ಕೆ ಪ್ರಚಾರ ಬೇಕು ಅಂದ ಅದಕ್ಕೋಸ್ಕರವಾಗಿ. ಹಾಗೆ ನಮ್ಮ ವೇದಗಳು ಅಷ್ಟೇನೆ, ನಾನು ನಿಮ್ಗೆ ಮಾಡು ಅಂತ ನಿಮ್ಗೆ ವಿಧಿ ಇಲ್ಲ, ಬೇಕಾದ್ರೆ ಮಾಡು. ಜ್ಞಾನಿಯಾಗಿರ್ತಕ್ಕಂಥವನು ಅವನು ಬೇಕು ಅಂತ ಅಂಬುದೇ ಇಲ್ಲ. ಯಾವುದನ್ನಕ್ಕೆ ಭಗವಂತನ ಅರ್ಥ ಮಾಡಿಕೊಂಡ ಹೋದಾಗೆಲ್ಲ ಅವನ ಅಪೇಕ್ಷೆಗಳು ತಾನಾಗಿ ಕಡಿಮೆ ಆಗ್ತದೆ. ದೇವರನ್ನ ಅರ್ಥ ಮಾಡಿಕೊಂಡಿದ್ದರ ಪರಿಣಾಮ ಏನು, ಮನುಷ್ಯ ಶಾಂತನಾಗ್ತಾನೆ, ಅವನಿಗೆ ಅಪೇಕ್ಷೆಗಳು ತಾನಾಗಿ ಕಡಿಮೆ ಆಗ್ತದೆ. ಯಾಕೆ, ಪರಮಾತ್ಮ ನೀ ತಂದೆ ನಾ ಬಂದೆ, ನಾನೇ ನಿಲ್ಲಿ ಸೃಷ್ಟಿ ತಾನು ತಗೊಂಬ ಅಂತ ಹೇಳಿದ್ದಿಲ್ಲ, ನೀ ತಂದೆ ನಾನು ಬಂದಿದ್ದೀನಿ. ಆದ್ದರಿಂದ ನನಗೆ ನನ್ನ ಜವಾಬ್ದಾರಿ ನಿಂದು. ನಿನಗಿದ್ದ ಚಿಂತನ ಮನುವೃದ್ಧಗಿಲ್ಲ ಅನುಗಾಲ ಅನುಗಾಲ ಸಲಹುವ ಬಿನುಗ ಮಾನವನು ಬಿಡುಗಚ್ಚ ಅಂತ ಹೇಳ್ತಾರೆ ಜಗನ್ನಾಥದಾಸರು. ಆದ್ದರಿಂದ ಈ ಜ್ಞಾನ ಭಗವಂತನಲ್ಲಿದ್ದಾಗ ಜ್ಞಾನಿಯಾದವನು ಅಪೇಕ್ಷೆ ಮಾಡುದೆ, ಅಜ್ಞಾನಿಯಾದವನು ಯಾರಾದರೂ ಕೇಳ್ತಿರ್ತಾನ. ಅವನು ದಿನ ಕೇಳದೆ ಅವನ ಕೆಲಸ ಬೇರೆ ಇಲ್ಲೇ ಇಲ್ಲ, ಬೆಳಗಾಯಿತು ಅಂದ್ರೆ ಕೇಳ್ತಕ್ಕಂಥ. ಜ್ಞಾನಿಯಾಗಿರ್ತಕ್ಕಂಥವನು ಭಗವಂತನ ಯಾವ ಕಾಲಕ್ಕೂ ಕೇಳ. ಯಾಕೆ, ತಂದಿದ್ದಾನೆ ನನ್ನ ಯೋಗಕ್ಷೇಮವನ್ನು ಹೊತ್ತಿದ್ದಾನೆ. ಇದೇ ಭಗವಂತನ ಅರ್ಥ ಮಾಡ್ಕೊ, ಮಹಾತ್ಮ ಜ್ಞಾನ ಅಂದ್ರೆ ಇದು. ಅದಕ್ಕೋಸ್ಕರವಾಗಿ ಈ ರೀತಿ ನಿವೃತ್ತ ಕರ್ಮದಿಂದ ಯದ ಅಸಂಸ್ಕೃತಿ, ಪುನಃ ನಾವು ಜನನ ಮರಣ ಸಂಸಾರ ರೂಪವಾದ ಸಂಸಾರವನ್ನು ನಾವು ಹೊಂದ್ತೀವಿ, ಅದನ್ನು ಕಾಕೊಂಡ್ಬಿಡ್ತೀವಿ. ಪ್ರವೃತ್ತಿ ಲಕ್ಷಣ ಸೇವ ತ್ರೈಗುಣ್ಯ ವಿಕ್ಷೋಭನೆ ಗುಣಸರ್ಗ ಪುನಃ ಪುನಃ. ಈ ವೇದೋಕ್ತವಾದ ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋ ಭವಾರ್ಜನ, ನೀವು ಭಗವದ್ಗೀತೆಯಲ್ಲಿ ಹೇಳಿ ಹೇಳ್ತಾ ಇದ್ದಾನೆ ಕೃಷ್ಣ. ವೇದಗಳೆಲ್ಲ ತ್ರಿಗುಣೋತ್ಮಕವಾಗಿರ್ತಕ್ಕಂಥದ್ದು, ನಮ್ಮನ್ನು ಬಂಧಕಕ್ಕೆ ಸಿಗಿಸ್ತಕ್ಕಂಥದ್ದು. ಮೇಲ್ನೋಟಕ್ಕೆ ವೇದ ಹಾಗೆ ಹೇಳ್ತಾ ಇಲ್ಲ, ವೇದಕ್ಕೆ ಮೂರರ್ಥ ಅಂತ ಹೇಳ್ತಾರೆ. ಮುಖ್ಯಾರ್ಥ ಪರಮಾತ್ಮ, ಅಮುಖ್ಯಾರ್ಥ ದೇವತೆಗಳು, ಕನಿಷ್ಠಾರ್ಥ ಕರ್ಮಗಳು ಅಂದ. ನಾವು ಕನಿಷ್ಠವಾಗಿ ತಗೋತಾ ಇದ್ದೇವೆ, ನಾವು ಒಳಹೊಕ್ಕು ವೇದವನ್ನು ನೋಡ್ತಾ ಇಲ್ಲ. ನಾವು ವೇದವನ್ನು ಒಳಹೊಕ್ಕು ನೋಡಿದಾಗ ಮನುಷ್ಯ ತಾನು ಅಪೇಕ್ಷೆ ಮಾಡೋದೇ ಇಲ್ಲ, ಅವನು ನಿವೃತ್ತ ಕರ್ಮದಲ್ಲೇ ಮನಸ್ಸು ಹೋಗ್ತದೆ. ಅದಕ್ಕೋಸ್ಕರವಾಗಿ ಈ ರೀತಿ ಇರ್ತಕ್ಕಂತಹದೇನದೇ ನಮಗೆ ಜನನ ಮರಣ ರೂಪ ಸಂಸಾರ ನಿವೃತ್ತಿ ಹೊಂದಬೇಕಾದ್ರೆ ನಿವೃತ್ತ ಕರ್ಮವನ್ನೇ ಮಾಡುದು. ಇನ್ನ ಅಧರ್ಮ ಲಕ್ಷಣಮಾನ ನರಕಾಶ್ಚಾನು ಇಂದೆಲ್ಲ ವರ್ಣನೆ ಮಾಡಿಬಿಟ್ಟಿದ್ದೀರಿ.